योऽन्तः प्रविश्य मम वाचमि मां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। स्थीयति हरिरचिन्त्यः सर्वदेवैकवन्द्यः परमगुरुरभीष्टावक्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानधूनः। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिवृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यपादका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं गीडे चेतोऽभिमानिनः यूयं सर्वे प्रकुरुत मनो मे मध्वभावक। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमूर्तिम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्तितं परिपूर्णं गुरुं स्याङ्गितार्थं वक्षामि देशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः भाष्याद्युक्तार्थसङ्ग्रहम्। ಪರಮಪವಿತ್ರವಾದ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಇವತ್ತಿನಿಂದ ಒಂದು ಸಪ್ತಾಹ ಗೀತಾ ಮಹಾತ್ಮ್ಯ ಅನ್ನೋ ಕೃತಿಯ ಬಗ್ಗೆ ಪ್ರವಚನವನ್ನು ಯೋಜಿಸಿದ್ದಾರೆ. ಗೀತಾ ಮಹಾತ್ಮ್ಯ ಇದೇನು ಅಂತ ಅನೇಕರಿಗೆ ಪ್ರಶ್ನೆ. ಏನು ಗೀತಾ ಮಹಾತ್ಮ್ಯ ಅಂದರೆ ಯಾವುದು ಏನು ಅಂತ ಕೇಳಿದರೆ, ಇದು ಪದ್ಮಪುರಾಣದಲ್ಲಿ ಬರತಕ್ಕಂಥ ಭಾಗ. ಇದು ಪದ್ಮಪುರಾಣ ಅಷ್ಟಾದಶ ಮಹಾಪುರಾಣಗಳಲ್ಲಿ ಒಂದು, ಸಾತ್ವಿಕ ಪುರಾಣಗಳಲ್ಲಿ ಅದಕ್ಕೆ ಅಗ್ರಸ್ಥಾನ. ಭಾಗವತ ಪುರಾಣವಾದ ಮೇಲೆ ಅತ್ಯಂತ ವಿಶೇಷವಾಗಿ ಹರಿಮಹತ್ವವನ್ನು ಹೇಳ್ತಕ್ಕಂಥ ಪುರಾಣಗಳಲ್ಲಿ ಪದ್ಮಪುರಾಣಕ್ಕೆ ಬಹಳ ಮಹತ್ವ. ಒಟ್ಟು 60,000 ಶ್ಲೋಕಗಳ ಗ್ರಂಥ, ಅದರಲ್ಲಿ ಗೀತಾ ಮಹಾತ್ಮ್ಯ ಒಂದು ಭಾಗ, ಉತ್ತರಖಂಡ ಅಂತ ಒಂದು ಭಾಗ ಪದ್ಮಪುರಾಣದಲ್ಲಿ. ಅದರಲ್ಲಿ ಗೀತಾ ಮಹಾತ್ಮ್ಯ, ಏಕಾದಶಿ ಮಹಾತ್ಮ್ಯ, ಭಾಗವತ ಮಹಾತ್ಮ್ಯ, ಗಂಗಾ ಮಹಾತ್ಮ್ಯ ಮೊದಲ ಅನೇಕ ಮಹಾತ್ಮ್ಯಗಳು ಬರುತ್ತೆ. ಈಗ ಪ್ರಸಕ್ತ ನೋಡ್ತಕ್ಕಂಥದ್ದು ಗೀತಾ ಮಹಾತ್ಮ್ಯ. ಭಗವದ್ಗೀತೆ ಅಂತೂ ವಿಶ್ವದ ಮಹೋನ್ನತವಾದ ಕೃತಿಯದು. ಕೇವಲ 701 ಶ್ಲೋಕಗಳಲ್ಲಿ ಸಮಗ್ರವಾಗಿರ್ತಕ್ಕಂಥ ತತ್ವಶಾಸ್ತ್ರವನ್ನು ಅತ್ಯಂತ ಸರಳ ಶೈಲಿಯಲ್ಲಿ ಪರಿಪೂರ್ಣವಾಗಿ ನಿರೂಪಿಸಿರ್ತಕ್ಕಂಥ ಕೃತಿ ಎಂದರೆ ಶ್ರೀಮದ್ ಭಗವದ್ಗೀತ. ಇವತ್ತು ನಮ್ಮ ಭಾರತೀಯರು ಯಾವ ಗ್ರಂಥದ ಹೆಸರು ಕೇಳಿರ್ತಾರೋ ಬಿಟ್ಟಿರ್ತಾರೋ, ಭಗವದ್ಗೀತ ಅಂದರೆ ತಕ್ಷಣ ಅದಕ್ಕೆ ಒಂದು ವಿಶಿಷ್ಟವಾದ ಮಹತ್ವವನ್ನು ಅರ್ಥ ಮಾಡಿಕೊಳ್ತಾರೆ. ಅದು ಜಾತ್ಯತೀತವಾಗಿ ಭಾಷಾತೀತವಾಗಿ ಮಹತ್ವ ಪಡೆದಿರತಕ್ಕಂಥ ಕೃತಿ ಭಗವದ್ಗೀತೆ. ಅದ್ಯಾತಕ್ಕೆ ಬೇರೆ ದೇಶಗಳಲ್ಲೂ ಕೂಡ ಭಗವದ್ಗೀತೆ ಅಂದರೆ ಅತ್ಯುನ್ನತವಾದ ಕೃತಿ ಅಂತಕ್ಕಂಥ ಪರಿಕಲ್ಪನೆ. ಹಿಂದೂಗಳಲ್ಲದವರಿಗೂ ಕೂಡ, ಭಾರತೀಯರಲ್ಲದವರಿಗೂ ಕೂಡ ಗಟ್ಟಿಯಾಗಿ ಬಂದಿದೆ ಎಂಬುದು ವಿಶೇಷ. ಅದು ಒಂದು ಕಡೆ ನೋಡಿದರೆ ದೊಡ್ಡ ತತ್ವಶಾಸ್ತ್ರ, ಇನ್ನೊಂದು ಕಡೆಗೆ ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ನಿತ್ಯದ ಅನುಸಂಧಾನದ ಕ್ರಮವನ್ನು ತಾತ್ವಿಕವಾದಂಥ ಹಿನ್ನೆಲೆಯಲ್ಲಿ ಹೇಳಿರತಕ್ಕಂಥ ಕೃತಿ ಅಂದರೆ ಭಗವದ್ಗೀತೆ. ಸಾಮಾನ್ಯವಾದ ಸರಳ ಭಾಷೆಯಿಂದಾಗಿ ಎಂಥವರಿಗೂ ಮೇಲ್ನೋಟದ ಅರ್ಥ ಆಗುತ್ತೆ. ವಿಷಯದ ಗಾಂಭೀರ್ಯದಿಂದಾಗಿ ಎಂಥ ವಿದ್ವಾಂಸರಿಗೂ ಭಗವದ್ಗೀತೆ ಪೂರ್ತಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂಥ ಕೃತಿ ಅದು. ಮತ್ತು ಮೆಡಿಕಲ್ ಪುಸ್ತಕ ಲ್ಯಾಂಗ್ವೇಜ್ ಡಿಫಿಕಲ್ಟ್ ಇರೋದಿಲ್ಲ, ವಿಷಯನೇ ಡಿಫಿಕಲ್ಟ್ ಇರುತ್ತೆ. ಲ್ಯಾಂಗ್ವೇಜ್ ಸಿಂಪಲ್ಲು, ವಿಷಯ ಡಿಫಿಕಲ್ಟ್. ಯಾವುದೇ ಟೆಕ್ನಿಕಲ್ ತಗೊಂಡ್ರೆ ಲ್ಯಾಂಗ್ವೇಜ್ ಡಿಫಿಕಲ್ಟಿ ಇರೋದಿಲ್ಲ ಅದರಲ್ಲಿ. ಅದು ಡಿಫಿಕಲ್ಟಿ ಇದ್ರೆ ಓದಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಇವನಿಗೆ. ಆದರೆ ವಿಷಯದ ಮಹತ್ವ ಯಾವಾಗಲೂ ದೊಡ್ಡದು. ಯಾವುದೇ ಶಾಸ್ತ್ರಕ್ಕಿಂತ ತತ್ವಶಾಸ್ತ್ರ ಭಾರಿ ಜಟಿಲ. ಅದಕ್ಕೆ ಬ್ರಹ್ಮವಿದ್ಯೆ ಅಂತಲೇ ಅದಕ್ಕೆ ಹೆಸರು. ಭಗವದ್ಗೀತೆಯನ್ನು ಕೂಡ ಬ್ರಹ್ಮವಿದ್ಯಾಯಾಮ ಯೋಗಶಾಸ್ತ್ರ ಅಂತಲೇ ಕರೆಯೋದು. ಅಂತ ಬ್ರಹ್ಮವಿದ್ಯೆಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ಕೃತಿಗಳು ಎರಡು, ಒಂದು ಬ್ರಹ್ಮಸೂತ್ರ, ಒಂದು ಭಗವದ್ಗೀತೆ. ಬ್ರಹ್ಮಸೂತ್ರಗಳು 564 ಸೂತ್ರಗಳು ಸಮಸ್ತ ಶಾಸ್ತ್ರದ ಅರ್ಥ ನಿರ್ಣಯಕ್ಕೆ ಬೇಕಾಗಿರ್ತಕ್ಕಂಥ ನಿಯಮಗಳನ್ನು ಹೇಳಿರ್ತಕ್ಕಂಥ ಗ್ರಂಥ ಬ್ರಹ್ಮಸೂತ್ರವಾದರೆ ಇದು ಅದು ಸಾಕ್ಷಾತ್ ವೇದವ್ಯಾಸ ರೂಪದಿಂದ ರಚನೆ ಮಾಡಿದ ಗ್ರಂಥ. ಇದು ಕೃಷ್ಣ ರೂಪದಿಂದ ಉಪದೇಶ ಮಾಡಿದ ಗ್ರಂಥ ಭಗವದ್ಗೀತೆ. ಅಂತ ಭಗವದ್ಗೀತೆಯನ್ನು ನಾವು ಅದನ್ನೇ ಓದ್ದೆ ಮಹತ್ವ ಅಂತ ತಕ್ಷಣ ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಆದರೆ ಅದರ ಮಹತ್ವ ಏನು ಅನ್ನೋದನ್ನು ಕೇಳಿ ತಿಳಿದವರ ಅನುಭವವನ್ನು ನೋಡಿದಾಗ ಇನ್ನೂ ಹೆಚ್ಚು ರೀತಿಯಲ್ಲಿ ಸುಲಭವಾಗಿ ನಮಗೆ ಅರ್ಥವಾಗುತ್ತೆ. ಅದಕ್ಕೇ ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ರಚನೆ ಮಾಡಿದ ವೇದವ್ಯಾಸ ರೂಪದ ಪರಮಾತ್ಮನೇ ಅದನ್ನು ಕೃಷ್ಣ ರೂಪದಿಂದ ಉಪದೇಶವನ್ನು ಮಾಡಿದ, ವ್ಯಾಸ ರೂಪದಿಂದ ಬರೆದ. ಈಗ ಭಗವಂತನ ಎರಡು ರೂಪಗಳಿಂದ ಬಂದ ಕೃತಿ ಗೀತಾ ಮಹಾತ್ಮ್ಯ, ಭಗವದ್ಗೀತೆ. ಈ ಅದೇ ವೇದವ್ಯಾಸ ರೂಪದಿಂದ ಬರೆದದ್ದು ಗೀತಾ ಮಹಾತ್ಮ್ಯ. ಅದು ಬರೀ 701 ಶ್ಲೋಕ ಭಗವದ್ಗೀತೆ ಇರೋದು. ಇದಿರೋದು 1023 ಶ್ಲೋಕ ಇದೆ. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ಮಹತ್ವವನ್ನು ಹೇಳ್ತಾರೆ, ಒಂದು ಉಪಾಖ್ಯಾನವನ್ನು ಹೇಳಿ ಅದರ ಹಿರಿಮೆಯಿಂದ ಸಾರ್ತಾರೆ. ಇದನ್ನು ಓದಿದವರಿಗೆ ಭಗವದ್ಗೀತೆ ಓದಿಕೊಳ್ಳುವ ಸ್ಫೂರ್ತಿ ಬರುತ್ತೆ ಅಂತ ಕೃತಿ. ಭಗವದ್ಗೀತೆ ಓದಿದವರಿಗೆ ಅದರ ಮಹತ್ವ ಇರುವಂತಹ ಅರಿವು ಬರುತ್ತೆ. ಮೊದಲು ಭಗವದ್ಗೀತೆ ಓದಿದವರಿಗೆ, ಇದನ್ನು ಮೊದಲು ಓದಿದ್ರೆ ಭಗವದ್ಗೀತೆ ಓದಲೇಬೇಕು ಅಂತಕ್ಕಂಥ ಭಾವನೆ ಬರುತ್ತೆ. ಅದಕ್ಕಾಗಿ ಭಗವದ್ಗೀತೆಯನ್ನು ನಾವು ಆಚಾರ್ಯರು ಭಗವದ್ಗೀತೆಯ ಮೇಲೆ ಎರಡು ಗ್ರಂಥಗಳನ್ನು ಬರೀತಾರೆ, ಒಂದು ಗೀತಾ ಭಾಷ್ಯ, ಇನ್ನೊಂದು ಗೀತಾ ತಾತ್ಪರ್ಯ ನಿರ್ಣಯ. ಜಯತೀರ್ಥರು ಟೀಕಾಕೃತ್ತಾದರು ಗೀತಾಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಅನ್ನೋ ಟೀಕೆಯನ್ನು ಬರೀತಾರೆ. ಅದೇ ರೀತಿ ಗೀತಾ ತಾತ್ಪರ್ಯಕ್ಕೆ ನ್ಯಾಯ ದೀಪಿಕಾ ಅನ್ನೋ ಟೀಕೆಯನ್ನು ಬರೆದಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಎರಡಕ್ಕೂ ಟಿಪ್ಪಣಿ ಬರೆಯೋದ್ರ ಜೊತೆಗೆ ಗೀತಾವಿವೃತ್ತಿ ಅನ್ನೋ ಗ್ರಂಥವನ್ನು ಬರೆದು ಇಡೀ ಭಗವದ್ಗೀತೆಯ ಪ್ರತಿಶ್ಲೋಕದ ಅರ್ಥವನ್ನು ಕೂಡ ಶ್ರೀಮದ್ ಆಚಾರ್ಯರ ಭಾಷ್ಯ ತಾತ್ಪರ್ಯ ಜಯತೀರ್ಥರ ಟೀಕೆಗಳ ಹಿನ್ನೆಲೆಯಲ್ಲಿ ಹೇಗೆ ಮಾಡಿಕೊಳ್ಳಬೇಕು ಅಂತ ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ. ಅವರ ಸನ್ನಿಧಾನದಲ್ಲಿ ನಾವು ಗೀತಾ ಮಹತ್ವದ ಪ್ರವಚನ ಮಾಡೋದು ರಾಯರಿಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ, ನಮ್ಮನ್ನು ಅನುಗ್ರಹಕ್ಕೆ ಒಂದು ವಿಶಿಷ್ಟ ಸ್ಫೂರ್ತಿ ಕೊಡತಕ್ಕಂಥ ಗ್ರಂಥ. ಜೊತೆಗೆ ಇವತ್ತು ವಾದೇಂದ್ರ ಸ್ವಾಮಿಗಳ ಆರಾಧನೆ. ವಾದೇಂದ್ರ ಸ್ವಾಮಿಗಳ ಬಗ್ಗೆ ನಾವು 1000 ಮಾತ್ರವಲ್ಲ, ಒಂದು ಮಾತು ಹೇಳಿದ್ರೆ ಸಾಕು. ಏನು ಗೊತ್ತೇನು, ರಾಯರ ಮರಿ ಮೊಮ್ಮಕ್ಕಳು. ರಾಯರ ಪೂರ್ವಾಶ್ರಮದಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಮಕ್ಕಳಿದ್ದರು. ಆ ಮಕ್ಕಳ ಮೊಮ್ಮಕ್ಕಳೇ ವಾದೇಂದ್ರ ತೀರ್ಥರಾಗಿತ್ತು. ವಾದೇಂದ್ರ ತೀರ್ಥರು ಅಂದರೆ ಗುರುಗಳ ಸ್ತವನ ಅವರ ಹೆಸರಲ್ಲಿ ಅಜರಾಮರ ಮಾಡಿರತಕ್ಕಂಥ ಕೃತಿ. ಒಂದೇ ಒಂದು ಸ್ತೋತ್ರದ ಕೃತಿಯಿಂದ ಅತ್ಯಂತ ಪ್ರಭಾವ ಮೂಡಿಸಿರತಕ್ಕಂಥ ವ್ಯಕ್ತಿಗಳ ಸಾರಿಗೆ ಸೇರತಕ್ಕಂಥವರು ವಾದೇಂದ್ರ ತೀರ್ಥರು. ಅವರ ಆರಾಧನೆಯ ದಿವಸ ಈ ಗೀತಾ ಮಹತ್ವ ಪ್ರಾರಂಭವಾಗಿ 7 ದಿವಸ ನಡೆಯುತ್ತೆ. ಮೊದಲನೇದಾಗಿ ಪ್ರಸಂಗ ಹೇಗೆ ಬಂತು ಅಂತ ಹೇಳಿದ್ದಾರೆ. ಸಾಕ್ಷಾತ್ ಪಾರ್ವತೀದೇವಿ ಪರಮೇಶ್ವರನನ್ನ ಒಮ್ಮೆ ಪ್ರಾರ್ಥನೆ ಮಾಡಿದರೆ, ಅನೇಕ ಮಹತ್ವವನ್ನು ಉಪದೇಶ ಮಾಡಿದ್ದೀನಿ ನನಗೆ. ಉತ್ತರಖಂಡ ಪದ್ಮಪುರಾಣ ಪೂರ್ತಿ ಉಮಾಮಹೇಶ್ವರ ಸಂವಾದ. ಉಮಾದೇವಿ ಪ್ರಶ್ನೆ ಕೇಳೋದು, ರುದ್ರದೇವ ಉತ್ತರ ಕೊಡೋದು. ಆಚಾರ್ಯ ಮಾತನ್ನು ಹೇಳುತ್ತಾರೆ, ಸಮ ಉಮಾಯೈ ಪ್ರಾಹ ಯದ್ಧರಹ. ತಾತ್ಪರ್ಯ ನಿರ್ಣಯದಲ್ಲಿ ಉಮಾಯೈ ಪ್ರಾಹ ಯದ್ಧರಹ, ಹರ ಉಮೆಗೆ ಹೇಳಿದ್ದೆ ಉತ್ತರಖಂಡದ ಭಾಗವತ ವಿಶೇಷವಾದ ಪದ್ಮಪುರಾಣ. ಅದರಲ್ಲಿ ಹರಿಸರ್ವತ್ತಮತ್ವಾದಿ ಪ್ರಮೇಯಗಳು ಬೇಕಾದಷ್ಟು ಬರುತ್ತೆ. ಅವರು ಕೇಳ್ತಾರೆ, ಎಷ್ಟೋ ಮಹಾತ್ಮೆ ಹೇಳಿದ್ದೀರೀಗ, ನನಗೆ ಗೀತಾ ಮಹಾತ್ಮೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದರಂತೆ. ಆಗ ಅವರು ಹೇಳ್ತಾರೆ, ನಾನು ನನ್ನ ಬಾಯಲೇನು ಹೇಳೋದೇ ಇಲ್ಲ, ಸ್ವತಃ ಈ ಪ್ರಶ್ನೆಯನ್ನು ಕೇಳಿದ್ದು ಮಹಾಲಕ್ಷ್ಮಿ, ಅದಕ್ಕೆ ಉತ್ತರವನ್ನು ನಾರಾಯಣನೇ ಕೊಟ್ಟ, ಅದನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾರೆ ಹೇಳೋದಕ್ಕೆ. ಒಂದು ಸಲ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ. ಪರಮಾತ್ಮ ಆದಿಶೇಷನ ಮೇಲೆ ಶ್ರೀ ರಂಗನಾಥನಂತೆ ಮಲಗಿಬಿಟ್ಟಿದ್ದಾನೆ ರೂಪದಲ್ಲಿ. ಲಕ್ಷ್ಮೀದೇವಿ ನೋಡ್ತಾ ಇದ್ದಾರೆ. ಪರಮಾತ್ಮ ಏನೋ ಒಂಥರ ನಿದ್ರಾಲಯವಿನಂತೆ ಕಣ್ಣಂತೆ, ಯೋಗ ನಿದ್ರೆಯಲ್ಲಿದ್ದ ಕಣ್ತಾರೆ, ಕಣ್ಣು ತೆಗೆಯೋದು ಮುಚ್ಚೋದು ಮಾಡ್ತಾ ಇದ್ದಂತೆ. ಆಗ ಮಹಾಲಕ್ಷ್ಮಿ ಕೇಳ್ತಾರೆ, ಅವರು ಸರ್ವಜ್ಞರು, ಗೊತ್ತವರಿಗೆ, ಲೋಕದೃಷ್ಟಿಯಲ್ಲಿ ಪ್ರಶ್ನೆ ಮಾಡ್ತಾರೆ, ಪರಮಾತ್ಮ ಏನಿದು ಆಶ್ಚರ್ಯ, ಏನೋ ಒಂದು ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಲ್ಲ, ಯಾವುದೋ ಒಂದು ಗಾಢ ಯೋಚನೆಯಲ್ಲಿದ್ದ ಕಾಣುತ್ತಲ್ಲ. ಯೋಚನೆ ಮಾಡ್ತಾ ಮಾಡ್ತಾರೆ ಕಣ್ಣಲ್ಲಿ ಆನಂದದ ಭಾಷಣ ಸುರಿಸ್ತಾನಂತೆ ಪರಮಾತ್ಮ, ಏನಿದಂಥ ಮಹತ್ವ ಅಂತ ಕೇಳಿದರೆ. ಆಗ ಹೇಳ್ತಾರೆ ಮಹಾಲಕ್ಷ್ಮಿ, ನಾನು ಕೃಷ್ಣ ರೂಪದಿಂದ ಭಗವದ್ಗೀತೆಯನ್ನು ಉಪದೇಶ ಮಾಡಿದೆ, ವೇದವ್ಯಾಸ ರೂಪದಿಂದ ಅದನ್ನು ಮಹಾಭಾರತದಲ್ಲಿ ಬರೆದಿದ್ದೇನೆ, ಆ ಗ್ರಂಥ ನೋಡಿದರೆ ನನಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರು ಪರಮಾತ್ಮ. ತನಗೆ ಖುಷಿಯಾಗುತ್ತೆ ಅಂತ ಪರಮಾತ್ಮನಿಗೆ, ಆ ಗ್ರಂಥ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಗ್ರಂಥ, ನಾನು ಆನಂದ ಪಡ್ತೇನೆ ಅಂತ ಹೇಳಿದಂತೆ ಪರಮಾತ್ಮ. ಇದು ನಮಗೆ ಸ್ಫೂರ್ತಿ ಬರುತ್ತಾಗ ಎಷ್ಟೋ ಜನ ಲೇಖಕರಿರ್ತಾರೆ, ಈ ಗ್ರಂಥ ನನಗೆ ಬಹಳ ಬೇಕಾಗಿದೆ ಅಂತ ಹೇಳ್ತಿರ್ತಾರೆ. ನಾವು ಮ್ಯಾಗ್ನಮ್ ಓಪಸ್ ಅಂತ ಕರಿತಿರ್ತಾರೆ. ಇವತ್ತು ಭಗವದ್ಗೀತೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಭಾರಿ ಖುಷಿ ಕೊಡುತ್ತೆ. ನೆನೆಸಿದ ಆನಂದ ಎಂಜಾಯ್ ಮಾಡ್ತೀನಿ ಅಂತ ಪರಮಾತ್ಮ ಹೇಳಿದರೆ, ಆಗ ಪರಮಾತ್ಮರಿಂದ ಹೊಸ ಆನಂದ ಆಗಬೇಕಾಗಿ ನಿತ್ಯತೃಪ್ತ ಪರಮಾತ್ಮ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಲೋಕಕ್ಕೆ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾನೆ ಆ ಮೂಲಕ. ಆಗ ಮಹಾಲಕ್ಷ್ಮಿ ಕೇಳಿದ್ರಂತ, ಏನಂತ ಮಹತ್ವ ಇದೆ ಅದರೊಳಗೆ ಅಂತ ಕೇಳಿದರೆ, ಮಹಾಲಕ್ಷ್ಮಿ ಅದರಲ್ಲಿ ಏನಿದೆ ಅಲ್ಲ, ಏನಿಲ್ಲ ನೋಡು ಅಂತ ಹೇಳಿದ್ದಾರೆ. ಏನಿಲ್ಲ ಅದರೊಳಗೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸರ್ವಶಾಸ್ತ್ರಾರ್ಥ ಸಂಗ್ರಹಾಂ ಭಗವದ್ಗೀತಾಂ ಪಾರಿಜಾತ ಮಧುಭೂತಾಂ ನಿಪಬಂಧ ಅಂತ ಆಚಾರ್ಯ ಭಾಷ್ಯದಲ್ಲಿ ಬರೀತಾರೆ. ಸರ್ವ ಶಾಸ್ತ್ರಾರ್ಥ ಸಂಗ್ರಹ, ಸರ್ವ ಭಾರತಾರ್ಥ ಸಂಗ್ರಹ ಅಂದರೆ ಭಗವದ್ಗೀತೆ. ಎಲ್ಲ ಶಾಸ್ತ್ರಗಳು ಎಷ್ಟಿದೆ ಗೊತ್ತಾ ನಮಗೆ, ಹೇಳಿದರೆ ಅದು ಶಾಸ್ತ್ರ ಓದಿಲ್ಲ ಒಂದು ರೀತಿ ಪುಣ್ಯ ಗಾಬರಿ ಆಗೋದಿಲ್ಲ, ಓದಿದರೆ ಒಂದು ರೀತಿ ಗಾಬರಿ, ಇನ್ನೊಂದು ರೀತಿ ರಿಲೀಫ್ ಇದೆ. ಎಷ್ಟು ಸಿಲೆಬಸ್ ಗೊತ್ತಾ ಶಾಸ್ತ್ರದ್ದು, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಮಹಾಭಾರತ ಪಂಚರಾತ್ರ ಮೂಲರಾಮಾಯಣ, ಇವಿಷ್ಟು ಬೇಸಿಕ್ ಶಾಸ್ತ್ರಗಳು, ಮೂಲ ಶಾಸ್ತ್ರಗಳು. ಅದರಲ್ಲಿ ಮಹಾಭಾರತ ಲಕ್ಷ ಶ್ಲೋಕ, ಮೂಲರಾಮಾಯಣ ಶತಕೋಟಿ ಶ್ಲೋಕ ನೆನ್ಪಿಟ್ಟುಕೊಳ್ಳಿ, ಪಂಚರಾತ್ರ ಶತಕೋಟಿ ಶ್ಲೋಕ, ಇನ್ನು ವೇದಗಳು ಅನಂತಾವೈ ವೇದ, ಜೊತೆಗೆ ಮಹಾಭಾರತ ಲಕ್ಷ, ಅದರ ಜೊತೆಗೆ ಅಷ್ಟಾದಶ ಮಹಾಪುರಾಣಗಳು 400,000 ಶ್ಲೋಕಗಳು, ಅನಂತರ ಉಪಪುರಾಣಗಳು, ಇವೆಲ್ಲ ಓದಿದರೆ ನಮಗೆ ಆಗ ಅರ್ಥ ಆಗುತ್ತೆ. ಎಷ್ಟು ಓದಿಲ್ಲ ನಾವು ಅಂತ ಗೊತ್ತಾಗುತ್ತೆ. ಸಿಲೆಬಸ್ ನೋಡ್ಬಿಟ್ರೆ ಗಾಬರಿ ಆಗ್ಬಿಟ್ಟು, ಇಷ್ಟು ಓದಿಲ್ಲ ಅಂದ್ರೆ ಮೋಕ್ಷಕ್ಕೆ ಎಂದು ಹೋಗೋದು ಲೆಕ್ಕ ಹಾಕಿ, ಇಷ್ಟು ವಿಷಯ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗೋದಿಲ್ಲ, ಸಾಧ್ಯನೇ ಇಲ್ಲ. ಅದರಲ್ಲೂ ಅತಿ ಶ್ರೇಷ್ಠವಾದ ಗ್ರಂಥ ಯಾವುದು ಅಂತ ಪರೀಕ್ಷೆ ಮಾಡಿದರು. ಇಷ್ಟು ಗ್ರಂಥಗಳಿಗೆ ಅತಿ ಶ್ರೇಷ್ಠ ಗ್ರಂಥ ಯಾವುದು ಅಂತ ಕೇಳಿದಾಗ ವೇದವ್ಯಾಸರು ಅಪ್ಪಣೆ ಮಾಡಿದರಂತೆ, ಅದು ಇದೆ, ಅದಕ್ಕೆ ತೂಕ ಮಾಡಿ ನೋಡಿ ಅಂತ ಹೇಳಿಬಿಟ್ರೆ, ತೂಕ ಮಾಡಿ ನೋಡಿಬಿಡಿ. ಒಂದೊಂದೇ ತೂಕ ಮಾಡ್ತಾ ತೂಕ ಮಾಡ್ತಾ ಹೋದರು. ಬನ್ನಿ, ಮಹಾಭಾರತ ಒಂದು ಕಡೆ ಇಟ್ಟರು, ವೇದಾದಿ ಎಲ್ಲ ಶಾಸ್ತ್ರಗಳು ಒಂದು ಕಡೆಗೆ ಇಟ್ಟರು. ಏನು ಆಶ್ಚರ್ಯ ಗೊತ್ತಾಗ, ಮಹಾಭಾರತದ ಇಟ್ಟ ತಕ್ಕಡಿ ಭಾಗ ಮೇಲೆ ಕೇಳಲೇ ಇಲ್ಲ, ಅದಕ್ಕೆ ಭಾರತ ಅಂತ ಹೆಸರಾಯ್ತದೆ. ಮಹತ್ವ ಭಾರವತ್ವಾಚ್ಯ ಮಹಾಭಾರತ ಮುಚ್ಚದೆ, ಎಲ್ಲ ವೇದಾದಿ ಶಾಸ್ತ್ರಗಳೆಲ್ಲ ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆ. ಅಷ್ಟು ತೂಕದ ಗ್ರಂಥವಾಗಿದ್ದಕ್ಕೆ ಮಹಾಭಾರತ ಅಂತ ಹೆಸರು. ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ಮಹಾಭಾರತಕ್ಕೆ ಮಹಾಭಾರತ ಅಂತ ಹೆಸರು ಯಾತಕ್ಕೆ ಬಂತು ಅಂತ ತಿಳ್ಕೊಂಡ್ಬಿಟ್ರೆ ಸಾಕಂತೆ, ನಮ್ಮ ಪಾಪ ಪರಿಹಾರ ಆಗುತ್ತಂತ. ಅಂಥ ಗ್ರಂಥ ಮಹಾಭಾರತ. ಅಂಥ ಮಹಾಭಾರತದಲ್ಲೂ ಕೂಡ ಅತ್ಯಂತ ಸಾರಭೂತವಾದ ಭಾಗಗಳು ಎರಡು. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ, ಅದರಲ್ಲಿ ಭಗವದ್ಗೀತೆ ಅತ್ಯುನ್ನತವಾದ ಒಂದು ಗ್ರಂಥ. ಇನ್ನೊಂದು ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅವೆರಡು ಕೂಡ ಜ್ಞೇಯಂ ಪಾಠ್ಯಂಚ ತದ್ವಯಂ. ಆಚಾರ್ಯ ಮಾತ್ರ ಅನೇಕ ಸರ್ತಿ ಹೇಳ್ತಾರೆ, ಭಗವದ್ಗೀತೆ ವಿಷ್ಣು ಸಹಸ್ರನಾಮ, ಮಹಾಭಾರತ ಸಕಲ ಶಾಸ್ತ್ರಗಳ ಸಾರ, ಮಹಾಭಾರತದ ಸಾರ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳು. ವಿಷ್ಣು ಸಹಸ್ರನಾಮ ಭಗವಂತನ ಸ್ತೋತ್ರ, ಭಗವದ್ಗೀತೆ ಆತನ ಉಪದೇಶ, ಎರಡು ಆತ ಸಂಬಂಧಪಟ್ಟಿದ್ದೇನೆ. ವಿಷ್ಣು ಸಹಸ್ರನಾಮ ಆತನ ಸ್ತೋತ್ರ, ಇತನ ಉಪದೇಶ. ವಿಷ್ಣು ಸಹಸ್ರನಾಮ ಹೇಳ್ತಾ ಹೋದಂತೆ ಆತ ಉಪದೇಶ ಕೇಳೋ ಯೋಗ ಬರುತ್ತೆ. ಉಪದೇಶ ಕೇಳ್ತಾ ಕೇಳದೆ ಸ್ತೋತ್ರ ಮಾಡೋ ಬುದ್ಧಿ ಜಾಸ್ತಿ ಆಗುತ್ತೆ. ಮತ್ತೆ ಒಳ್ಳೆ ಮಾತು ನೆನೆಸ್ಕೊಂಡವರು ಹೇಳಿದವ್ರ ಬಗ್ಗೆ ಗೌರವ ಹೇಗೆ ಬರುತ್ತಲ್ಲ ಹಾಗೆ. ಅದು ಎರಡು ನಡೆದಿದ್ದು ಎಲ್ಲಿ ಗೊತ್ತಾ, ಕುರುಕ್ಷೇತ್ರದಲ್ಲೇನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರನೇ ಭಗವದ್ಗೀತಾ ನಡೆದಿತ್ತು. ವಿಷ್ಣು ಸಹಸ್ರನಾಮ ಕೂಡ ಅಲ್ಲೇ ನಡೆದಿದ್ದು. ಭೀಷ್ಮರು ಅಲ್ಲಿ ಮರಗಿರ್ತಾರೆ, ಕೃಷ್ಣ ಪಕ್ಕದಲ್ಲಿ ಕೊಡ್ತಾನೆ. ಆಗ ಅವರು ಧರ್ಮರಾಜ ಕೇಳ್ತಾನೆ, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಕಿಂ ಜಪ ಹೇಳ್ತಾರೆ, ಕಮಂಚಂತಹ ಪ್ರಾಪ್ನೋಯುಹು ಮಾನವ ಶುಭಂ, ಏನು ಜಪಿಸಬೇಕು, ಯಾರು ಸರ್ವೋತ್ತಮ, ಏನು ಮಾಡಬೇಕು ಅಂತ ಕೇಳಿದಾಗ ಆಗ ಅವರು ಹೇಳ್ತಾರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನೆ ತಾನೇ ವಕ್ಷಾವಿಭೂತೆ ಅಂತ ಹೇಳಿ ವಿಶ್ವಂವಿಷ್ಣುರು ವಷಟ್ಕಾಡು ಅಂತ ಶುರು ಮಾಡ್ತಾರೆ. ಅಂದ್ರೆ ಇವೆರಡು ತಿಳ್ಕೊಂಡಿರ್ಬೇಕು. ಆಚಾರ್ಯ ಹೇಳ್ತಾರೆ, ಇವೆರಡನ್ನ ಜ್ಞೇಯಂ ಪಾಠ್ಯಂಚ ತದ್ವಯಂ, ನೀವು ತಿಳ್ಕೊಳ್ಳಿ ಇನ್ನೊಬ್ಬರಿಗೆ ಹೇಳಿ ಹೇಳ್ತಾರೆ. ನೀವು ತಿಳ್ಕೊಳ್ಳಿ ಇನ್ನೊಬ್ಬರಿಗೆ ಹೇಳಿ, ಅವೆರಡನ್ನು ಕೂಡ ನೀವು ತಿಳ್ಕೊಂಡಿದ್ರೆ ನಿಮ್ಮ ಉದ್ಧಾರ, ಇನ್ನೊಬ್ಬರಿಗೆ ಹೇಳಿದ್ರೆ ಅವರು ಉದ್ಧಾರ ಆಗುತ್ತೆ, ಅವರು ಮತ್ತೊಬ್ಬರಿಗೆ. ಈ ರೀತಿ ಉದ್ಧಾರದ ಹಾದಿಯನ್ನು ತೋರಿಸ್ತಕ್ಕಂಥ ಕೃತಿಗಳು ಇವೆರಡೂ ಕೂಡ. ಅಂಥ ಗ್ರಂಥದ ಬಗ್ಗೆ ಪರಮಾತ್ಮ ಹೇಳ್ತಾನೆ, ಭಗವದ್ಗೀತೆ ಹೇಗಿದೆ ಗೊತ್ತಾ ಮಹಾಲಕ್ಷ್ಮಿ, ಒಂದೇ ಮಾತಿನಲ್ಲಿ ಹೇಳೋದಾದರೆ ನನ್ನ ರೂಪ ಇದ್ದಾಗಿದೆ ಅಂತ ಹೇಳ್ತಾರೆ. ಆಚಾರ್ಯರು ಹೇಗಿದ್ರು ಅಂತ ವರ್ಣನೆ ಮಾಡಿ ಸುಮಧ್ವಿದರು ಹೇಳ್ತಾರೆ, ಅವರ ಗ್ರಂಥಗಳು ಅಂದರೆ ರೂಪಮನ್ಯ ದೇವ ಧನ್ಯಮಾತ್ಮನಃ, ಅವರ ರೂಪ ಇದ್ದಾಗಿದ್ದು ಅಂತ ಹೇಳ್ಬಿಡ್ತಾರೆ. ಅದೇ ರೀತಿಯೇ ಭಗವದ್ಗೀತೆ ಪರಮಾತ್ಮ ರೂಪ ಇದ್ದಾಗಿದೆಯಂತೆ. 18 ಅಧ್ಯಾಯದ ರೂಪ ಹೇಗಾಯಿತು ಅದಕ್ಕೆ ವಿವರಣೆ ಕೊಡ್ತಾರೆ. ಪರಮಾತ್ಮನ ಆ ರೂಪಕ್ಕೆ 5 ತಲೆಗಳಂತೆ, ಮೊದಲು 5 ಅಧ್ಯಾಯಗಳು 5 ತಲೆಗಳು, ಒಂದು ತಲೆಗೆ 2 ಕೈ ಗೊತ್ತಲ್ಲ, 10 ಮುಂದಿನ 10 ಅಧ್ಯಾಯಗಳು ಕೈಗಳು, 15 ಆಯ್ತಾನೆ, 16 ಅಧ್ಯಾಯ ಉದರ ಅಂತ ಪರಮಾತ್ಮನ, 17, 18 ಪಾದಗಳು. ಇದು ಪರಮಾತ್ಮನ ಚಿತ್ರ. ಏನು ಭಗವದ್ಗೀತೆ ನೋಡಿದಾಗ ದೇವರ ಧ್ಯಾನ ಮಾಡೋದಕ್ಕೆ 5 ಮುಖ 5 ಅಧ್ಯಾಯಗಳು, 10 ಕೈ, ಅನಂತರದ 10 ಅಧ್ಯಾಯಗಳು, ಆಮೇಲೆ ಒಂದು ಉದರ, ಎರಡು ಪಾದಗಳು. ಈ ಚಿತ್ರ ನಮ್ಮ ಮುಂದೆ ಇದ್ರೆ ನಾನು ರೂಪ ಇದ್ದಂತೆ ಇದೆ ಭಗವದ್ಗೀತೆ. ಆಗ ಮಹಾಲಕ್ಷ್ಮಿ ಕೇಳ್ತಾರೆ, ಪರಮಾತ್ಮ ಇಷ್ಟು ನೀನು ಹೊರಡುತ್ತೆ ಅಂದ ಮೇಲೆ ಏನಿದೆ ಅದರೊಳಗೆ, ನಾನು ತಿಳಿಸ್ಬೇಕು ಅಂತ ಕೇಳಿದರೆ ಮಹಾಲಕ್ಷ್ಮಿ ಅದನ್ನು ಸಿದ್ಧಿ ಪಡೆದವ್ರ ಬಗ್ಗೆ ಹೇಳ್ತೇನೆ ಕೇಳು ಅಂತ ಒಂದೊಂದೇ ಕಥೆ ಪ್ರಾರಂಭ ಮಾಡ್ತಾನೆ. ಒಂದೊಂದು ಅಧ್ಯಾಯಕ್ಕೊಂದು ಕಥೆ. ಮೊದಲನೇದಾಗಿ ವಿಚಿತ್ರವಾದ ಒಂದು ಕಥೆ ಹೇಳ್ತಾನೆ ಪರಮಾತ್ಮ. ಸುಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ, ಅವನ ವಂಶ ಭಾರಿ ಒಳ್ಳೆಯದು, ಅವನು ಮಾತ್ರ ಭಾರಿ ಕೆಟ್ಟವನಾಗಿದ್ದ. ಒಬ್ಬ ಕೆಟ್ಟ ಬ್ರಾಹ್ಮಣನ ಕಥೆ ಇದೆ. ಹಿಂದಿನ ಕಾಲಕ್ಕೆ ಕೆಟ್ಟ ಬ್ರಾಹ್ಮಣ ಕಥೆ ಯಾತಕ್ಕೆ ಹೇಳಿದ್ರು ಅಂದರೆ ಅವನು ಒಬ್ಬನೇ ಸಿಕ್ತಿದ್ದ ಆಗಿನ ಕಾಲಕ್ಕೆ, ಇವತ್ತೆರಡು ಬರೀ ಅವರೇ ಸಿಕ್ಕಿಬಿಡ್ತಾರ, ಆದ್ದರಿಂದ ಅದು ಕಥೆಯಾಗಿ. ಇವತ್ತು ಒಳ್ಳೆ ಬೆಸ್ಟ್ ಕಾಲೇಜ್ನೊಳಗೆ ವರ್ಸ್ಟ್ ಸ್ಟೂಡೆಂಟ್ ಎದ್ದು ಕಾಣಿಸ್ತಾನೆ, ವರ್ಸ್ಟ್ ಕಾಲೇಜ್ ಬೆಸ್ಟ್ ಸ್ಟೂಡೆಂಟ್ ಎದ್ದು ಕಾಣಿಸ್ತಾನೆ ಆ ಥರ. ಇವತ್ತು ಒಬ್ಬ ಕೆಟ್ಟ ಬ್ರಾಹ್ಮಣ, ಅವನು ಒಳ್ಳೆ ವಂಶದಲ್ಲಿ ಹುಟ್ಟಿದ್ರು ಕೂಡ ಶಾಸ್ತ್ರ ಓದಲಿಲ್ಲ, ಸದಾಚಾರ ಇಲ್ಲ, ಜಪ ಇಲ್ಲ, ತಪಸ್ಸಿಲ್ಲ, ಏನೂ ಇಲ್ಲ. ಆದರೂ ಸಾಲದೊಂದಾಗ ದುರಾಚಾರ ಬೇರೆ. ಇದು ಗಮನಿಸ್ಬೇಕು, ಯಾರು ಸದಾಚಾರ ಬಿಡ್ತಾರೋ ದುರಾಚಾರ ಬಂದೇ ಬರುತ್ತದೆ. ಈ ಬೆಳಕು ಹೋಯ್ತು ಅಂದ್ರೆ ಕತ್ಲು ಬರಲೇಬೇಕಲ್ಲ. ಹಾಕಿ ನಮ್ಮ ಜನ ಅದನ್ನು ಯೋಚನೆ ಮಾಡಿ, ಸಂಧ್ಯಾನೇ ಬಿಟ್ಟ ಅಂತ ದೊಡ್ಡದಲ್ಲ, ನಾಳೆ ಏನು ಇನ್ನೂ ಶುರು ಮಾಡ್ತಾನೆ, ನಾಳೆ ಮತ್ತೆ ಅವನು ನೆನಪಿರ್ಬೇಕು. ಎಲ್ಲಿವರೆಗೂ ಮಾಡ್ತಾ ಇರ್ತಾನೆ ಅದು ಕವಚ ಇದ್ದಾಗಿರುತ್ತೆ, ಬಿಟ್ಟ ತಕ್ಷಣ ದಾರಿತ ಬಿಟ್ಬಿಡ್ತಾನೆ. ಅಂದರೆ ಸದಾಚಾರ ಬಿಡೋದು ದುರಾಚಾರಕ್ಕೆ ನಾಂದಿ ಆಗುತ್ತಾ, ಆದ್ದರಿಂದ ಎಂದೂ ಸದಾಚಾರ ಬಿಡಬಾರದು. ಅದರ ಫಲಿತಾಂಶ ದುರಾಚಾರಿಯಾದ, ದುರಾಚಾರಕ್ಕೆ ಲಿಮಿಟ್ ಇಲ್ಲ, ಡೌನ್ಫಾಲ್ ಇದ್ದಾಗಿ ಬಿದ್ದರೆ ಹೇಗೆ ಬಿಡ್ತಾನೆ ಯಾರಿಗೆ ಗೊತ್ತು, ಕಾಲೇ ಬಿಡುವುದು ಕೈ ಇರೋದು ಏನು ಬೇಕಾರಾಗ್ಬೋದು. ಎದ್ರೆ ರೀತಿ ಬೇರೆ, ಬಿದ್ದರೆ ರೀತಿ ಬೇರೆ, ಸರ್ವ ವಿನಾಶಕ್ಕೆ ಕಾರಣವಾಗುತ್ತೆ. ಅವನು ಮಾಡಬಾರದನ್ನು ಮಾಡಿದ, ಕಳ್ಳತನ ಮಾಡಿದ, ಸುಳ್ಳು ಹೇಳಿದ, ಕೊನೆ ಮದ್ಯಪಾನ ಮಾಡಿದ, ಹೇಗಾಗೋ ಜೀವನ ಮಾಡೋಕ್ಕೆ ಶುರು ಮಾಡಿದ. ಈ ರೀತಿ ದುರಾಚಾರ್ಯ ನಮ್ಮ ಜನ ದುರಾಚಾರಿಗಳಾಗಬಾರದು ಅಂತಿದ್ರೆ ನಾವು ಸದಾಚಾರ ಬಿಡದಂತೆ ನೋಡಿಕೊಂಡ್ರೆ ಸಾಕು. ಆಚಾರಹೀನಂ ನಪುನಂತಿ ವೇದಾಹ. ಸದಾಚಾರದ ಅತ್ಯಂತ ಮುಖ್ಯವಾದ ಭಾಗ ಗಾಯತ್ರಿ ಜಪ. ಅದಿಲ್ಲದೆ ಹೋದರೆ ಯಾವ ಸದಾಚಾರಕ್ಕೂ ಅರ್ಥನೇ ಇಲ್ಲ. ಕುರಿಯಾದನ್ನೆನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಹೇಳಿದ. ಆ ರೀತಿ ದಾರಿ ತಪ್ಪಿ ಹೋದ. ತುಂಬ ದಿವಸವಾಯಿತು. ಆಮೇಲೆ ಕದಿಲಕ್ಕೆ ಶುರು ಮಾಡಿದ, ಎಲೆಗಳನ್ನು ಕದ್ದು ಮಾಡಲಿಕ್ಕೆ ಶುರು ಮಾಡಿದನೆ. ಎಲೆಗಳ ಮೇಲೆ ಜೀವನ ಅನೇಕರಿಗೆ ಇವತ್ತು ಅರ್ಥ ಆಗೋದಿಲ್ಲ. ಹಳ್ಳಿಗಳ ಕಡೆ ಹೋದರೆ ಈ ಸುಗ್ಗಿ ಕಾಲಕ್ಕೆಲ್ಲ ಮುತ್ತಗದೆಲೆ ತಂದುಬಿಟ್ಟು ಹಚ್ಚಿ ಮಾರಾಟ ಮಾಡಿ ಜೀವನ ಮಾಡ್ತಾನೆ. ಅಂತ ಕೆಲಸ ಎಲೆ ಸಪ್ಲೈ ಮಾಡೋ ಕೆಲಸ ಶುರು ಮಾಡಿದ. ಅದು ಎಲ್ಲಿ? ಋಷಿಮುನಿಗಳ ಆಶ್ರಮನೇ ಆರಿಸಿಕೊಂಡ. ಅವ್ರ ಪಾಪ ಜಾಸ್ತಿ ಆಗಬೇಕಲ್ಲ, ಎಲ್ಲೋ ಕದ್ರೆ ಪಾಪ ಕಡಿಮೆ, ಪುಣ್ಯಸ್ಥಳದಲ್ಲಿ ಕದ್ರೆ ಪಾಪ ಜಾಸ್ತಿ. ಯಾವಾಗಲೂ ಕೂಡ ಆಶ್ರಮ ಆರಿಸಿಕೊಂಡ, ಬೇಕಾದಷ್ಟು ಕದ್ದು ಋಷಿಗಳಿಗೆ ಮುತ್ತಗದೆಲೆ ಬೇಕು. ಒಳ್ಳೆ ಸಮಿತ್ತ ಅದು, ಒಂದು ಮುತ್ತಗ ಒಳ್ಳೆ ಶ್ರೇಷ್ಠ ಸಮಿತ್ತು. ಹೇಗೆ ನಿಮಗೆ ಸೆಮಿ ಇತ್ಯಾದಿಗಳು ಸಮಿತ್ತಗಳು ಮುತ್ತಗ ಸಮಿತ್ತ ಆದ್ದರಿಂದ ಬೆಳೆಸಿರ್ತಾರೆ, ಪಾಪ ಮರಗಳೆಲ್ಲ ಇರುತ್ತೆ, ಅದು ಕಿತ್ಕೊಂಡು ಬಂದು ಮಾರ್ಲಕ್ಕೆ ಶುರು ಮಾಡಿದೆ ಕದ್ದು ಕದ್ದು. ಇದೇ ರೀತಿ ಒಂದು ಕದಿಲಕ್ಕೆ ಅಂತ ಹೋಗಿದ್ದ. ಒಂದು ಹಾವು ಕಚ್ಚಿತು, ಸತ್ತೋದು. ದುರಂತವನ್ನೇ ಕಂಡ ಕೊನೆಗೆ, ಅದು ದುರ್ಮರಣ ಬರೋದಾದ್ರಿಂದ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅತಿಸಕ್ತಾಹ ತಪೋಹೀನಾಹ ಕಥಂಚನ್ ಮೃತಿ ಮಾಪ್ನುಯು. ಸಂಸಾರದಲ್ಲಿ ಓವರ್ ಇನ್ವಾಲ್ವ್ಮೆಂಟ್ ಇದ್ರೆ, ಇನ್ವಾಲ್ವ್ಮೆಂಟ್ ತಪ್ಪಲ್ಲ, ಓವರ್ ಇನ್ವಾಲ್ವ್ಮೆಂಟ್ ಇರಬಾರ್ದು. ತಪೋಹೀನಾಹ ತಪಸ್ಸನ್ನು ಯಾರು ಬಿಟ್ಟಿರ್ತಾರೆ ಅವ್ರು ಹೇಗ್ಯಾಗೋ ಸಾಯ್ತಾರೆ ಅಂತ ಹೇಳ್ತಾರೆ. ಕಥಂಚಿನ್ ಮೃತಿ ಮಾಪ್ನುಯು, ಇದು ದೊಡ್ಡ ಒಂದು ಸುಭಾಷಿತ, ಆಚಾರ್ಯ ಕೊಟ್ಟ ಶಾಸ್ತ್ರ ಸುಭಾಷಿತ. ಆದ್ದರಿಂದ ಎಂದೂ ಸಹ ಮನುಷ್ಯ ಜೀವನದಲ್ಲಿ ಆಸಕ್ತಿ ಇಟ್ಟುಕೊಳ್ಳೋದು ತಪ್ಪಲ್ಲ, ಅತಿ ಆಸಕ್ತಿ ಇಟ್ಟುಕೊಳ್ಬಾರ್ದು. ಓವರ್ ಇದ್ರಕ್ಕೆ ಭಜಿತಿ ಆಗುತ್ತೆ. ಯಾವುದಕ್ಕೂ ಸ್ವೀಟ್ ತಿಂದ ಹುಚ್ಚಬಟ್ಟೆ ತಿಂದ್ರೆ ಶುಗರ್ ಶುರುವಾಗುತ್ತೆ. ಆಮೇಲೆ ನಾರ್ಮಲ್ ಆಗಿದ್ರೆ ಏನು ತೊಂದರೆ ಇಲ್ಲ, ಸ್ಪೀಡ್ ಓವರ್ ಸ್ಪೀಡ್ ಆದರೆ ಭಜಿತಿ ಆಗುತ್ತೆ. ಆ ರೀತಿ ನೋ ಸ್ಪೀಡು ಡೇಂಜರು, ಓವರ್ ಸ್ಪೀಡು ಡೇಂಜರ್. ಇವತ್ತು ಮನುಷ್ಯ ಒಂದು ಯಾವಾಗಲೂ ಆಪ್ಟಿಮಮ್ ಅಂತ ಹೇಳ್ತೇವಲ್ಲ ಅಂತ ಬದುಕನ್ನು ಸಾಗಿಸಬೇಕು. ಇದರ ಫಲ ದುರಂತವನ್ನು ಕಾಣೋ ಸ್ಥಿತಿ ಬಂತು. ಇವತ್ತು ಎಷ್ಟೋ ಜನ ಹೇಗಾಗ ಸಾಯ್ತಾರೆ ಅಂದರೆ ಅದಕ್ಕೆ ನಿದರ್ಶನ ಇತ್ತು. ಕೊನೆಗೆ ಸತ್ತೋದ. ಅಲ್ಲಿ ಮುಗಿಲಿಲ್ಲ ಕಥೆ. ಇವತ್ತು ನಮಗೆ ಸಾಯದಷ್ಟೇ ಕಾಣಿಸ್ತು, ಮುಂದಿನ ಗೊತ್ತಾಗೋದಿಲ್ಲ. ಶಾಸ್ತ್ರ ಮುಂದಿನ ಹೇಳುತ್ತೆ, ಅಂದರೆ ದೇಹ ಹೋದರೂ ಜೀವ ಇರುತ್ತೆ, ಅದು ಮುಖ್ಯ. ಭಗವದ್ಗೀತೆಯ ದೊಡ್ಡ ಸಂದೇಶ, ದೇಹ ನಾಶವಾದರೆ ಜೀವ ನಾಶ ಆಯಿತು ಅಂತ ತಿಳ್ಕೊಳ್ಬಾರದು. ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂರಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಯಾವಾಗಲೂ ಕೂಡ ಎಂದು ಜೀವ ನಿತ್ಯ, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯವತಃ ಪರಂ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವವೂ ನಿತ್ಯ. ಅವರಿವರು ಅಲ್ಲ, ದುಷ್ಟ ಜೀವರು ನಿತ್ಯ, ಶಿಷ್ಟ ಜೀವರು ನಿತ್ಯ, ಒಳ್ಳೆ ಜೀವಿಗಳು ನಿತ್ಯ, ಕೆಟ್ಟ ಜೀವಿಗಳು ನಿತ್ಯ. ದೇಹ ಮಾತ್ರ ಎಲ್ಲರದೂ ಅನಿತ್ಯನೇ. ಲಕ್ಷ್ಮೀನಾರಾಯಣರ ದೇಹ ಬಿಟ್ಟರೆ ಎಲ್ಲರೂ ದೇಹ ಬಿಡಬೇಕಾದವರೇ. ರುಜುಗಳ ದೇಹದ ರೀತಿಯೇ ಬೇರೆ, ಆದ್ದರಿಂದ ಅವರಿಗೆ ನೋವುಗೂ ಯಾವುದೇ ಅವರಿಗಿಲ್ಲ. ಇದು ಸಿದ್ಧಾಂತ. ಅವ್ರು ಎಲ್ಲಿ ಹೋದ? ಸೀದಾ ಯಮಲೋಕಕ್ಕೆ ಹೋದ. ದುರಾಚಾರದ ಫಲ ಅದು. ಇವತ್ತು ಕಾಲೇಜ್ ಬಿಟ್ಟು ಹೋಗಿಬಿಟ್ಟಿರ್ತಾರೆ, ಎಲ್ಲೋದ್ರೂ ನಮಗೆ ಗೊತ್ತಿರೋದಿಲ್ಲ. ರ್ಯಾಂಕ್ ತಗೊಂಡು ಹೋದ ಒಳ್ಳೆ ಕೆಲಸ ಇರ್ತಾನೆ, ಗ್ಯಾರಂಟಿ. ಫೇಲ್ ಆಗೋದಲ್ಲಿ ಬೀದಿ ಗುಡಿಸ್ತಿರ್ತಾರೆ, ಅದು ಗ್ಯಾರಂಟಿನೇ. ಯಾರು ಒಳ್ಳೆ ಕೆಲಸ ಮಾಡಿದರೆ ನಾವು ನೋಡಲಿ ಬಿಡಲಿ ಒಳ್ಳೆ ಜಾಗದಲ್ಲಿ ಇರಬೇಕು. ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದ್ದಾಗಲೇಬೇಕು. ಯಮಲೋಕಕ್ಕೆ ಹೋದ, ಭಯಂಕರ ಶಿಕ್ಷೆ ಕೊಟ್ಟರು, ಅನೇಕ ರೀತಿ ಜನ್ಮಗಳನ್ನು ಹೊಂದಿದ, ಕೊನೆಗೆ ಮತ್ತೆ ಭೂಲೋಕದಲ್ಲಿ ಹುಟ್ಟಿದ. ನರಕಗಳು ಭಯಂಕರ. ಭಗವತ್ ಶ್ರೀಮದ್ ಭಾಗವತ ಪಂಚಮಸ್ಕ ಅಂತ ಕೇಳಿದ್ರೆ ಗೊತ್ತಿರ್ತದೆ, ಭಯಂಕರ ನರಕಗಳು. ಎಷ್ಟೋ ನರಕ ಅನುಭವಿಸಿದ್ರು, ಮತ್ತೆ ಹುಟ್ಟಿದ ಭೂಮಿಯಲ್ಲಿ ಒಂದು ಎತ್ತಾಗಿ ಹುಟ್ಟಿದ, ಪಶು ಜನ್ಮ ಬಂತು ಅಂತ ಅರ್ಥ. ಎತ್ತಾಗಿ ಹುಟ್ಟಿದ ಆವತ್ತಿ ಸರಿಯಾಗಿ ಎತ್ತೋದ್ರೆ ಮನುಷ್ಯನೇ ಪರಾಧೀನಾಗ್ತಾನೆ. ಎತ್ತುಗಳು ಕೇಳು, ಪಶುಗಳು ಹೇಳಿ ಕೇಳಿ ಪ್ರೋಕ್ತಾರಸೀವ ದ್ಯುಪದೇ ಚತುಷ್ಪದ ಅಂತ ಕರೀತ. ಎತ್ತುಗಳಿಗೆ ಮೂಗುದಾರ ಹಾಕಿ ಮನುಷ್ಯ ಅದನ್ನು ವಶಕ್ಕೆ ತಂದ್ಕೊಂಡ್ಬಿಡ್ತಾನಂತೆ. ಯಾವನೊಬ್ಬರು ಕೊಂಡ್ಕೊಂಡ ಎತ್ತನ್ನ, ಈ ಮಾರೋರು ಇರ್ತಾರೆ ಕೊಂಡ್ಕೊಳ್ಳೋರು ಇರ್ತಾರೆ, ಕಾಯೋರು ಕಡಿಮೆ ಅಷ್ಟೇ, ಪಾಲಿಸೋರ ಸಂಖ್ಯೆ ಕಡಿಮೆ. ಅವನು ತಗೊಂಡ, ಅವನಿಗೆ ತಗೊಂಡವನು ಕುಂಟ, ಅವನಿಗೆ ಕಾಲೇ ಇಲ್ಲ, ಎರಡು ಕಾಲು ಇಲ್ಲ ಹೇಳುವ. ಅವನು ತಗೊಂಡ ಗಾಡಿ ಉಡಿದು, ಗಾಡಿ ಮಾಡಿಕೊಂಡು ಒಂಟೆತ್ತಿನ ಗಾಡಿ ತಿಂದು ಭಾಳ ಫೇಮಸ್ ಇತ್ತು. ಈ ಒಂಟೆತ್ತಿನ ಜಟಕ ಗಂಡಿಗೆ ಹೋತು, ಒಂದೇ ಉಡಿಸಿಬಿಟ್ಟು ಜಟಕ ಮಾಡಿದ ಹಾಗೆ ಒಂದೆತ್ತಿಲಿ ಗಾಡಿ ಮಾಡ್ತಾ ಇತ್ತು. ಇವತ್ತು ಹಳ್ಳಿಗಳಿಗೆ ಹೋದ್ರೆ ಎಲ್ಲೋ ಅಕಸ್ಮಾತ್ ಸಿಗಬಹುದು ಅಷ್ಟೇ. ಹಿಂದೆ ಅದು ಕಾಮನ್ ಟ್ರಾನ್ಸ್ಪೋರ್ಟೇಷನ್ಗೆ ಭಾರಿ ಶ್ರೀಮಂತರು ಇವೆಲ್ಲ ಕಾರ್ಗಿರಿಡ ಕಾಲ ಅಲ್ಲ. ಒಂಟೆತ್ತಿನ ಗಾಡಿ ಇಟ್ಟ ಅಂದ್ರೆ ಭಾರಿ ಶ್ರೀಮಂತ ಅಂತ ಅರ್ಥ. ಅದರ ಒಂದು ವೈಭವ ಓಡಾಡೋದಿಲ್ಲ, ಅದು ಲೋಡ್ ಸಾಗಿಸೋದಕ್ಕಲ್ಲ, ಅದು ಬರೀ ಪ್ರಯಾಣಕ್ಕಷ್ಟೇ. ಎಷ್ಟೋ ದಿನ ವ್ಯಾಪಾರಕ್ಕೆ ಅದರಲ್ಲಿ ಕೂತ್ಕೊಂಡು ತಮ್ಮ ಗಾಡಿಯಲ್ಲಿ ಸಮಾನ ಹಾಕೊಂಡು ಹೋಗೋದು, ಇವ್ರು ಮುಂದೆ ಹೋಗೋದು ಪದ್ಧತಿ ಇತ್ತು. ಅಂಥವನು ಕೊಂಡುಕೊಂಡ, ಅವನು ವ್ಯಾಪಾರಕ್ಕಲ್ಲ ಹೆಳವಾದ್ರಿಂದ ಓಡಾಡಕ್ಕೆ ಬರಲಿಂತ ತಗೊಂಡ, ಓಡಾಡಿಸಿದ. 15 ವರ್ಷ ಅದನ್ನ ಸಾಕಿದ, 15 ವರ್ಷ ಅದರ ಮೇಲೆ ಸವಾರಿ ಮಾಡಿದ. ಎತ್ತುಗಳ ಆಯುಷ್ಯ ತುಂಬಾ ಜಾಸ್ತಿ ಇಲ್ಲ ಗೊತ್ತಿರ್ಬೇಕು, 20 ವರ್ಷ ಮೇಲೆ ಸಾಮಾನ್ಯ ಬದುಕಲ್ಲ ಅಷ್ಟೇ. 15 ವರ್ಷ ಸಾಗಿಸಿದ, ಅಷ್ಟೊತ್ತಿಗೆ ಮುದಿ ಆಯ್ತು. ಮುದಿ ಆಗ್ಲಿಕ್ಕೆ ಎರಡು ಕಾರಣ, ವಯಸ್ಸಾಯ್ತು ಮುದಿ ಆಯ್ತು. ಇವ್ರು ಹಾಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ, ಜಟಕ ಗಾಡಿ ಅಂದ್ರೆ ಹೇಗಿರುತ್ತೆ ಗೊತ್ತಲ್ಲ, ಬರೀ ಯಾವಾಗ ಬೇಕಾದ್ರೆ ಸಾಯ್ಬೋದು. ರೇಸ್ ಕುದುರೆ ನೋಡಿ ಜಟಕ ಕುದುರೆ ಎಷ್ಟು ಡಿಫರೆನ್ಸ್ ಇರುತ್ತೆ. ರೇಸ್ ಕುದುರೆ ಒಳ್ಳೆ, ಎಷ್ಟು ಭಯಂಕರ ಇರುತ್ತೆ, ಏನು ಸ್ಟ್ರೆಂತ್ ಇರುತ್ತೆ, ಇದಕ್ಕೇನು ಇಲ್ಲ. ಕೆಲಸ ಮಾಡಿಸ್ತಾರೆ, ಆಹಾರ ಕೊಡೋದಿಲ್ಲ. ಇವನು ಹಾಗೆ ಮಾಡಿದ, ಲೋಭಿ, ಪರಮ ಲೋಭಿ ಇವನು ಮಾಡಿದ. ವಯಸ್ಸು ಆಗಿತ್ತು, ಅಷ್ಟಾದರೂ ಅವನು ಹೊರಸೋದು ಭಾರಿ, ಅದನ್ನ ಎತ್ತಿನ ಮೇಲೆ ಭಾರ ಹಾಕೋದು ಬಿಡಲಿಲ್ಲ, ಪ್ರಯಾಣ ಮಾಡ್ಕೊಂಡು ಹೊರಟಿದ್ದ. ಒಂದು ತುಂಬ ವಯಸ್ಸಾಗಿತ್ತು, ಸುಸ್ತಾಗಿತ್ತು, ಆಹಾರ ಎಲ್ಲ ದಪ್ಪ ಅಂತ ಬಿತ್ತು, ಗಾಡಿನೂ ಅದರ ಮೇಲೆ ಬಿತ್ತು, ಪಾಪ ಬಿತ್ತು, ಕತ್ತು ಕಟ್ಟಾಗಿ ಬಿಡುತ್ತಂತೆ, ಎತ್ತಿನ ಕತ್ತು ಅರ್ಥ ತುಂಡಾಗಿ ಹೋಯ್ತು. ಇವನು ನೋಡಿದ, ಎಂಥ ಪಾಪಿ ಗೊತ್ತಾ, ಯಾವಾಗ ಅದು ಎತ್ತು ಬದುಕೋದಿಲ್ಲ ಅಂತ ಗೊತ್ತಾಯ್ತು, ಅದು ಬಿಟ್ಟು ಹೋಗ್ಬಿಟ್ಟೆ ಆ ಕಡೆಗೆ. ಇದೇ ಜೀವ, ತಂದೆ ತಾಯಿನೇ ಬಿಡ್ತಾರೆ ಏನು ಅವ್ರಿಗೆ ಕೇಳ್ಬೇಕಾ. ಇವತ್ತು ಯಾವಾಗ ಕೆಲಸಕ್ಕೆ ಬರೋದಂತ ಗೊತ್ತಾಗುತ್ತೋ, ಅತಿಥಿ ಮಾತೃ ದೇವೋಭವ ಕಾಲ ಹೋಗ್ತಾ ಇದೆ, ಪಿತೃದೇವೋಭವ ಇಲ್ಲ. ಬಿಟ್ಟ ಆ ಕಡೆ ಹೋಗಿಬಿಟ್ಟೆ, ಹೇಳುವ ಯಾರೇ ಒಪ್ಕೊಂಡೋಗ್ರು ಆ ಕಡೆ ದಾಟ್ಕೊಂಡು ದುಡ್ಡು ಕೊಟ್ಟ ಪರ ಹೇಳ್ಬಿಟ್ಟು, ನನಗೆ ಯಾಕೆ ಸಹವಾಸ ಅಂತೆ. ಜನ ನೋಡ್ತಿದ್ದಾರೆ, ಸಂಕಟ ಆಯ್ತು ಜನಗಳಿಗೆ, ಪಾಪ ಉಪಯೋಗ ಪಡ್ಕೊಂಡವನು ತಪ್ಪಿಸಿಕೊಂಡ, ನೋಡಿದವ್ರು ದುಃಖ ಪಡ್ತಿದ್ದಾರೆ, ಏನಿದು ಎಷ್ಟು ಸಂಕಟ ಪಡ್ತಿದ್ದೀರ ಎಲ್ಲ ಸೇರಿಕೊಂಡ್ರು. ಅರ್ಥ ಆಯ್ತು, ಕತ್ತು ಕಟ್ಟಾಗಿ ಬದುಕೋ ಚಾನ್ಸೇ ಇಲ್ಲ, ಅದು ಬದುಕೋದು ರೂಲ್ಡ್ ಔಟ್. ಅಲ್ಲಿ ಏನಾದರೂ ಮಾಡಿ ಸಾಯಿ ನೇರ್ಕೊಂಡಿರುತ್ತೆ ಪಾಪ, ಒದ್ದಾಟ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಲು ಮುರಿದೋಗ್ಬಿಟ್ಟಿವೆ ಪಾಪ, ಕತ್ತು ಮುರಿದ್ರೆ ಕೈ ಕಾಲು ಮುರಿದೋಗ್ಬಿಟ್ಟಿವೆ, ಚಿತ್ರ ಹಿಂಸೆ ಪಡ್ತಿದೆ. ಎಲ್ಲರೂ ಸಾಯಿಲಿ ಸಾಯಿಲಿ ಅನ್ಕೊಂಡ್ರಂತೆ, ಸಾಯ್ತಾ ಇಲ್ಲ. ಸೇರಿದ ಜನ ಎಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದರು, ಇದು ಸುರಕ್ಷಿತ ಸಾಯಿಲಿ ಅಂತ ಹೇಳಿ ತಮ್ಮ ಪುಣ್ಯ ಕೊಡ್ಲಿಕ್ಕೆ ಶುರುವಾದ್ರಂತೆ. ನನ್ನ ಪುಣ್ಯ ಕೊಡ್ತೀರಿ, ಎಲ್ಲ ಪುಣ್ಯ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತಿನ ಕಾಲಕ್ಕೆ ಅವೆಲ್ಲ ಕೊಡ್ಲಿಕ್ಕೆ ಇದ್ರ ತಾನೆ ಕೊಡೋದು ಇವತ್ತಿನ ದಿವಸ, ಅಂಥ ಕಾಲ. ಎಲ್ಲ ನನ್ನ ಪುಣ್ಯ ಕೊಡ್ತೀನಿ, ನನ್ನ ಪುಣ್ಯ ಏನೇನೋ ಕೊಟ್ಟರು ಪಾಪ, ಸಾಯಿಲೇ ಇಲ್ಲ. ನಮ್ಗೆ ಈಗ ಅರ್ಥ ಆಗುತ್ತೆ, ಬದುಕ್ಲಕ್ಕಲ್ಲ ಸಾಯಿಲಕ್ಕೂ ಪುಣ್ಯ ಬೇಕು ಅಂತ ಅರ್ಥ. ಸಾಯಿಲಕ್ಕೂ ಪುಣ್ಯ ಇರಬೇಕು. ಎಷ್ಟೋ ಜನ ವಿಚಿತ್ರ ಒಂದು ಒದ್ದಾಡ್ತಿರ್ತಾರೆ, ಅವ್ರು ನೋಡಿದವರಿಗೆ ಅಸಹ್ಯ ಬರುತ್ತೆ. ಸಾಯಿಲೆ ಅಂದ್ರೆ ಸಾಯೋದಿಲ್ಲ, ಕೊಂದರೆ ಇವ್ರು ಕೊಂದರೆ ಬರ್ಡವರು, ಅವನು ಸತ್ರ ಸೂಯಿಸೈಡು, ಅವನು ಸಾಯೋದಿಲ್ಲ, ಏನ್ ಮಾಡ್ತೀರಾಗ. ಎಷ್ಟೋ ಜನ ವೃದ್ಧರಂತಿರ್ತಾರೆ, ನಾವು ಯಾವುದೇವ್ರು ಮರ್ತೆ ಬಿಟ್ಟರು ನಮ್ಮನ್ನ, ಮರ್ತ ಅಕೌಂಟ್ ಇಷ್ಟೇ ಇದಾಯ್ತು ಹೇಳ್ತಾರಲ್ಲ, ಪೇಪರ್ ಹಾಕ್ತಿರ್ತಲ್ಲ, ಥರ್ಡ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಬರೋದು ಏನೋ ಆಗ್ತಿರ್ತದಲ್ಲ, ಅದೇ ಲೆಕ್ಕಾಚಾರ ತಪ್ಪೇ ತಂದುಕೊಟ್ಟಿರ್ತಾರೆ. ಪಾಪ ವಿಚಿತ್ರ ರೋಗಗಳಿರುತ್ತೆ, ನೋಡಕ್ಕೆ ಅಸಹ್ಯವರಾಗಿರ್ತಾರೆ. ಪಾಪ ಹತ್ರ ಹೋಗ್ಲಿಕ್ಕೆ ಪಡೆದ್ರು, ದುರ್ವಾಸನೆ, ಮೈಲಿ ಹುಳುಗಳಿರುತ್ತೆ, ಆದರೂ ಸತ್ತಿರೋದಿಲ್ಲ. ಅಂದ್ರೆ ನಮ್ಮ ಪುಣ್ಯ ಬದುಕಲಿಕ್ಕೆ ಸಾಲದು ಅಲ್ಲ, ಸಾಯಿಲಕ್ಕೂ ಸಾಯ್ದಾಗಿಬಿಟ್ಟಿದೆ ಪುಣ್ಯ. ಅದಕ್ಕೆ ಹೇಳ್ತಾರೆ, ಸರಿಯಾಗಿ ಪುಣ್ಯ ಮಾಡಿದ್ರೆ ಒಳ್ಳೆ ಮರಣ ಬರುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಒಳ್ಳೆ ಮರಣ ಅಂಬೋದು ಡಿಸೆಂಟ್ ರಿಟೈರ್ಮೆಂಟ್ ಇದ್ದಾಗ ಅಷ್ಟೇ, ಡಿಸ್ಮಿಸ್ ಆಗಬಾರ್ದು, ಸಸ್ಪೆಂಡ್ ಆಗಬಾರ್ದು, ಸರಿಯಾಗಿ ತಗೊಂಡು ಬಂದು ಪೆನ್ಷನ್ ಗೆನ್ಷನ್ ಎಲ್ಲ ಸೆಟ್ಲ್ ಆಗೋ ರೀತಿಯಲ್ಲಿ ಸಾಯ್ಬೇಕಲ್ಲ, ರಿಟೈರ್ಮೆಂಟ್ ಬರೋ ಹಾಗೆ ಒಳ್ಳೆ ರೀತಿ ಸತ್ತರೆ ಆ ಸಾವಿನಲ್ಲಿ ಅವರ ಇದನ್ನು ನೋಡ್ಬೇಕಂತೆ, ಯೋಗ್ಯತೆಯನ್ನು. ರಾಯರ ಯಾತಕ್ಕೆ ಲೋಕಮಾನ್ಯನಾಗಿರೋದು, ವಾದ್ಯರಾದರೆ ಯಾತಕ್ಕಾಗಿರೋದು, ಸಶರೀರ ಬೃಂದಾವನ ಪ್ರವೇಶ ಇಮ್ಯಾಜಿನ್ ಮಾಡಿ ನೋಡೋಣ. ಇವತ್ತು ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ, ಇವತ್ತು ಏನೇನೋ ವಿಜ್ಞಾನ ಸಾಧನೆ ಮಾಡಿದೆ, ಇನ್ನು ಮಾಡಕ್ಕೆ ಬರುತ್ತೆ ಯಾರಿಗಾದ್ರೂ ಕೂಡ ಸಾಧ್ಯನೇ ಇಲ್ಲ. ಅದು ಎಲ್ಲಿಂದ ಬರುತ್ತೆ? ಬೇರೆ ವೇದಾಂತದಿಂದ ಮಾತ್ರ ಬರುತ್ತೆ, ತತ್ವಜ್ಞಾನದಿಂದ ಮಾತ್ರ ಬರುತ್ತೆ ಹೊರತು ಬೇರೆ ಯಾವುದಕ್ಕೂ ಕೂಡ ಸುಖವರ್ಣ ಕೊಡೋ ಶಕ್ತಿ ಅದಕ್ಕಿಲ್ಲ. ಕೇವಲ ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಹ್ ಪ್ರಯಾತಿ ಜಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಮುಂದೆ 8ನೇ ಅಧ್ಯಾಯದಲ್ಲಿ ಬರುತ್ತದ ಒಂದು, ಹೇಗೆ ಸಾಯ್ಬೇಕು ಅಂತ ಭಗವಂತ ಹೇಳ್ತಾನೆ. ಹಾಗೆ ಸತ್ರೆ ಮತ್ತೆ ಬರೋದಿಲ್ಲ, ವೈಕುಂಠಕ್ಕೆ ಹೊರಟು ಬಿಡ್ತಾನಂತೆ. ಅಂತ ಸಾವು ಬೇಕು ನೋಡಿ, ಯಾರ ಕೈಲೂ ಕೊಲ್ಲಕ್ಕೂ ಆಗಲಿಲ್ಲ ಅದನ್ನು, ಪಾಪ ತುಂಬಾ ದುಃಖಪಟ್ರು. ಆಗ ಒಬ್ಬ ವೇಶ್ಯ ಅಲ್ಲಿ ಹೋಗ್ತಾ ಆಯ್ತು, ನೋಡಿದ್ಲು ಆಕ್ಸಿಡೆಂಟ್ ಆದ ಜನ ಸೇರೋದೇನೋ ಹೊಸದಲ್ಲ. ಇವಳು ಬಂದು ನೋಡಿದ್ರು ಏನು ವಿಷಯ ಎಲ್ಲ ಕೇಳ್ಕೊಂಡ್ಲು. ಆ ಸ್ಥಿತಿ ನೋಡಿದ್ ಬಹಳ ದುಃಖ ಆಯ್ತು. ಎಲ್ಲ ಅಂದ್ರು, ಏರ್ ಪುಣ್ಯ ಕೊಟ್ಟರು ಸಾಯ್ತಾನೆ ಇಲ್ಲ ಇದು, ಏನು ಮಾಡಬೇಕು ಅಂದ್ರೆ, ಇವಳೇನು ಮಾಡಿಲ್ಲ ಪಾಪ, ನಾನು ಒಂದು ಪುಣ್ಯ ಕೊಡ್ತೀನಿ ಅಂತ ಹೇಳಿ. ವೇಷ್ಯ ಕತೆ, ವೇಷ್ಯಗೇನು ಪುಣ್ಯ ಮಾಡಿರ್ಬೋದು, ಅವಳೇನೋ ಒಂದು ಪುಣ್ಯ ಅಂದ್ಕೊಂಡು ಕೊಟ್ಬಿಟ್ಲಂತೆ, ಅವನು ಸುಖವಾಗಿ ಸಾಯಿಲಿತ್ತ ಪುಣ್ಯ ಕೊಟ್ಬಿಟ್ಲು, ತಕ್ಷಣ ಸತ್ತೋಯ್ತು. ಅತ್ತತ್ತು ಸತ್ತಿದ್ದಿಲ್ಲ, ಇವ್ರು ಕೊಟ್ಟ ತಕ್ಷಣ ಸತ್ತೋಯ್ತು. ಸಮಾಧಾನ ಆಯ್ತು ಜನಗಳಿಗೆಲ್ಲ, ಪಾಪ ಏನೋ ಒಳ್ಳೆ ಪುಣ್ಯ ಅಂತ ಇವಳು ಏನೋ ಕೊಟ್ಟಲು ಅಂತ ತಿಳ್ಕೊಂಡು ಹೋಗ್ಬಿಟ್ರು. ಯಾಕೆ ಅವೆಲ್ಲದಕ್ಕಿಂತ ಗೊತ್ತಾಯ್ತು, ಅವರೆಲ್ಲ ಯಾರೋ, ಇವಳು ವೇಷ್ಯ, ಮೊದಲೇ ವೇಷ್ಯ, ಅವಳು ಏನು ಪುಣ್ಯ ಕೊಟ್ಟಿರ್ಬೋದು, ಹೇಗೆ ಸತ್ತು ಜನಕ್ಕೆ ಆಶ್ಚರ್ಯನೋ ಆಶ್ಚರ್ಯ. ಅವನು ಸತ್ತೋಯ್ತು, ಮತ್ತೆ ಯಥಾ ಪ್ರೇಮಲೋಕಕ್ಕೆ ಹೋದವನು, ಎತ್ತು ಜೀವ ದೇಹ ಹೋಯಿತು, ಮತ್ತೆ ಯಮಲೋಕಕ್ಕೆ ಹೋಯಿದ್ರು. ಅವನ ಅಕೌಂಟ್ ಮತ್ತೆ ತೆಗೆದ್ರಂತೆ, ನೋಡ್ತಾರೆ ಎಲ್ಲ ಪಾಪ ಹೋಗಿಬಿಟ್ಟಿದೆ, ಪಾಪದ ಹೆಸರೇ ಇಲ್ಲ, ಎಲ್ಲ ಪಾಪ ಹೋಯಿತು. ಮುಗಿದೋಯ್ತು ಕತೆ, ನೀನೀಗ ಪಾಪ ಸೌದ ಹೋಗಿಬಿಟ್ಟಿದೆ, ಜೊತೆಗೆ ಒಳ್ಳೆ ಪುಣ್ಯ ಬಂದಿದೆ ನಿನಗೆ, ಒಳ್ಳೆ ಸಾಧನೆ ಆಗಬೇಕಾಗಿದೆ, ಇನ್ನೊಂದು ಜನ್ಮ ಹುಟ್ಟಬೇಕು ನೀನೀಗ, ಭೂಲೋಕದಲ್ಲಿ ಹುಟ್ಟೋತ್ತು ವಾಪಸ್ ಕಳಿಸಿಕೊಟ್ರು. ಅವನು ಹುಟ್ಟಿದ ಒಬ್ಬ ಬ್ರಾಹ್ಮಣನ ಮನಾಗಿ ಹುಟ್ಟಿದ, ಮತ್ತೆ ಒಳ್ಳೆ ಶ್ರೋತ್ರೇಯ ಬ್ರಾಹ್ಮಣ ಮನಾಗಿ ಹುಟ್ಟಿದ. ಶ್ರೇಷ್ಠ, ಇವತ್ತು ಅರ್ಥ ಮಾಡ್ಕೋಬೇಕು, ರಾಯರವ ಮಗರಾಗಿ ಲಕ್ಷ್ಮೀನಾರಾಯಣ ಹುಟ್ಟಿ ಏನು ಭಾಗ್ಯವಂತರಾಗಿರಬೇಕು. ರಾಯರ ಮಟ್ಟಕ್ಕೆ ಹೋದರೆ ಖುಷಿ ಪಡ್ತಾನೆ ಮನುಷ್ಯ, ಅದು ಮಂತ್ರಾಡಿಸ್ಕೊಂಡ್ರೆ ಖುಷಿ ಪಡ್ತಾನೆ. ಸ್ವಂತ ಅವರ ಆಡಿಸುವ ಕೂಸಾಗಿ ಲಕ್ಷ್ಮೀನಾರಾಯಣಾಚಾರ್ಯ ಬೆಳೆದರಲ್ಲ, ಏನು ಪುಣ್ಯವಂತರಾಗಿರ್ಬೇಕು ಯೋಚನೆ ಮಾಡಿ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಒಳ್ಳೆ ಕಡೆ ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ? ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿ ಜಾಯತೆ. ಇದು ಸಾಮಾನ್ಯವಾದ ಜನ್ಮ ಅಲ್ಲ, ಎಲ್ಲೋ ಹುಟ್ಟೋದು ದೊಡ್ಡದಲ್ಲ. ತಂದೆ ತಾಯಿ ಸುಸಂಸ್ಕೃತರಾಗಿದ್ದಾಗ ಮಗನಾಗಿ ಹುಟ್ಟುತ್ತಾನಲ್ಲ, ಎಷ್ಟು ಭಾಗ್ಯ ಗೊತ್ತಾ ಅವನಿಗೆ? ಹುಟ್ಟಿರ್ಲಿಕ್ಕೆ ಎಷ್ಟು ಸಂಸ್ಕಾರ ಬರುತ್ತೆ ಅವನಿಗೆ, ಎಷ್ಟು ಒಳ್ಳೆ ನೀತಿ, ಒಳ್ಳೆ ಆಹಾರ ತಗೊಳ್ತಾನೆ. ಇವತ್ತು ವ್ಯಾಸರಾಜರ ಅವತಾರ ಮಾಡಿದಾಗ ಬ್ರಹ್ಮಣ್ಯ ತೀರ್ಥರು ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸ್ತಾ ಇದ್ರು. ಅದೇ ರೀತಿ ವಾದಿರಾಜ ಸ್ವಾಮಿಗಳಿಗೆ ವಾಗೀಶ ತೀರ್ಥರು ಭೂವರಾಹ ದೇವರು ಅಭಿಷೇಕ ಮಾಡಿದ ಹಾಲನ್ನು ಕುಡಿಸ್ತಾ ಇದ್ರು. ಅದರ ಫಲಿತಾಂಶ ಇವರು ಹಾಲು ಕುಡಿಸಿದ್ರು, ಅವ್ರು ನ್ಯಾಯಾಮೃತ ಬರೋದು. ಆಮೇಲೆ ದೇವರು ಅಭಿಷೇಕ ಮಾಡಿದ ಹಾಲು ಕುಡಿದಿದ್ದಕ್ಕೆ ನ್ಯಾಯಾಮೃತ ಬರೋದು. ಇವ್ರು ಏನೋ ಕುಡಿಸಿಬಿಡ್ತಾರೆ, ಆದ್ರಿಂದ ಅವನು ಬಾರಿ ಬಾರಿ ಕೂತಿರ್ತಾನೆ, ಹೋಗ್ಬಿಡ್ತಾನೆ. ಇವ್ರ ಮೇಲೆ ಕುಡಿಸೋದು ಬೇಡ, ಅದು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಒಂದು ಯೋಗ್ಯತೆ ಬೇಕು. ಅನೇಕರಿಗೆ ಗೊತ್ತಿಲ್ಲ, ಇವತ್ತಂತೂ ಮಕ್ಕಳನ್ನ ತಾವು ಬೆಳೆಸೋದ್ರಲ್ಲಿ ಯಾರ ಕೈಯಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಡಿ ಅಂತ. ತಂದೆ ತಾಯಿನೇ ಬಿಟ್ಟು ಮಗನ ಹುಡುಗರು ಹ್ಯಾಂಗೆ ಕಾಪಾಡ್ತಾರೆ ಲೆಕ್ಕ ಹಾಕಿ, ಎಲ್ಲ ಲೋ ಕ್ಲಾಸ್ ಕ್ವಾಲಿಟಿ. ಕೊನೆಗೆ ಅವ್ರು ತಂದೆ ತಾಯಿ ನ್ಯಾಚುರಲ್ ದೂರ ಮಾಡ್ತಾರೆ, ನಾನು ನೀವು ಬಿಟ್ಟಿದ್ರೆ ನಿಮ್ಮ ನಾನು ಬಿಡ್ತೇನೆ ಅಂತ ಹೇಳ್ತಾರೆ. ಇವತ್ತು ಸುಖವಾದ ಜೀವನ ಒಳ್ಳೆ ವಂಶದಲ್ಲಿ ಹುಟ್ಟಿದ್ರೆ ಮಾತ್ರ ಬರುತ್ತೆ. ಜನ ಸಾವಿರ ಮಾತಾಡ್ತಾರೆ ಅಲ್ಲಿ ಹುಟ್ಟೆ ಇಲ್ಲಿ ಹುಟ್ಟಿದ್ರೆ ಎಂದು, ಸುಳ್ಳಗಲ್ಲ ಕೂಡ. ಒಳ್ಳೆ ಸ್ಕೂಲ್ ಬೇಕು ಗೊತ್ತವನಿಗೆ, ಒಳ್ಳೆ ಕಾಲೇಜ್ ಬೇಕು, ಡೊನೇಷನ್ ಹುಚ್ಚಾಬಿಟ್ಟೆ ಡೊನೇಷನ್ ಕೊಟ್ಟು ಸೇರಿಸ್ತಾರೆ. ಈ ಸ್ಕೂಲು ಕಾಲೇಜಿಗೆ ಸೀಟ್ ಸಿಗಬೇಕಾದ್ರೆ ಡೊನೇಷನ್ ಕೊಡಬೇಕಲ್ಲ, ಒಳ್ಳೆಯವ್ರು ಮಕ್ಕಳಾಗಿ ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕಾಕಿ ಅಂತ ಹೇಳ್ತಾರೆ. ಒಳ್ಳೆಯವ್ರು ಮಕ್ಕಳಾಗಿ ಹುಟ್ಟಿದ್ರೆ ಸಂಸ್ಕೃತಿ ಬರುತ್ತೆ ಅವನಿಗೆ, ಸಂಸ್ಕಾರ ಬರ್ತದೆ, ಒಳ್ಳೆ ತತ್ವಜ್ಞಾನ ಬರುತ್ತೆ, ದೇವರಿದ್ದಾನೆ ಅಂತ ಜ್ಞಾನ ಹುಟ್ಟುತ್ತಾನೆ ಬರುತ್ತೆ, ಅದು ಸ್ವಾರಸ್ಯ. ಆ ಹಿನ್ನೆಲೆಯಲ್ಲಿ ಒಳ್ಳೆ ಮಡೆತನದಲ್ಲಿ ಹುಟ್ಟಿದ, ಅದೊಂದು ಭಾಗ್ಯ. ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಆಶ್ಚರ್ಯ ಆಗೋದೇನು ಗೊತ್ತೇನು, ಅವನಿಗೆ ಜನ್ಮ ಹಿಂದಿನ ಜನ್ಮ ಸ್ಮರಣೆಯೆಲ್ಲ ಇತ್ತಂತೆ. ಇದು ಪ್ಲಸ್ ಪಾಯಿಂಟ್, ತಾನು ಎತ್ತಾಗಿದ್ದು ಹಿಂದೆ ಬರೋ ಎಲ್ಲ ಜ್ಞಾಪಕ ಬಂತಂತ. ನಿನ್ನೆ ಮನೆಯಿಂದ ಜ್ಞಾಪಕ ಇರೋದಿಲ್ಲ ಬಿಡಿ, ಇವತ್ತಿನಿಂದ ಜ್ಞಾಪಕ ಇರೋದಿಲ್ಲ ಎಷ್ಟೋ ಸಲ. ಅದು ಉಪನ್ಯಾಸ ಮುಂದೆ ಮರ್ತೆ ಹೋಗಿತ್ತು ಅಂತ ಎಷ್ಟೋ ಜನಗಳು ಮನೆಗೆ ಹೋಗಿ ಕರೆದು ಬಂದಿದ್ರು ಕೂಡ ಉಪನ್ಯಾಸ ಮುಗಿದಾಗ ಅಯ್ಯೋ ನಾನು ಮರ್ತೆ ಬಿಟ್ಟಿವೆ ಅಂತ ಹೇಳೋಷ್ಟು ಮಟ್ಟಿಗೆ ಮರವಿರುತ್ತೆ. ಕೆಲವು ಜಾನ ಮರವು ಬೇರೆ, ನಿಜವಾದ ಮರವು ಬೇರೆ. ಇದರಲ್ಲಿ ಅಂತಹ ಸ್ಥಿತಿಯಲ್ಲಿ ಜನ್ಮ ಜನ್ಮಾಂತರ ಜ್ಞಾಪಕ ಆಯ್ತು ಅವನಿಗೆ. ಭಾರಿ ಆಶ್ಚರ್ಯವಾಯಿತು, ಇನ್ನ ಮೇಲೆ ನಾನು ಯಾವ ಪಾಪವನ್ನು ಮಾಡಬಾರದು ತೀರ್ಮಾನ ಮಾಡ್ಕೊಂಡ್ಬಿಟ್ಟು. ಹಿಂದಿನ ಜನ್ಮದ ಜ್ಞಾಪಕ ಇದ್ರೆ ಆಗ ಅಡ್ವಾಂಟೇಜ್ ಅದು, ಬಂದು ಹಿಂದೆ ಮಾಡಿ ತಪ್ಪು ನೆನಪಿದ್ರೆ ಕರೆಕ್ಟ್ ಮಾಡ್ಕೊಳ್ಳೋದು ಸಾಧ್ಯವಾಗುತ್ತೆ. ಮರ್ತು ಬಿಟ್ಟರೆ ಪಶುವಿನಂತೆ ಮತ್ತೆ ಇರ್ತಾರೆ. ತೀರ್ಮಾನ ಮಾಡ್ದ, ಒಂದು ಯೋಚನೆ ಬಂತು, ನಾನು ಎತ್ತಾಗಿದ್ದಾಗ ಏನು ಮಾಡಿದ್ರು ಸಾಯ್ಲಕ್ಕೆ ಆಗ್ತಿರಲಿಲ್ಲ, ಎಷ್ಟು ಕಷ್ಟಪಡ್ತಿದ್ದೆ. ಒಬ್ಬ ವೇಶ್ಯ ಬಂದು ಅವಳು ಪುಣ್ಯ ಕೊಟ್ಟಿದ್ದಕ್ಕೆ ನಾನು ಸತ್ತು, ಬರೀ ಸತ್ತು ಸತ್ತಿದ್ದಲ್ಲ, ಅವಳು ಪುಣ್ಯ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ ಎಲ್ಲ ಪಾಪನೂ ತೆಗೆದು ಹಾಕಿಬಿಡ್ತಾನೆ ಜೊತೆಗೆ. ಅರ್ಥ ಆಯ್ತಾ? ಎತ್ತಿನ ಜನ್ಮ ಹೋಯಿತು, ಸುರಕ್ಷಿತ ಸಾವು ಬಂತು, ಅವನು ಮುಂದೆ ಏನೇನೋ ಹುಟ್ಟಬೇಕಾಗಿ ಎಲ್ಲ ಪಾಪನೂ ಹೊರಟೋಯ್ತು. ಎಷ್ಟು ಪಾಪ ಮಾಡಿದ ಅಂತ ನೋಡಿದ್ದೇವೆ ಆಗ್ಲೇನೆ, ಅಷ್ಟು ಪಾಪನೂ ತೆಗೆದು ಹಾಕಿದ್ರು. ಪ್ಲಸ್ ಒಳ್ಳೆ ಶ್ರೋತ್ರವೇಂದ್ರ ಹುಟ್ಟಿದ, ದೊಡ್ಡದಾಗಿ ಜಾತಿ ಸ್ಮೃತಿ ಅಂತಾರೆ, ಜನ್ಮ ಪೂರ್ವಜನ್ಮ ನೆನಪಿದೆ ನನಗೆ. ಅಂದಮೇಲೆ ವೇಷ ಎಂಥ ಪುಣ್ಯ ಕೊಟ್ಟಿರಬೇಕು ಅಂತ ಯೋಚನೆ ಮಾಡಿದೆ. ಕೆಲವರು ಇರ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಸಾರ್ ಏನು ಹಾಕಿದ್ರಿ ಅಂತ ಕೇಳಕ್ ಬರ್ತಾರಲ್ಲ ಆ ಟೈಪ್, ಏನೋ ಒಂದು ಕೇಳಿದಾಗ ಅದು ಏನು ಹಾಕಿದ್ರೆ ರುಚಿ ಬಂದಿತ್ತಲ್ಲ ಅಂತ ಕೇಳ ಹಾಗೆ, ಏನು ಮಾಡಿದ್ರು ಅಂತ ಕೇಳೋದಕ್ಕೋಸ್ಕರ ಹೋದ. ಇದು ಅವನು ಹೋಗಿದ್ದು ಎಲ್ಲ ವಾಪಸ್ ಬಂದಿದ್ದಷ್ಟೇ, ಲಾಂಗ್ ಗ್ಯಾಪ್ ಇಲ್ಲ. ಇನ್ನು ವೇಷ್ಯ ಬದುಕಿದ್ಲು, ನೆನಪಿರಬೇಕು. ಲಾಂಗ್ ಗ್ಯಾಪ್ ಸತ್ತ ಬಿಟ್ಟರೆ ಏನು ಮಾಡಕ್ಕೆ ಆಗ್ತಿದ್ದಿಲ್ಲ, ಹೋದ ಅಕೌಂಟ್ ನಿಲ್ಲಾಗಿತ್ತು, ವಾಪಸ್ ಬಂದ್ಬಿಟ್ಟ. ಆ ಒಂದು 16 ವರ್ಷಕ್ಕೆ ಬಂದ, ಅವಳು ಹುಡ್ಕೊಂಡು ಹೋದ, ವೇಷ್ಯ ಬರೀ ಹೋದ. ಅವಳಿಗೆ ಗಾಬರಿ ಆಯ್ತು, ಆಚಾರ್ಯ ಇಲ್ಲಿ ಯಾಕೆ ಬಂದ್ರು ಅಂತ. ಪಾಪ ವೇಷ್ಯ ಬರೀ ಬರೀ ಇನ್ನೇನಾಗ್ಬೇಕು, ಇವತ್ತು ಆಶ್ಚರ್ಯ ಆಗೋದಿಲ್ಲ, ಕಾಮನ್ ಆಗಿಬಿಟ್ಟಿದೆ. ಹಿಂದಿನ ಕಾಲ ಭಾರಿ ಆಶ್ಚರ್ಯ ಆಗ್ತಿದೆ, ಭಾರಿ ಆಶ್ಚರ್ಯವಾಗಿ ಬಿಟ್ಟು, ಸ್ವಾಮಿ ಏನು ನೀನು ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳಿಲ್ಲ ಅಂತ. ಪಾಪ ಆ ಕೇಳ್ತಾರೆ, ಅಮ್ಮ ನಾನು ಯಾತಕ್ಕೋ ಬಂದಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ, ನೀನು ಯಾರಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಯಾರು ಸ್ವಾಮಿ ಅಂತ ಕೇಳಿದರೆ, ಒಂದು ಎತ್ತು ಸಾಯ್ತಾ ಇತ್ತು ಗೊತ್ತಾ ನಿನಗೆ? ಯಾರು ಕುಣ್ಯ ಕೊಟ್ಟು ಸಾಯ್ಲಿಲ್ಲ, ನೀನು ಬಂದು ಕುಣ್ಯ ಕೊಟ್ಟು ತಕ್ಷಣ ಸತ್ತೋಯ್ತು ಗೊತ್ತಲ್ಲ ಅಂತ ಹೇಳಿದ ತಕ್ಷಣ ನೆನಪಿತ್ತು, ಹೌದಲ್ಲ, ಹೌದು ಹೌದು ಜ್ಞಾಪಕ ಆಯ್ತು ಅಂತ ಹೇಳಿ. ಹಾಗಿದ್ರೆ ಆ ಎತ್ತೇ ನಾನು ಅಂತ ಹೇಳ್ತಾರೆ, ಎತ್ತಾಗಿದ್ದ ಜೀವನೇ ನಾನು. ಮತ್ತೆ ಇಲ್ಲಿ ಯಾಕೆ ಬಂದಿರಿ ಅಂದರೆ, ಅಮ್ಮ ಎಂಥ ಪುಣ್ಯ ಕೊಟ್ಟಿರೋ ನನಗೆ ಅರ್ಥ ಆಗ್ತಾ ಇಲ್ಲ, ಎಲ್ಲ ಪಾಪವನ್ನು ಹೋಯಿತು, ಎಷ್ಟೋ ಇನ್ನೂ ಅಂತ ಜನ್ಮ ಹುಟ್ಟಬೇಕಾಗಿತ್ತು, ಎಲ್ಲ ಪಾಪವನ್ನು ಹೊರಟೋಯ್ತು. ಒಳ್ಳೆ ಜನ್ಮ ಹುಟ್ಟಿ ಹೊಡೆದಿದ್ದೇನೆ, ಒಳ್ಳೆ ಶಾಸ್ತ್ರ ಓದಿದ್ದೇನೆ ಗೊತ್ತಾ ನಾನೀಗ, ಒಳ್ಳೆ ವಿದ್ವಾಂಸನಾಗಿಬಿಟ್ಟಿದ್ದೇನೆ, ದುರಾಚಾರದ ಹೆಸರು ನನ್ನಲ್ಲಿಲ್ಲ, ಇನ್ನೇ ನನ್ನ ಕೊಳೆ ಜನ್ಮ ಹೆಚ್ಚು ಆ ಸ್ಥಿತಿ ಬಂದ್ಬಿಟ್ಟಿದ್ದೇನೆ ನಾನೀಗ. ದಯವಿಟ್ಟು ಹೇಳು ನೀನು ಕೊಟ್ಟ ಪುಣ್ಯ ಯಾವುದು ಅಂತ ಕೇಳಿದ. ಯಾವ ಪುಣ್ಯ ಕೊಟ್ಟೆ ನೀನೀಗ? ಆಗಳು ಹೇಳಿಲ್ಲದಂತೆ ಆಚಾರ್ಯ, ನನಗದು ಗೊತ್ತಿಲ್ಲ ಅಂತ. ನನಗದು ಗೊತ್ತಿಲ್ಲ, ಯಾಕೆ ಅಂದರೆ ನನಗೆ ಯಾವ ಪುಣ್ಯ ಅದು ಗೊತ್ತಿದ್ರೆ ಹೇಳ್ತಿದ್ದೆ, ಗೊತ್ತಿಲ್ಲ. ಆದರೆ ವಿಷಯ ಇಷ್ಟು ಹೇಳ್ಬೋದು ನಾನಷ್ಟೇ, ನನ್ನ ಹತ್ರ ಒಂದು ಗಿಳಿ ಇದೆ, ಏನೋ ಹೇಳ್ತಾ ಇರುತ್ತೆ, ಅದು ಒಂದು ಅದನ್ನು ಕೇಳಿದ್ರೆ ಭಾರಿ ಖುಷಿ ಆಗುತ್ತೆ ನನಗೆ. ಆ ಪುಣ್ಯ ನಿಮಗೆ ಕೊಟ್ಟೆ ಅಂತ ಹೇಳಿದ್ದೆ. ಒಂದು ಗಿಳಿ ಇದೆ, ಏನೋ ಹೇಳ್ತಾ ಇರುತ್ತೆ, ಅವನು ಏನೋ ಅಂತ ನನಗೆ ಅರ್ಥ ಇರ್ತಾ ಆಗೋದಿಲ್ಲ. ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವು ಹಾಡು ಕೇಳಿದ್ರೆ ಎಕ್ಸೈಟ್ ಆಗ್ತಾನೆ, ಟೆನ್ಷನ್ ಬಂದ್ಬಿಡುತ್ತೆ ಅವನು, ಒಂಥರ ಪ್ರೊವೊಕೇಟಿವ್ ಆಗಿರುತ್ತೆ. ಆದರೆ ಕೆಲವು ಕೇಳಿದ್ರೆ ಮನಸ್ಸಿಗೆ ಆನಂದವಾಗಿಬಿಡುತ್ತೆ. ಹರಿದಾಸರ ಹಾಡು ಕೇಳಿದ ತಕ್ಷಣ ಎಷ್ಟು ಮನಸ್ಸು ನೆಮ್ಮದಿ ಆಗುತ್ತೆ. ಅದೇ ಕೆಲವು ಸಿನಿಮಾ ಹಾಡು ಕೇಳಿ ಮನುಷ್ಯ ಉಚ್ಚ ದರದು ಬಿಡ್ತಾನೆ ನಡಿ ಅಂತ. ನಾರ್ಮಲ್ ಆಗಿದ್ದು ಅವನು ಅಬ್ರಾರ್ವಲ್ ಆಗಿಬಿಟ್ಟಿರ್ತ. ಅದು ಸಂಗೀತದಲ್ಲೂ ಕೂಡ ಸಾತ್ವಿಕ ರಾಜಸ ತಾಮಸ ಇದೆ. ಮತ್ತೆ ಸಾತ್ವಿಕ ಸಂಗೀತ, ಹರಿದಾಸರ ಸಂಗೀತ ಅಂದರೆ ಅದು ಡಿವೈನ್ ಸಂಗೀತ ಗೊತ್ತಾ. ದೇವತೆಗಳು ಹಾಡಿದವರು ಅಂತಿಂತವರಲ್ಲ, ಎಲ್ಲ ಅಪರೋಕ್ಷ ಜ್ಞಾನಿಗಳು. ಅದಕ್ಕೆ ಇಲ್ಲ ಅಂತ ಸುಖ ಆಯಿತು ನನಗೆ, ಆ ಪುಣ್ಯ ಕೊಟ್ಟುಬಿಟ್ಟೆ ಅಂತ ಹೇಳಿದ್ದ. ಹಾಗೆ ಆಶ್ಚರ್ಯ ಏನು ಮಾಡಬೇಕು ಅವನಿಗೆ, ಅಮ್ಮ ಆ ಗಿಳಿ ಯಾವುದು ತೋರಿಸು ಅಂತ ಹೇಳಿದ್ದ. ಅಷ್ಟ ಪಂಜೆ ಇಟ್ಕೊಂಡಿರ್ತಾರೆ ಗಿಳಿ, ಇದೇ ಗಿಳಿ ಆಚಾರ್ಯ ಅಂತ ಹೇಳಿದ್ದ. ಅದು ಗಿಳಿ ಏನು ಮಾಡುತ್ತೆ, ಅವು ಹೇಳೋ ಶ್ಲೋಕನೇ ಹೇಳ್ತಾನೆ ಇರುತ್ತದು. ಇವನಿಗೆ ಅರ್ಥ ಆಗ್ತಾ ಇಲ್ಲ, ಇದು ಯಾವ ಶ್ಲೋಕ, ನೀನು ಯಾರು ಅಂತ ಕೇಳಿದ್ದ. ಆಗ ಗಿಳಿ ಮಾತಾಡುತ್ತೆ, ಇದು ಬಹಳ ಮುಖ್ಯ. ಗಿಳಿ ಮಾತಾಡುತ್ತೆ, ನಾನು ಯಾರು ಅಂತ ಹೇಳ್ತೇನೆ ನಿಮಗೆ. ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ವಿದ್ವಾಂಸನಾಗಿದ್ದೆ. ಇಷ್ಟೇ ಕೇಳ್ಬಿಟ್ರೆ ಪದೇ ಇದ್ದ ಆಗುತ್ತೆ, ವಿದ್ವಾಂಸರೆಲ್ಲ ಗಿಳಿಗಾಗಿಬಿಡ್ತಾರೆ ಅಂತ ತಿಳ್ಕೊಂಡ್ರೆ ಬಾಯಿ ಡೇಂಜರ್. ಎಷ್ಟೋ ಜನ ಇಂಥ ಕತೆ ಅರ್ಥ ಬರದ ಕೇಳಿ ಕೆಡಿಸ್ಕೊಂಡ್ಬಿಡ್ತಾರೆ. ನಾನು ವಿದ್ವಾಂಸನಾಗಿದ್ದೆ, ವಿದ್ವಾಂಸನಾಗಿದ್ದ ಗಿಳಿ ಆಗಲಿಲ್ಲ ಅವನು, ಬಟ್ ಅಹಂಕಾರಿಯಾಗಿದ್ದೆ ಹೇಳ್ತಾರೆ. ಬಹಳ ದುರಹಂಕಾರಿ ವಿದ್ವಾಂಸನಾಗಿದ್ದೆ. ವಿದ್ಯೆ ವಿನಯ ಇದ್ರೆ ಶೋಭಿಸುತ್ತೆ ಹೊರತು ಅಹಂಕಾರ ಇರಬಾರ್ದು. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ. ಅಯೋಗ್ಯರಿಗೆ ವಿದ್ಯಾ ಬಂದರೆ ಅವನು ಅಹಂಕಾರ ಪಡ್ತಾನೆ, ಧನ ಇದ್ರೆ ದುರ್ವಿನಿಯೋಗ ಮಾಡ್ತಾನೆ, ಶಕ್ತಿ ಇದ್ರೆ ಇನ್ನೊಬ್ಬರು ಹೊಡಿತಾನಷ್ಟೆ. ಇವರಿಗಾದ್ರೆ ವಿನಯ ಸಂಪಾದನೆ ಮಾಡ್ತಾನೆ, ಬದಲು ವಿನಯ ವಿನೀತನ ಆಗ್ತಾನೆ, ಧನ ದಾನ ಮಾಡ್ತಾನೆ, ಶಕ್ತಿಯನ್ನ ರಕ್ಷಣೆಗೆ ಉಪಯೋಗಿಸ್ತಾನೆ. ಯೋಗ್ಯನಾದ್ರೆ ಹೀಗೆ, ಅಯೋಗ್ಯನಾದ್ರೆ ಹಾಗೆ. ನಾನು ತುಂಬಾ ಅಹಂಕಾರ ಪಟ್ಟೆ, ಜೊತೆಗೆ ಉಳಿದ ವಿದ್ವಾಂಸರು ಅವಮಾನ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಉಳಿದ ವಿದ್ವಾಂಸರು ಅವಮಾನ ಮಾಡ್ತಾ ಇದ್ದೆ, ಮಾತ್ಸರಿ ಆದೆ ಅಂತ ಹೇಳ್ತಾರೆ. ಅದು ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ವಿದ್ವಾಂಸನಾಗೋದು ಎಷ್ಟು ದೊಡ್ಡದು, ಅದಕ್ಕಿಂತ ದೊಡ್ಡದು ಮಾತ್ಸರ್ಯವನ್ನು ಬಿಡೋದು ಅಂತ ಹೇಳ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಬತ್ಸರಾಣಾಂ ಸತಾಂ. ಒಬ್ಬ ಮನುಷ್ಯನಿಗೆ ಮಾತ್ಸರ್ಯ ಬಂತು ಅಂದ್ರೆ ಅವನ ಕಥೆ ಮುಗಿತು ಅಂತ. ಇವತ್ತು ರೋಗಗಳು ಅನೇಕ ವಿಧ, ಕೆಲವು ರೋಗ ಬಡವರಿಗೆ ಬರೋದಿಲ್ಲ, ಕೆಲವು ರೋಗ ಶ್ರೀಮಂತರಿಗೆ ಬರೋದಿಲ್ಲ. ಕೆಲವು ರೋಗಗಳು ಬಂತು ಅಂತ ಕೇಳಿದ್ರೆ ಅವನು ಶ್ರೀಮಂತನಾಗಿರ್ಬೇಕು, ಓಡಾಡೋ ಅಭ್ಯಾಸ ಅವನಿಗಿಲ್ಲ, ಎಲ್ಲ ಬರೀ ತಿಂದು ಮಾತ್ರ ಅಭ್ಯಾಸ, ಶ್ರೀಮಂತ ರೋಗ ಅಂತಾನೆ ಹೆಸರು ಅವನಿಗೆ. ಬಡವರಿಗೆ ಅದು ಶ್ರೀಮಂತ ಕೆಲವು ರೋಗ ಏನು ಮಾಡಿದ್ರು ಬರೋದಿಲ್ಲ. ಅದೇ ವಿದ್ವಾಂಸ ರೋಗ ಬೇರೆ, ಜನರ ಸಾಮಾನ್ಯ ರೋಗಗಳು ಬೇರೆ. ಸಾಮಾನ್ಯರಿಗೆ ಕಾಮ ಜಾಸ್ತಿ ಇರುತ್ತಂತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಲ್ಲಿ ಸಾಮಾನ್ಯರಿಗೆ ಕಾಮ ಇರುತ್ತಂತೆ. ಕಾಮ ಅಂದ್ರೆ ಆಸೆ ಅಂತ ಅರ್ಥ, ಇನ್ನೇನಲ್ಲ ಆಸೆ ಇರುತ್ತೆ. ಚಿಕ್ಕ ಮಕ್ಕಳುಗಳು ಏನ್ ಬೇಕೋ ಆಸೆ ಬಿಡ್ತಾರೆ, ಪಾಪ ಅದು ಬೇಕು ನನಗೆ ಬೇಕು ನನಗೆ ಬೇಕು ಅಂತಾರೆ, ಜೋರ ಕೂಗ್ತಾರೆ ನನಗೆ ಅಂತ ಆಸೆ. ವಿದ್ವಾಂಸರಿಗೆ ಕಾಮ ಕ್ರೋಧ ಲೋಭ ಎಲ್ಲ ಹೋಗಿರುತ್ತೆ, ಮಾತ್ಸರ್ಯ ಮಾತ್ರ ತುಂಬಿರುತ್ತೆ. ಕಾಮ ಸ್ಟಾರ್ಟಿಂಗ್, ಮಾತ್ಸರ್ಯ ಎಂಡಿಂಗ್. ಅದಕ್ಕೆ ವಿದ್ವಾಂಸರ ಬಗ್ಗೆ ಒಂದು ಮಾತು ಉಂಟು, ಪಂಡಿತೋ ಪಂಡಿತಂ ದೃಷ್ಟ್ವ ಶಾಣವದ್ ಘುರಘುರಾಯತೆ ಅಂತ ಹೇಳ್ತಾರೆ. ಪಂಡಿತ ಮಧ್ಯ ಪಂಡಿತ ಹೊರರು ಅಂತ ಹೇಳ್ತಾರೆ, ಅಸಿಟ್ಟು ಅವನಿಗೆ ಅಂದ್ರೆ ಅದು ದೊಡ್ಡ ದೋಷ ಅದು, ಅಂದ್ರೆ ಪಾಂಡಿತ್ಯದ ದೋಷ ಅಲ್ಲ, ಅಲ್ಲಿ ವಿನಿಯೋಗ ಮಾಡ್ಕೊಳ್ಳೋ ದೋಷ ಅದು. ಕಾರಲ್ಲಿ ಸರಿಯಾಗಿ ಹೋದ್ರೆ ಗುರಿ ಮುಡ್ತಾರೆ, ಆಕ್ಸಿಡೆಂಟ್ ಆಗುತ್ತಲ್ಲ ಆತೆ, ಇದು ಥ್ರಿ ಇಟ್ ಮೇ ಥ್ರಿಲ್ ಆರ್ ಕಿಲ್ ಅಂತ ಹೇಳ್ತಾರಲ್ಲ ಆ ಥರ. ಸರಿಯಾಗಿ ಹೋದ್ರೆ ಥ್ರಿಲ್ಲಿಂಗ್ ಆಗಿರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಿಲ್ಲಿಂಗ್ ಆಗುತ್ತೆ ಅಷ್ಟೇ. ಅದಕ್ಕೆ ವಿದ್ವಾಂಸರಾದ ವಿನಯ ಸಂಪಾದನೆ ಮಾಡದೆ ಹೋದ್ರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ, ನಾನು ಮತ್ಸರಿಯಾಗಿದ್ದೆ. ಅದರ ಫಲಿತಾಂಶ ಏನಾಯ್ತು ಗೊತ್ತಾ, ನಾನು ನರಕ ಅನುಭವಿಸಿದೆ ಸತ್ತ ಮೇಲೆ. ನೋಡಿ, ವಿದ್ವಾಂಸನ ನರಕ ಆಯಿತು ಮೊದಲು, ನರಕ ಅನುಭವಿಸಿದೆ, ಕೊನೆಗೆ ಒಂದು ಗಿಳಿಯಾಗಿ ಹುಟ್ಟಿದೆ ಅಂತ ಹೇಳ್ತಾರೆ. ಈ ಗಿಳಿ ಜನ್ಮ ನನಗೆ ಬಂತು, ಚಿಕ್ಕಂದಿನಲ್ಲಿ ಹುಟ್ಟುತ್ತಿರಲಿಕ್ಕೆ ನನ್ನ ತಂದೆ ತಾಯಿ ಸತ್ತೋದು, ಹೆಣ್ಣು ಗಿಳಿ ಗಂಡು ಗಿಳಿ ಅವೆಲ್ಲ ಸತ್ತೋದು, ನಾನು ಅನಾಥನಾಗಿಬಿಟ್ಟೆ. ಅದಕ್ಕೆ ಯಾರೋ ಒಬ್ರು, ನಾನು ಎಲ್ಲೋ ಒಂದು ಕಡೆ ಬಿದ್ದಿದ್ದೆ ಒದ್ದಾಡ್ಕೊಂಡು, ಚಿಕ್ಕ ಒಂದು ರೆಕ್ಕೆಗಳು ನನಗಿರಲಿಲ್ಲ ಹಾಗೆ, ಇನ್ನು ಚಿಕ್ಕ ಮರಿ. ಯಾರೊಬ್ಬ ಋಷಿಕುಮಾರರು ನೋಡಿದ್ರು ನನ್ನ ಸ್ಥಾನಕ್ಕೆ ಹೋಗುವಾಗ ನೋಡಿದ್ರು, ಕರುಣೆ ಬಂತು, ಎತ್ಕೊಂಡು ಹೋದ್ರು, ಜಡಭರತ ಜಿಂಕೆ ಮೇಲೆ ಕರ್ಕೊಂಡು ಹೋದಲ್ಲ ಹಾಗೆ ಎತ್ಕೊಂಡು ಹೋದ್ರು, ಪ್ರೀತಿಯಿಂದ ಸಾಕಿದ್ರು, ನಿಧಾನವಾಗಿ ಬೆಳೆದೆ, ನನ್ನ ಆಶ್ರಮದಲ್ಲೇ ಇಟ್ಕೊಂಡ್ರು. ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೋತಾ ಬೆಳೆದೆ ಅಂತ ಹೇಳ್ತಾನೆ, ಹೇಳೋದನ್ನೆಲ್ಲ ಕೇಳಿಸ್ಕೋತಾ ಬೆಳೆದೆ ನಾನು. ಅವ್ರು ಏನು ಹೇಳ್ತಿದ್ರು ಗೊತ್ತಾ, ಆ ಹೇಳ್ತಾನೆ ಮುಂದೆ ಹೇಳ್ತಾನೆ ಅದನ್ನು ಕೂಡ. ಅವನು ಕೇಳಿದೆ, ಭಾರಿ ಖುಷಿ ಆಯ್ತು ನನಗೆ, ಸ್ವಲ್ಪ ದೊಡ್ಡವನಾದೆ. ಒಂದು ದಿವಸ ಕಳ್ಳರು ಆಶ್ರಮಕ್ಕೆ ಬಂದರು, ತಪೋವನಕ್ಕೆ ಬಂದರು, ಎಲ್ಲ ಆಶ್ರಮ ಹಾಳು ಮಾಡಿಬಿಟ್ರು. ನಾನು ಪಂಜರದಲ್ಲೇ ಇದ್ದುಕೊಂಡು ಹಾಳು ಶ್ಲೋಕ ಹೇಳ್ತಾ ಇದ್ದೆ, ಆ ಕಳ್ಳ ನಾನು ಕತ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಶೋಕ ಕೇಳಕ್ಕಲ್ಲ, ಮಾತಾಡೋ ಗಡಿ ಅಂದ್ರೆ ಬೆಲೆ ಜಾಸ್ತಿ ಅಲ್ಲ, ಮಾತಾಡೋ ಗಡಿ ಬೆಲೆ ಜಾಸ್ತಿ. ಅದು ಶೋಕ ಬೇರೆ ಹೇಳಿದ್ದು ಖುಷಿ ಆಯ್ತು, ತಗೊಂಡೋದ ಒಂದು ಬಾಕೆಟಲ್ಲಿ ಇಟ್ಟ, ಅವ್ರು ಸೇಲ್ ಇಟ್ಬಿಟ್ಟ ನಡೆಯಂತೆ. ಈ ವೇಷ ಕೊಂಡ್ಕೊಂಡ್ಲ, ಅದನ್ನು ಸೇಲ್ ಇಟ್ಟಿದ್ದನ್ನು ವೇಷ ಕೊಂಡ್ಕೊಂಡ್ಲು. ಆ ಶ್ಲೋಕ ಹೇಳ್ತಾ ಇದ್ದೆ ನಾನು ಅಂತ ಹೇಳಿದ. ಆಕೆ ಯಾವ ಶ್ಲೋಕ ಅಂತ ಕೇಳಿದ. ಭಗವದ್ಗೀತೆ ಮೊದಲನೇ ಅಧ್ಯಾಯದ ಶ್ಲೋಕಗಳು ಅಂತ ಹೇಳಿದ. ಭಗವದ್ಗೀತೆ ಮೊದಲನೇ ಅಧ್ಯಾಯದ ಶ್ಲೋಕಗಳು, ಅದೇನು ಪೂರ್ತಿ ಕಟ್ಟಪಟ್ಟಾಗಿಲ್ಲ, ಅದು 72 ಶ್ಲೋಕ ಇದೆ. ಅದು ಹೇಳ್ತು ಬಂದು 5-6 ಪಟ್ಟಪಾಯ ಮಾಡಿದ್ದ, ಅಷ್ಟು 4-5 ಶ್ಲೋಕ ಅಷ್ಟೇ. ಅದನ್ನು ಕೇಳ್ತಿದ್ದೆ, ಅದನ್ನು ಇವಳು ಕೇಳಿದ್ಲು, ಇವಳಿಗೆ ಖುಷಿ ಕೊಟ್ಟು ಆ ಪುಣ್ಯ ಬಂತು, ಅದನ್ನೇನು ಕೊಟ್ಲು, ಅದಕ್ಕೆ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ. ಈಗ ಅರ್ಥ ಮಾಡ್ಕೋ, ಭಗವದ್ಗೀತೆ 5-6 ಶ್ಲೋಕ ಅದು ಕೇಳಿ, ಗಿಳಿ ಕೇಳಿ, ಗಿಳಿ ಮಾತನ್ನು ಇವಳು ಕೇಳಿ, ಇವಳು ಪುಣ್ಯ ಕೊಟ್ಟು ಅವನು ಕೊಟ್ಟು ಎಲ್ಲ ಪಾಪ ಕಳ್ಕೊಂಡು ಹುಟ್ಟಿದ ಅಂತ ಕೇಳಿದ್ರೆ ಏನು ಭಗವದ್ಗೀತೆಯ ಆಶ್ಚರ್ಯ ನೆನಪಿಟ್ಕೊಳ್ಳಿ. ಕೆಲವು ಔಷಧಿ ಇರುತ್ತೆ, ಒಂದ್ಸರಿ ತಗೊಂಡ್ರೆ ಸೈನ್ ಆಡ್ತಾವೆ, ನಿಮ್ಮೇಲೆ ಸತ್ತೆ ಹೋಗ್ಬಿಡ್ತಾರೆ. ಕೆಲವು ತಗೊಂಡ್ರೆ ಸಾಕ್ಷಾತ್ ವಾಸಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಭಗವದ್ಗೀತೆ ಅಂದ್ರೆ ಸಾಮಾನ್ಯ ಗ್ರಂಥ ಅಲ್ಲ. ಅದನ್ನ ಒಂದು ಗಿಳಿ ಬಾಯಿಯಲ್ಲಿ ಬರೋದನ್ನು ಕೇಳಿದ್ರು ಕೂಡ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಗಿಳಿ ಟೇಪ್ ಬೇಕಾದ್ರೆ ಗಿಳಿಗಳಿದ್ದಾಗೆ ಹೇಳಿದ್ರು ಒಪ್ಸುತ್ತಲ್ಲ, ಅಲ್ಲಿ ರೆಕಾರ್ಡೆಡ್ ಕೇಳಿದ್ರು ನಮಗೆ ಎಫೆಕ್ಟ್ ಕೊಡೋ ಶಕ್ತಿ ಅದಕ್ಕಿದೆ ಅಂತ. ಭಗವದ್ಗೀತೆಯ 1 ಅಧ್ಯಾಯ, ಅದರಲ್ಲಿ ಕೆಲವು ಶ್ಲೋಕಗಳು, ಅದನ್ನ ಇಂಡೈರೆಕ್ಟ್ ಕೇಳೋದಕ್ಕೆ ಬರೋದಾದ್ರೆ ನಾವು ಈ ರೀತಿ ಯೋಚನೆ ಮಾಡ್ತೇವೆ, ನಮಗೂ ಒಂದಂತ ಗಿಳಿ ಸಿಕ್ಕು, ನಾವು ಎಲ್ಲೋ ಸಾಯ ಸ್ಥಿತಿ ಬಂದಾಗ ಆಯ್ದ ಪುಣ್ಯ ಕೊಟ್ಟು ಬಿಟ್ರೆ ನಾವು ಸದ್ಗತಿಗೆ ಹೋಗ್ಬಿಡ್ತೇವೆ ಅಂತ ಕೇಳಿದ್ರೆ, ಇವೆಲ್ಲ ಹುಚ್ಚುಚ್ಚ ಮಾಡಬಾರ್ದು. ನಾವೇ ಓದಿಬಿಟ್ರೆ ಎಷ್ಟು ಸುಲಭ ಅದು, ಒಂದು ಇನ್ನೊಬ್ರು ಯಾರೋ ಓದಿ ನಮ್ಮನ್ನು ಉದ್ಧಾರ ಮಾಡೋದಕ್ಕಿಂತ. ಆಚಾರವನ್ನು ಮಾತಾಡ್ತಾರೆ, ಯಾರು ಗೋಪಿಚಂದ್ರ ಹಚ್ಚುವತ್ತಾರೆ ಹಣೆ ಮೇಲೆ ಮುದ್ರಾಧಾರಣೆ ಮಾಡ್ತಾರೆ, ಅವರು ಯಾರನ್ನ ನೋಡ್ತಾರೆ ಅವರು ಪ್ಯೂರ್ ಆಗಿಬಿಡ್ತಾರಂತೆ. ಗೋಪೀಚಂದನ ಲಿಪ್ತಾಂಗೋ ಎಂ ಪಶ್ಯತಿ ಚಕ್ಷುಷ ತಂ ತಂ ಶುದ್ಧಂ ವಿಜಾನೀಯ ನಾತ್ರ ಕಾರ್ಯ ವಿಚಾರಣ. ಯಾರ್ಯಾರು ಗೋಪಿಚಂದ್ರ ಹಚ್ಕೊಂಡಿರ್ತಾರೆ ಅವ್ರು ಏನನ್ನು ನೋಡ್ತಾರೆ ಎಲ್ಲ ಪ್ಯೂರ್ ಆಗಿಬಿಡ್ತದಂತೆ. ನಾವೇನ್ ಮಾಡ್ತೇವೆ ಗೊತ್ತಾ, ಯಾರು ಗೋಪಿ ಹಚ್ಕೊಂಡು ಬಂದು ಅವ್ರು ನಿಂತ್ಕೊಂಡ್ಬಿಟ್ರೆ ನಾವು ಪ್ಯೂರ್ ಆಗಿಬಿಡ್ತೇವಲ್ಲ ಅಂತ ಆತರ. ಯಾರೋ ಗೋಪಿಚಂದ್ರ ಹಚ್ಕೊಂಡು ಬಂದು ನಮ್ಮನ್ನು ನೋಡ್ಬೇಕಾ, ನಾವೇ ಹಚ್ಕೊಂಡ್ಬಿಟ್ರೆ ಎಷ್ಟು ಪ್ಯೂರ್ ಆಗ್ತೇವೆ ಗೊತ್ತೇನು. ಇನ್ನೊಬ್ರು ಹಚ್ಕೊಂಡು ನೋಡೋದು ಬೇಡ, ನಾವೇ ಹಚ್ಕೊಂಡ್ರೆ ಗೋಪಿಚಂದನ ಲಿಪ್ತಾಂಗ. ಆ ಮಾತು ಅರ್ಥ ಮಾಡ್ಕೊಂಡಾಗ ಮನುಷ್ಯ ಯಾರೋ ಇಂಜಿನಿಯರ್ ಹೇಳ್ತಾನೆ, ನಾನು ಇಂಜಿನಿಯರ್ ಆಗ್ಬೇಕು ಅನ್ಕೋತಾನೆ, ನಾನು ಡಾಕ್ಟರ್ ಆಗ್ಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತಾನೆ. ಅದೇ ರೀತಿ ನಾನು ಕೂಡ ಇವತ್ತು ಭಗವದ್ಗೀತೆ ಕಲಿಯಾಗಬೇಕು. ಪೂರ್ತಿ ಬರೋದಿಲ್ಲ, ಡೋಂಟ್ ವರಿ, ಒಂದಷ್ಟು ಓದಿ ಕೊನೆ ಪಕ್ಷ. ಮೊದಲನೇ ಅಧ್ಯಾಯ ಅದರಲ್ಲೂ 4 ಶ್ಲೋಕ ಬರಲಿ, ಎಷ್ಟು ಎಫೆಕ್ಟ್ ಕ್ರಿಯೇಟ್ ಮಾಡೋದು ಗೊತ್ತಾ. ಇವು ಪೋಲಿಯೋ ಡ್ರಾಪ್ಸ್ ಎಲ್ಲ ನಿಮಗೆ ಲೀಟರ್ ಗಟ್ಟಲೆ ಯಾರು ಕೊಡೋದಿಲ್ಲ, ಡ್ರಾಪ್ಸ್ ಹೇಳಿ ಕೇಳಿ ಡ್ರಾಪ್ಸ್ ಹಾಕ್ತಾರೆ ಅಷ್ಟೇ. ನಾಲ್ಸತ್ತೆ ಡ್ರಾಪ್ಸ್ ಬಿದ್ದರೆ ನಿಮಗೆ ಜನ್ಮಪೂರ್ತಿ ಪೋಲಿಯೋ ಬರೋದಿಲ್ಲ ಅಂದರೆ, ಗೀತೆ 4-5 ಶ್ಲೋಕ ಕಿವಿ ಬಿದ್ದರೆ ಜನ್ಮಪೂರ್ತಿನೇ ಅರ್ಧ ದಾರಿ ಹಿಡಿಯೋ ಚಾನ್ಸ್ ಇರೋದಿಲ್ಲ. ಆ ಪೋಲಿಯೋ ಡ್ರಾಪ್ಸ್ ಹಾಕೋದು ಮಕ್ಕಳಿಗೆ ಗೊತ್ತಿರೋದಿಲ್ಲ, ದೊಡ್ಡವ್ರು ಹಾಕಿಸ್ತಾರೆ ಅದನ್ನು. ಗೀತೆ ಬಗ್ಗೆ ದೊಡ್ಡವ್ರು ಹೇಳ್ಕೊಡ್ಬೇಕು, ಅದೇ ಪಜೀತಿ. ದೊಡ್ಡವರೇ ದಡ್ಡವರಾಗಿಬಿಟ್ರೆ ಪಜೀತಿ ಆಗುತ್ತೆ. ದೊಡ್ಡವರಿಗೆ ಅಷ್ಟು ಎಜುಕೇಶನ್ ಇರಬೇಕು. ಮಕ್ಕಳಿಗೆ ರೋಗ ಬರದಂತೆ ಕಾಪಾಡಲಿಕ್ಕೆ ನಾವು ಹೇಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಕು, ಟ್ರಿಪಲ್ ಆಂಟಿಜನ್ ಕೊಡಿಸ್ಬೇಕು ಅಂತ ಗೊತ್ತಿರಬೇಕು. ಹಾಗೆ ತಂದೆ ತಾಯಿಗಳಿಗೆ ಗೊತ್ತಿರಬೇಕು, ಮಕ್ಕಳು ಮುಂದೆ ಕೆಡಬಾರದು ಅಂತಿದ್ರೆ ಚಿಕ್ಕಂದಿನಲ್ಲಿ ಗೀತಾಮೃತವನ್ನು ಪಾನ ಮಾಡಿಸಿ ಅಂತ ಹೇಳ್ತಾರೆ. ಗೀತಾ ಅಮೃತ ಅಂತ ಹೆಸರು. ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಗೀತಾಮೃತಂ ಮಹತ್, ಅಂತಿಂತ ಅಮೃತ ಅಲ್ಲ ಇದು, ಇದು ಇನ್ಕಂಪೇರಬಲ್ ನೆಕ್ಟಾರ್ ಅಂದ್ರೆ ಭಗವದ್ಗೀತೆ. ಸತ್ತವನ್ನು ಬದಿಸ್ತಕ್ಕಂಥ ಗ್ರಂಥ ಅದು, ಎಲ್ಲ ಪಾಪ ಕಳಿತಕ್ಕಂಥ ಗ್ರಂಥ. ಒಂದು ಮಾತು ಬರುತ್ತೆ, ಮಹಾಭಾರತಗಳು ಹೇಳುತ್ತಾರೆ, ಭಗವದ್ಗೀತೆ ಎಲ್ಲ ಮುಗಿದ ಮೇಲೆ ಒಂದು ಶ್ಲೋಕ ಬರುತ್ತೆ. ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ. ಗೀತಾ ಗಂಗಾ ಗಾಯತ್ರಿ ಗೋವಿಂದ, ನಾಲ್ಕು ಗಕಾರ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ನಾಲ್ಕು ಗಕಾರ ನಮ್ಮಲ್ಲಿದ್ದರೆ ಮತ್ತೆ ಹುಟ್ಟೋದೇ ಇಲ್ಲ, ಮೋಕ್ಷಕ್ಕೆ ಹೋಗ್ಬಿಡ್ತಾನ. ಗೀತಾ ಗಂಗಾ ಗಾಯತ್ರಿ ಗೋವಿಂದ ನಾಲ್ಕು. ಗೀತಾ ಪ್ರತಿನಿತ್ಯ ಗೀತಾ ಕೇಳಿ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ನೇ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾ ವಿನಿಸೃತ. ಯಾರು ಮೋಕ್ಷ ಕೊಡ್ತಾನಲ್ಲ ಭಗವಂತ, ಅವನು ಡೈರೆಕ್ಟ್ ಹೇಳಿರೋದು ಗೊತ್ತಾ, ಎಂಥ ಭಗವದ್ಗೀತೆ ಇರಬೇಕು. ಯಾರ್ಯಾರು ಹೇಳಿ ಇಂಡೈರೆಕ್ಟ್ ಬಂದಿದ್ದಾರೆ, ಡೈರೆಕ್ಟ್ ಆಗಿ ಫ್ರಮ್ ದಿ ವಾಯ್ಸ್ ಆಫ್ ಗಾಡ್ ಅಂದ್ಮೇಲೆ ಎಷ್ಟಿರಬೇಕು ಭಗವದ್ಗೀತೆ. ಗೀತಾ ಗಂಗಾ, ಗಂಗಾ ಏನು ಗೊತ್ತಾ, ಪರಮಾತ್ಮನ ಪಾದೋದಕ. ಈ ತರ ಮುಖದ ಬಂದಿದ್ದು ಗೀತಾ, ಪಾದದಿಂದ ಬಂದಿದ್ದು ಗಂಗಾ, ಎಲ್ಲ ದೇವರಿಗೆ ಸಂಬಂಧಪಟ್ಟಿದ್ದೇನೆ. ಗೀತಾ ಗಂಗಾ ಗಾಯತ್ರಿ ಧಿಯೋಯೋನ ಪ್ರಚೋದ, ಆತನ ಸ್ತೋತ್ರ ಗಾಯತ್ರಿ ಸ್ತೋತ್ರ, ಗಂಗಾ ಪಾದೋದಕ, ಇದು ಮುಖದಿಂದ ಬಂದಂತ ಪ್ರಮೇಯ ರತ್ನಾವಳಿ ಭಗವದ್ಗೀತಾ. ಕೊನೆಗೆ ಗೋವಿಂದ, ಎಲ್ಲ ಗೋವಿಂದ 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 ಅಂತಿದ್ರೆ ಮನುಷ್ಯನ ಜೀವನ ಸಾರ್ಥಕ. ನಾಲ್ಕು ಗಕಾರ ಬಂದ್ರೆ ಸಾಕಂತೆ, ಮನುಷ್ಯ ಉದ್ಧಾರ ಆಗಿಬಿಡ್ತಾನೆ. ಗೀತಾ ಗಂಗಾ ಗಾಯತ್ರಿ ಗೋವಿಂದ, ಇವತ್ತು ನಾಲ್ಕು ಗೋವಿಂದ ಅದು ಪದಿತೆ. ಇವತ್ತು ನಾಲ್ಕು ಗೋವಿಂದನೇ, ಗೋವಿಂದನೂ ಗೋವಿಂದ, ಗೀತಾನೂ ಗೋವಿಂದ, ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮನುಷ್ಯ. ಅಂದರೆ ಗೀತಾ ಎಷ್ಟು ಎಫೆಕ್ಟಿವ್ ವರ್ಕ್ ಅನ್ನೋದು ನಿದರ್ಶನ ಇದು. ಗಂಗಾ ಸ್ನಾನ ಮಾಡಿ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಸ್ನಾನ ಮಾಡ್ಬೇಕಾದ್ರೆ ಗಂಗಾ ಸ್ನಾನ ಅಲ್ಲ, ಮನೆಯಲ್ಲಿ ಕೂತ್ಕೊಂಡು ನೀವು ಸ್ನಾನ ಮಾಡ್ತಾ ಗಂಗಾ ಗಂಗಾ ಅಂತ. ಇಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಎಲ್ಲ ಪಾಪ ಹೋಗುತ್ತಂತೆ ಗಂಗಾ ಗಂಗಾ ಅಂದ್ರೆ. ಇನ್ನು ಗಂಗೆಯಲ್ಲೇ ಹೋಗಿ ಅಲ್ಲೇ ಸ್ನಾನ ಮಾಡಿ ಎಷ್ಟು ಪುಣ್ಯ ಬರಬಹುದು? ಗಂಗಾ ಅನ್ನೋ ಪದಕ್ಕೆ ಅಷ್ಟು ಕೆಪಾಸಿಟಿ ಇದೆ. ಗೀತ ಅಂತೂ ಸರಿನೇ ಸರಿ, ಇನ್ನು ಗಾಯತ್ರಿ ಅಂತೂ ಅದಕ್ಕಿಂತ ಮಂತ್ರವೇ ಇಲ್ಲ. 24 ಅಕ್ಷರ ಅದನ್ನು ಹೇಳೋದ್ರಿಂದ ಎಲ್ಲ ಶಾಸ್ತ್ರ ಪಾರಾಯಣ ಮಾಡಿದ ಪುಣ್ಯ ಬರುತ್ತಂತೆ, ನೆನ್ಪಿಟ್ಕೊಳ್ಳಿ. ಎಲ್ಲ ಶಾಸ್ತ್ರ ಪಾರಾಯಣ ಮಾಡಿದ ಪುಣ್ಯ. ಇವೆಲ್ಲ ನಮಗೆ ಹಿಂದೆ ನಂಬೋದು ಕಷ್ಟ ಆಯ್ತು, ಇವತ್ತು ನಂಬೋದು ಭಾರಿ ಸುಲಭ. ಇರೋದು 24 ಅಕ್ಷರ, ಎಲ್ಲ ಶಾಸ್ತ್ರ ಹೇಗಿರುತ್ತೆ? ಇರೋದು ಇಷ್ಟು ಪೆನ್ ಡ್ರೈವ್, ಎಷ್ಟು ಪ್ಯಾಕ್ ಮಾಡಿರ್ತಾರೆ ನೋಡಿ ಅದರೊಳಗೆ, ಇಷ್ಟು ಪೆನ್ ಡ್ರೈವ್ನಲ್ಲಿ ಎಷ್ಟು ಪುಟ ಹಾಕಿರ್ತಾರೆ ಯೋಚನೆ ಮಾಡಿ. ಇವತ್ತು 8 GB 8 GB ಅಂತ ಹೇಳ್ತಾ ಇರ್ತಾರೆ. ಇನ್ಫೈನೈಟ್ ಜಿ ಬಿ ಅಂದರೆ ಭಗವದ್ಗೀತಾ ಅಂತ. ಎಷ್ಟು ಬೇಕಾದ್ರೆ ತುಂಬಿಕೊಂಡು ತುಂಬಿಕೊಂಡು ಹೋಗ್ಬಿಟ್ಟು ನಮಗೆ ಅರ್ಥ ಆಗಬೇಕಲ್ಲ. ಅದೀಗ ಒಂದು ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ ಇದೆ, ಸಮಸ್ತ ಶಾಸ್ತ್ರಾರ್ಥ ಅಂದರೆ ಕರೆಕ್ಟ್. ಅದೇನು ಆಶ್ಚರ್ಯ ಪಡೋ ಕಾರಣ ಇಲ್ಲ. ಇದನ್ನು ನಂಬಲಿಕ್ಕೆ ಇವತ್ತು ಸೈನ್ಸ್ ಓದಿಂದ ನಂಬಲಿಕ್ಕೆ ಬರುತ್ತೆ ನಮಗೆ. ಈ ಸಿಡಿಗೆ ಇಷ್ಟು ಕೆಪಾಸಿಟಿ ಇದೆ, ಆ ಫ್ಲಾಪಿಗೆ ಇಷ್ಟಿದೆ, ನಮ್ಮ ಪೆನ್ಡ್ರೈವ್ಗೆ ಇಷ್ಟಿದೆ. ಇನ್ನೂ ಪರಮಾತ್ಮ ಮಾಡಿರೋ ಮ್ಯಾಜಿಕ್ ಅಂದರೆ ಗಾಯತ್ರಿ ಮಂತ್ರದಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟಿದೆ ಎಲ್ಲ ಕೂಡ. ಅದು ಒಂದು ಹೇಳಿದರೆ ಎಲ್ಲ ಇರುತ್ತೆ, ಇಟ್ಕೊಂಡ್ಬಿಟ್ಟಿದೆ ಎಲ್ಲ. ಎವ್ರಿ ತಿಂಗ್ ಯಾವಾಗ ಅಂತ ಎಲ್ಲ ಜೊತೆಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಪೆನ್ ಡ್ರೈವ್ನ ಎಲ್ಲ ಇದೆ ನನ್ನ ಹತ್ರ, ಎಲ್ಲ ಜೇಬಲ್ಲಿದೆ, ಎಲ್ಲ ತಲೆಯಲ್ಲೇ ಇರಬೇಕಾದ್ರೆ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಗಾಯತ್ರಿ ಮಂತ್ರ ಹೇಳಿ ಎವ್ರಿ ತಿಂಗ್ ತಲೆಯಲ್ಲೇ ಕೂತ್ಕೊಂಡು, ನಮ್ಗೆ ಗೊತ್ತಿಲ್ಲ ಅದೆಲ್ಲ ಕೂಡ. ಇವತ್ತು ಗಾಯತ್ರಿ ಮಂತ್ರ ಅಂದರೆ ಸಕಲ ಸಿದ್ಧಿ ಕೊಡ್ತಕ್ಕಂಥ ಮಂತ್ರ. ನಿಮಗೆ ಯಾವುದೇ ಒಳ್ಳೇದಾಗಬೇಕೋ ಗಾಯತ್ರಿ ಮಂತ್ರ ಹೇಳಿ, ಯಾವುದೇ ಅನಿಷ್ಟ ಪಾರಾಗಬೇಕೋ ಮತ್ತೆ ಗಾಯತ್ರಿ ಮಂತ್ರ ಹೇಳಿ. ಸರ್ವ ಅನಿಷ್ಟ ನಿವಾರಕ, ಸರ್ವ ಇಷ್ಟ ಪ್ರಾಪಕವಾದ ಮಂತ್ರ ಅಂದರೆ ಗಾಯತ್ರಿ ಮಂತ್ರ. ಉಪನೀತರಾದವರು ಹೇಳಬೇಕಷ್ಟೇ, ಎಲ್ಲರೂ ಹೇಳಾಗಿಲ್ಲ. ಉಪನಯನ ಆಗಬೇಕೋ ಹೇಳಬೇಕು. ಉಪನಯನ ಸಕಾಲಕ್ಕಾಗಬೇಕು, ಒಂದು 30 ವರ್ಷಕ್ಕೆ ಉಪನಯನ ಆದರೆ ಉಪಯೋಗ ಇಲ್ಲ. ಸಕಾಲಕ್ಕೆ ಉಪನಯನ ಆಗಬೇಕು, ತ್ರಿಕಾಲದಲ್ಲಿ ಹೇಳಬೇಕು ಮತ್ತೆ. ಅದು ಸಕಾಲ ತ್ರಿಕಾಲ, ಅಕಾಲ ಅಂತ ಹೇಳಿದ್ರೆ ಕೆಲಸ ಮಾಡೋದಿಲ್ಲ. ಮತ್ತೆ ಅಕಾಲ ಆಗಬಾರ್ದು, ಸಕಾಲ ಆಗಬೇಕು, ತ್ರಿಕಾಲದಲ್ಲಿ ಹೇಳಿಬಿಟ್ರೆ ಆಗ ಅದರ ವಂಡರ್ ನೋಡಿ ಎಲ್ಲ ನಿಮ್ಮ ಕೈಲಿದ್ದಾಗ ಲೆಕ್ಕ ಅಂತ ಹೇಳ್ತಾರೆ. ರಾಯರ ಆ ರೀತಿ ಮಾಡ್ತಾ ಇದ್ರಂತೆ. ಅವರು ಪೂರ್ವಾಶ್ರಮ ವೆಂಕಟನಾಥ ಅಂತ ಹೆಸರು, ಚಿಕ್ಕ ಒಟು ಉಪನಯನ ಆಗಿದೆ ಒಟು. ಗಾಯತ್ರಿಗೆ ಅರ್ಘ್ಯ ಕೊಟ್ಟುಬಿಟ್ಟು, ಗಾಯತ್ರಿಯಿಂದ ಸೂರ್ಯ ಅರ್ಘ್ಯ ಕೊಟ್ಟುಬಿಟ್ಟು ಸಂಧ್ಯಾನೆ ಮುಗಿದ ಮೇಲೆ ಆ ನೀರನ್ನು ಯಾರು ತುಳಿಬಾರ್ದು. ಸಂಧ್ಯಾನೆ ಮಾಡಿರ್ತಾನೆ ಎಲ್ಲಿ ಹಾಕ್ಬೇಕು ಅಂತ ಯೋಚನೆ ಅವರು. ಯಾರು ತುಳಿಬಾರ್ದು, ಮಂತ್ರಿಸಿದ ನೀರವೆಲ್ಲ ಕೂಡ ಗಾಯತ್ರಿ ಮಂತ್ರಿಸಿ ಅರ್ಘ್ಯ ಕೊಟ್ಟಿರ್ತಾರೆ. ತುಳಿದ ಜಾಗದಲ್ಲಿ ಹಾಕಬೇಕು. ಅದು ಹಾಕ್ತಾ ಇದ್ರಂತೆ. ಹಾಕಿದ ನೀರು ಸಿಡಿದು ಒಂದು ಕೊರಡ ಮೇಲೆ ಬೀಳ್ತಿದ್ರಂತೆ. ಅಲ್ಲಿ ಇಲ್ಲಿ ಅಲ್ಲಿ ಚಿಗುರ್ತಿತ್ತಂತೆ ಲೆಕ್ಕ ಇಟ್ಕೊಂಡು. ಎಷ್ಟು ಮಂತ್ರಿಸಿ ಕೊರಡು ಕೊಂದರುವುದು ಅಂತ ಹಾಗೆ. ಇವತ್ತು ಸಸಿ ಕೊಂಡಿರುವುದು ಕಷ್ಟ, ಒಣಗಿದ ಕೊರಡು ಹಾಗೆ ಸಿಗಿತಾ ಇತ್ತಂತೆ. ಅಂದರೆ ಗಾಯತ್ರಿ ಮಂತ್ರದ ಶಕ್ತಿ ಅರ್ಥ ಮಾಡ್ಕೋಬೇಕು. ಅಂತ ಮಂತ್ರ ನಾವು ಕಳ್ಕೊಂಡಿದ್ದೇವೆ ಅಂದರೆ ಇದು ಎಲ್ಲೆಲ್ಲ ಹುಡುಕೋದು. ಮತ್ತೆ ಆಚಾರ ಹಿಡಿತಾರೆ, ಹಸಿವಿಯಾಗಿ ಬಾಯಾರಿಕೆ ಆಗಿದೆ, ಗಂಗಾ ತೀರದಲ್ಲಿ ಇದ್ದಾನೆ, ನೀರು ಕುಡಿಯೋ ಬಾವಿ ತೋಡ್ತಾ ಕೂತ್ನಂತೆ. ಎಷ್ಟು ಮೂರ್ಖ ಇರಬೇಕು. ಸಾಕ್ಷಾತ್ ವಾಸುದೇವ ಪಕ್ಕದಲ್ಲಿದ್ದಾನೆ, ಭಗವಾತ್ಮ ಪಕ್ಕದಲ್ಲಿದ್ದಾನೆ, ಆತನ ಯೋಚನೆ ಮಾಡಬಾರದ? ಅದಕ್ಕೆ ಹೇಳ್ತಾರೆ ಗಂಗಾ ನದಿಯಲ್ಲಿ ಪಕ್ಕದಲ್ಲಿದ್ದು, ಕೂಪಂ ಖನತಿ ದುರ್ಮತಿ ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ ತೃಷಿತೋ ಜಾಹ್ನವೀ ತೀರೆ ಕೂಪಂ ಖನತಿ ದುರ್ಮತಿ. ಅದು ಎಷ್ಟು ದಡ್ಡ ಇರಬೇಕು, ಎಷ್ಟು ಮೂರ್ಖ ಇರಬೇಕು ಅವನು. ಎಂದು ನೀರು ಸಿಗಬೇಕು ಅವನಿಗೆ, ಎಂದಿದಾಗಬೇಕು. ಆರಾಮ ಹರಿತಾ ಇದೆ, ವಿಷ್ಣು ಪಾದೋದಕ ಅದನ್ನು ಕುಡಿದು ಸದ್ವಾರ ಆಗಬಾರದೆ. ಗಾಯತ್ರಿ ಮಂತ್ರದ ಮಂತ್ರ ಇಟ್ಟುಕೊಂಡು ನಾವು ಕಂಡವ್ರ ಮುಂದೆ ಕೈ ಚಾಚ್ತೇವೆ ಅಂದರೆ ಹೇಳ್ತಾರೆ, ಕ್ಷೋಣಿಪತಿ ಸುತ್ತ ನೆನೆಸಿ ಕೈ ದುಗ್ಗಾಣಿ ಗೊಡ್ಡುವ ತೆರದಿ. ಹರಿಕತಾಮಸ ಅಂತ ಹೇಳ್ತಾರೆ, ರಾಜನ ಮಗ ಬಿಟ್ಟ ಬಟ್ಟಲ್ಲಿ ಬಿಟ್ಟೆ ಬಿಡ್ತಾ ಇರ್ತಾರೆ ಅಮ್ಮ ತಾಯಿ ಅಂತೇಳಿ. ರಾಜ ಬೋರ್ಡ್ ಹಾಕಿರ್ತಾನೆ, ಹುಚ್ಚ ದಯವಿಟ್ಟು ಯಾರು ಹಾಕಬೇಡಿದ್ದಾಗಿರ್ತಾನೆ. ಅವನು ಹುಚ್ಚ ಇವನು. ಅನಂತ ಒಬ್ಬ ಚಕ್ರವರ್ತಿಯ ಮಗ ಬಿಟ್ಟೆ ಬೇಡಿದ್ರೆ ಎಷ್ಟು ಮೂರ್ಖರು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ, ಆತನವೆಲ್ಲರ ತಂದೆ ಭಗವಂತ, ಆತನ ಕೇಳೋದು ಬಿಟ್ಟು ಕಂಡವ್ರ ಮುಂದೆ ಕೈ ಚಾಚಿದ್ರೆ ಭಿಕ್ಷುಕಾಗ್ತಾನೆ ಮನುಷ್ಯ. ಶೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿ ಕೊಡುವ ತೆರದಿ. ಅಂತ ಮೂರ್ಖತನ ಮಾಡಬಾರದಕ್ಕೆ ಈ 4 ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಗೀತಾ ಒಂದು ದೊಡ್ಡ ಗ್ರಂಥ ಅಲ್ಲ, ಬರೀ 701 ಶ್ಲೋಕ. ಕೈಲಿ ಹಿಡ್ಕೊಂಡ್ಬಿಡ್ಬೋದು, ಯಾರು ಬೇಕಾದ್ರೆ ಕೈಲಿ ಹಿಡ್ಕೊಳ್ಬಹುದು. ಇವತ್ತು ಆ ರೀತಿ ಸಿಗುತ್ತೆ, ಪ್ರಿಂಟ್ ಮಾಡಿಸಿದ್ದಾರೆ, ಇಷ್ಟದೇ ಸಿಗುತ್ತೆ ಗೀತಾ. ಯಾರ ಕೈಯಲ್ಲಿ ಬೇಕಾದ್ರೂ ಹಿಡ್ಕೋಬಹುದು, ಯಾರ ತಲೆಯಲ್ಲೂ ಪೂರ್ತಿ ಹೋಗೋದಿಲ್ಲ. ಇಂಥ ಗ್ರಂಥ ಅಂದ್ರೆ ಭಗವ ಮ್ಯಾಜಿಕ್. ಅದು ಕೈಲಿ ಹಿಡ್ಕೊಳಕ್ ಬರುತ್ತೆ, ತಲೆ ಇಟ್ಕೊಳಕ್ ಬರೋದಿಲ್ಲ. ಪೆನ್ ಡ್ರೈವ್ ಇರ್ಬೋದು, ಓಪನ್ ಆಗಬೇಕಾದ್ರೆ ಕಂಪ್ಯೂಟರ್ ಬೇಕು ನಿಮಗೆ. ಮತ್ತೆ ಇಲ್ಲ ಓಪನ್ ಆದ್ರೆ ಪದಿತೆ, ಇಲ್ಲ ಓಪನ್ ಆಗಲ್ಲ ಅಲ್ಲೇ ಓಪನ್ ಆಗಬೇಕು. ಆ ತರ ತಲೆಯಲ್ಲಿ ಓಪನ್ ಆಗಬೇಕಾದ್ರೆ ಅಷ್ಟು ವಿಶೇಷವಾದ ತಿಳುವಳಿಕೆ ಬೇಕು. ಎಂಥ ಶಕ್ತಿ ಭಗವಂತ ಇಟ್ಟಿದ್ದಾನೆ, ಅವನ ಉದ್ಧಾರ ಆಗಿರುವಂತ ಕಥೆ ಇದೆ. ಈಗ ಒಂದು ಪ್ರಶ್ನೆ, ಭಗವದ್ಗೀತೆಯ 1ನೇ ಅಧ್ಯಾಯಕ್ಕೂದಕ್ಕೇನು ಸಂಬಂಧ ಇದೆ ಅಂತ ಪ್ರಶ್ನೆ. ಈ ಕಥೆಗದಕ್ಕೇನು ಸಂಬಂಧ? ಇದು ಒಬ್ಬ ಪಾಪಿಯ ಉದ್ಧಾರದ ಕಥೆ. ಇದು ಎತ್ತಾಗಿದ್ದಾನೆ, ಅಲ್ಲಿ ಸಾಯಲಾರ ಬದುಕಲಾರ ಆ ಸ್ಥಿತಿಯಲ್ಲಿದ್ದಾನೆ. ಎತ್ತಿನ ಗಾಡಿ ಮೈ ಮೇಲೆ ಬಿದ್ದುಬಿಟ್ಟಿದೆ, ಸಾಯಲಾರ ಬದುಕಲಾರ. ಭಗವದ್ಗೀತೆ 1ನೇ ಅಧ್ಯಾಯ ಇರೋದು ಹಾಗೇನೆ. ಎತ್ತಿನ ಗಾಡಿ ಇಲ್ಲಿ, ರಥ ಅಲ್ಲಿ. ಅರ್ಜುನ ರಥದಲ್ಲಿ ಕೂತಿದ್ದಾನೆ, ಸೇಮ್ ಥಿಂಗ್. ಎತ್ತಾಗಿ ಕೂತಿದ್ದಾನೆ, ಅಲ್ಲಿ ರಥದಲ್ಲಿ ಅರ್ಜುನ ಕೂತಿದ್ದಾನೆ. ಮೇಲೆ ಇಲ್ಲಿ ಹೆಳವ ಕೂತಿದ್ದ, ಎತ್ತು ಹೊತ್ತಿತ್ತು, ಇಲ್ಲಿ ಕುದುರೆ ಹೊತ್ತಿದ್ದೆ, ಅರ್ಜುನ ಕೂತಿದ್ದ. ನೋಡಿದ ಸೈನ್ಯನ ಕೃಷ್ಣನ್ ಕೇಳ್ಕೊಂಡ, ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ್ಯ ಅಚ್ಯುತ, ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತ ಕೇಳಿಕೊಂಡ. ಕೃಷ್ಣ ನಿಲ್ಲಿಸಿಬಿಟ್ಟ. ನೋಡು ಅರ್ಜುನ, ಭುವಾಚ ಪಾರ್ಥ ಪಶ್ಚೈತಾನ್ ಸಮವೇತಾನ್ ಕುರುನೀತಿ ನೋಡು ಅಂತ ಹೇಳಿದ. ಅರ್ಜುನ ನೋಡಿದ. ನೋಡಿದ ತಕ್ಷಣ ಏನಾಗ್ಬಿಟ್ಟ ಗೊತ್ತಾ? ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತೃರಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ. ಬರೀ ಬಂಧು ಬಾಂಧವರ ಸಾಲು. ತಾನ್ ಸಮೀಚ್ಛ ಸಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾ ವಿಷ್ಟ ವಿಷೀದನ್ ನಿಧಮಬ್ರವಿ. ಗಾಬರಿಯಾಗಿ ಹೇಳ್ತಾನೆ ಕೃಷ್ಣ, ನಾನು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಬಂಧುಗಳು, ಇವರು ಎಂಥವರು? ಪುತ್ರಾನ್ ಪಿತೃನ್ ಪಿತಾಮಹಾನ್ ಎಲ್ಲ ಬಂಧುಗಳೇನೆ. ಇವ್ರ ಜೊತೆ ಯುದ್ಧ ಹೇಗೆ ಮಾಡೋದು? ನಾನೀಗ ಯುದ್ಧ ಮಾಡಲಾರೆ ಅಂತ ಹೇಳಿಬಿಟ್ಟು ಬಿಟ್ಟು ಹೋಗು. ಬಿಡ್ಲಾಗ್ತಾ ಇರಲಿಲ್ಲ, ಬಿಡ್ಲಾರ ಮಾಡ್ಲಾರ, ಅಲ್ಲಿ ಸಾಯ್ಲಾರ ಬದುಕಲಾರ. ಎತ್ತಿನ ಸ್ಥಿತಿ ಆಯ್ತು. ಅದ್ರ ಬದುಕೋ ಸಾಧ್ಯ ಇಲ್ಲ, ಹೇಳೋಕ್ಕೂ ಸಾಧ್ಯ ಇಲ್ಲ, ದುಃಖ ಪಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಸಂಕಟ ಆಯಿತು ಅರ್ಜುನನಿಗೆ. ಇವನಿಗೆ ಪ್ರಾಣ ಸಂಕಟ, ಅರ್ಜುನಿಗೆ ಅಂಥದ್ದೇ ಸಂಕಟ. ಕೃಷ್ಣ ಹೇಳ್ತಾ, ಅರ್ಜುನಿಗೆ ಹೇಳ್ತಾನೆ ಕೃಷ್ಣ, ಮುಂದೆ ಒಪ್ಪಿಸ್ಕೋತಾನೆ ಅರ್ಜುನ ಕೃಷ್ಣ. ಏನಾಗ್ತಿದೆ ಗೊತ್ತ ಅಂತ ಹೇಳ್ತಾನೆ ಕೃಷ್ಣ. ದುಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪಸುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಅರ್ಜುನ ಮಾತುಗಳಿವೆಲ್ಲ ಕೊಡೋದು. ನನ್ನ ಮೈ ನಡುಕ್ತಾ ಇದೆ ಅಂತ ಹೇಳ್ತಾನೆ. ಶರೀರ ಬೆದ್ದೋಗ್ತಾ ಇದೆ, ಗಾಂಡೀವ ಕೈಯಿಂದ ಜಾರ್ತಾ ಇದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ದುಶ್ಚಕ್ರರು ಕಾಡ್ತಾ ಇದೆ. ಸೇಮ್ ಥಿಂಗ್, ಎತ್ತಿನ ಅವಸ್ಥೆ ಆಗೋ ಅರ್ಜುನ ಅವಸ್ಥೆ ಆಗಿಬಿಟ್ಟಿದೆ. ಅರ್ಜುನ ದುಃಖ ಪಡ್ತಿದ್ದಾನೆ, ಬಹಳ ಸಂಕಟ ಪಡ್ತಾನೆ. ಕೃಷ್ಣ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ನನಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಭೀಷ್ಮರು, ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ತೊಡೆ ಮೇಲೆ ಕೂಡ್ಸ್ಕೊಂಡು ಆಟ ಆಡಿಸಿದ ತಾತ ನಮ್ಮ ತಾತ, ಅವರೇ ಬಾಣ ಹೊಡಿಲ. ದ್ರೋಣಾಚಾರ್ಯರು ಅರ್ಜುನ ಬಿಲ್ ಹೀಗೆ ತಗೋ, ಬಾಣ ಹೀಗಿಡು ಅಂತ ಹೇಳ್ಕೊಟ್ಟವ್ರು, ಅವ್ರ ಮೇಲೆ ಬಾಣ ಬಿಡ್ಲ. ಅರ್ಜುನ ಮನಸ್ಥಿತಿ ನೋಡ್ಬೇಕೀಗ. ಅನೇಕರಿಗೆ ಅರ್ಥ ಆಗಬೇಕು, ದೇಹದ ನೋವಿಗಿಂತ ಮನಸ್ಸಿನ ನೋವು ಭಾರಿ ದೊಡ್ಡದು. ದೇಹದ ನೋವಿಗೆ ಲಿಮಿಟ್ ಇರ್ತದೆ, ಮನಸ್ಸಿನ ನೋವಿಗೆ ಲಿಮಿಟ್ ಇರೋದಿಲ್ಲ. ಮನಸ್ಸಿನ ನೋವು ಭಾರಿ ಹೊಡಿತಾರೆ. ಸರ್ವತ್ರ ತಾಪತ್ರಯ ದುಃಖಿತಾತ್ಮ, ತಾಪತ್ರಯದ ಹಿಂಸೆ ಭಾರಿ ದೊಡ್ಡದು. ಮನಸ್ಸಿಗೆ ಆಗ ನೋವಿದೆಯಲ್ಲ, ಗೆಲ್ಲೋದು ಕಷ್ಟ. ಎತ್ತಿನ ನೋವು ತಲೆ ಮೇಲೆ ಬಿದ್ದಿದೆ, ಕತ್ತು ಕತ್ತರಿಸ್ತಾ ಇದೆ. ಇತ್ತಿಂದ ತಲೆ ಮೇಲೆ ಬಿದ್ದಿದೆ ಏಟು ಪಾಪ. ಕೃಷ್ಣನಲ್ಲಿ ಏನು ತೋಚ್ತಾ ಇಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಭಿತಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಕೃಷ್ಣ ನನಗೇನು ಮಾಡಿ, ಧರ್ಮ ಸಮ್ಮೂಢ ಚೇತಾಹ, ಫುಲ್ ಆಫ್ ಕನ್ಫ್ಯೂಷನ್. ನಾನು ಏನು ಮಾಡಕ್ಕೆ ಬರ್ತಾ ಇಲ್ಲ. ನನಗೆ, ನಾನು ಶಿಷ್ಯ ನೀನು ಗುರು, ನನಗೆ ಒಳ್ಳೆಯ ಮಾರ್ಗ ಹೇಳಿಬಿಡು, ಶ್ರೇಯಸ್ಸಿನ ಹಾದಿ ತೋರಿಸು, ನಾನು ಸಂಪೂರ್ಣ ಒಪ್ಪಿಸ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ನನಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ, ಉಪದೇಶ ಮಾಡಬೇಕಷ್ಟೇ ನೀನೀಗ. ಅವಳು ಯಾರು ಕೊಟ್ಟು ಬದುಕೋದಿಲ್ಲ ಎತ್ತು, ಅವಳು ಗೀತಾ ಶ್ಲೋಕ ಹೇಳಿದ ಪುಣ್ಯ ಕೊಟ್ಟರೆ ಮಾತ್ರ ಬದುಕೋದು. ಅರ್ಜುನ ಹೇಳ್ತಾನೆ ಕೃಷ್ಣ, ನನಗೆ ರಾಜ್ಯ ಕೊಟ್ಟರು ಉಪಯೋಗ ಇಲ್ಲ. ನಹಿ ಪ್ರಪಶ್ಯಾಮಿ ಮಮಾಪ ಅನುದ್ಯಾತ್ ಯಚ್ಛೋಕ ಮುಚ್ಛೋಷಣ ಇಂದ್ರಿಯಾಣ ಅವಾಪ್ಯ ಭೂಮವು ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಪಿ ಚ ಆಧಿಪತ್ಯ. ನನಗೆ ಭೂಮಿಯ ಚಕ್ರವರ್ತಿ ಪದವಿ ಕೊಟ್ಟರು ಬೇಡ, ಇಂದ್ರ ಪದವಿ ಕೊಟ್ಟರು ಬೇಡ. ಇಂದ್ರನ ಅವತಾರ ಆತ ಪಾಪ, ಇಂದ್ರ ಪದವಿ ಕೊಟ್ಟರು ಬೇಡ. ನನ್ನನ್ನು ಉಪದೇಶ ಬೇಕಷ್ಟೆ. ಇಲ್ಲಿ ಯಾರು ಪುಣ್ಯನೂ ಸಾಲದು, ಆ ಪುಣ್ಯನೇ ಬೇಕು. ಯಾವ ವಸ್ತು ಬೇಡ ನನಗೆ, ನಿನ್ನ ಉಪದೇಶನೇ ಬೇಕು. ಕರೆಕ್ಟ್, ಪೂರ್ತಿ ಪ್ಯಾರಲದ ಹಾಗೆ ಹೋಗ್ತಾ ಇದೆ. ಆಗ ಕೃಷ್ಣ ಉಪದೇಶವನ್ನು ಮಾಡ್ತಾನೆ. ಅರ್ಜುನನ ಮನಸ್ಥಿತಿ ಹೇಗಿತ್ತೋ ಎತ್ತಿನ ಸ್ಥಿತಿ ಹಾಗಿತ್ತು. ಕೃಷ್ಣನ ಮುಂದೆ ಬೇಡಿಕೊಂಡ, ಅರ್ಜುನ ಉದ್ಧಾರವಾದ. ಇಲ್ಲಿ ಯೇಸ್ಯ ಪುಣ್ಯ ಕೊಟ್ಟು ಕೃಷ್ಣ ತಕ್ಷಣ ಉದ್ಧಾರ ಆಗಿಬಿಟ್ಟ ಅರ್ಜುನ. ಅಲ್ಲಿ ವೇಸ್ಯ ಪುಣ್ಯದಿಂದ ಸುಶರ್ಮ ಬ್ರಾಹ್ಮಣ ಬದುಕಿದ, ಅಲ್ಲಿ ಗೀತರ ಗೀತೋಪದೇಶದಿಂದ ಅರ್ಜುನ ಬದುಕಿದ. ಆಶ್ಚರ್ಯ ಏನು ಗೊತ್ತಾ? ಇನ್ನೆಲ್ಲ ಕೇಳಿದ ಅರ್ಜುನ. ಅರ್ಜುನನ ಒಂದು ಉದಾತ್ತ ಜೀವನ ನೋಡಬೇಕು. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಬರತಕ್ಕಂಥದ್ದು ಅರ್ಜುನ ಎಷ್ಟು ದೊಡ್ಡವನು ಅಂತ ಹೇಳೋದು ಮಾತು. ಆ ದುಃಖ ಪಡ್ತಿದ್ದಾನೆ ಬಿಟ್ಟುಬಿಡಿ, ಎಷ್ಟು ದೊಡ್ಡವನು ಗೊತ್ತಾ? ಕೃಷ್ಣ, ಈ ಬಂಧುಗಳನ್ನು ಹೇಗೆ ಕೊಲ್ಲೋದು ನಾನೀಗ? ಅವ್ರು ಬೇಕಾ ನಾನು ಕೊಲ್ಲಿ, ನಾನು ಅವ್ರನ್ನ ಕೊಲ್ಲೋದಿಲ್ಲ. ಎಷ್ಟು ದೊಡ್ಡ ಮನುಷ್ಯ ಗೊತ್ತಾ? ಯಾರೋ ಬೈತೇನೆ ಅಂತಂದ್ರೆ ಹೊರಗೆ ಬಿಡ್ತಾನೆ, ವರ್ಷ ಆಚೆ ಚಮ್ಟಾಕ್ತಾನೆ. ಅವ್ರು ಬೇಕಾದ್ರೆ ಕೊಲ್ಲಿ, ನಾನಂತ ಅವ್ರನ್ನ ಕೊಲ್ಲೋದಿಲ್ಲ. ಕೃಷ್ಣ, ನಾನೀಗ ಯುದ್ಧ ಮಾಡು ಅಂತ ಹೇಳ್ತೀನಿ, ಮಾಡ್ತೇನೆ ಅಂತ ತಿಳ್ಕೊಂಬೋಣ. ಮಾಡಿದೇನು ಉಪಯೋಗ ಯುದ್ಧ ಮಾಡಿ? ರಾಜ್ಯ ಬರೋದಿಲ್ಲ ನಿನಗೆ, ಕೀರ್ತಿ ಬರೋದಿಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾನೆ. ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಎಲ್ಲ ಯೋಚನೆ ಮಾಡಬೇಕು. ಅರ್ಜುನ ಎಷ್ಟು ತ್ಯಾಗ ಮಾಡ್ತಾನೆ ಗೊತ್ತಾ? ನನಗೆ ರಾಜ್ಯ ಬೇಡ, ನನಗೆ ಭೋಗ ಬೇಡ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ರಾಜ್ಯ ನನಗೆ ಬೇಡ, ಭೋಗ ನನಗೆ ಬೇಡ, ಬದುಕು ನನಗೆ ಬೇಡ. ಯಾಕೆ ಅರ್ಜುನ ರಾಜ್ಯಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಜನ, ಯಾಕೆ ನಿನಗೆ ಬೇಡ ಅಂದ್ರೆ ಅರ್ಜುನ ಹೇಳ್ತಾನೆ. ಆತನ ಮಾತು ಕೇಳಿದರೆ ಇವತ್ತು ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಮನುಷ್ಯ ಯಾಕೆ ಬದುಕಬೇಕು ಅಂತ ಅರ್ಜುನ ಹೇಳುತ್ತಾರೆ. ಕೃಷ್ಣ ಏಷಾಮರ್ಥೇ ಕಾಂಕ್ಷಿತಮ್ನು ರಾಜ್ಯಂ ಭೋಗಾಹ ಸುಖಾನಿ ಚ ತೈಮೇ ಅವಸ್ಥಿತ ಯುದ್ಧೇ ಪ್ರಾಣಾಂತ್ಯಕ್ತ್ವಾ ಧನಾನಿ ಚ. ನಾನು ರಾಜ್ಯ ತಗೋತೇನೆ ಕರೆಕ್ಟು, ರಾಜ್ಯ ತಗೊಂಡ್ರೆ ಏನ್ ಮಾಡ್ಬೇಕು ಗೊತ್ತಾ, ನಾನು ಅದನ್ನು ಕೊಡಬೇಕು. ಯಾರಿಗೆ? ಗುರುಗಳಿಗೆ ಅರ್ಪಣೆ ಮಾಡಬೇಕು. ಗುರುಗಳೇ ನೋಡಿ, ನಿಮ್ಮ ಶಿಷ್ಯ ನಾನು ಗೆದ್ದಿದ್ದೇನೆ, ತಗೊಳ್ಳಿ ಅಂತ ಕೊಡಬೇಕು. ಆಮೇಲೆ ಮಕ್ಕಳಿಗೆ ಕೊಡಬೇಕು, ಆಮೇಲೆ ತಾತಂದರಿಗೆಲ್ಲ ಕೊಡಬೇಕು, ನಾನು ಒಳ್ಳೆಯವರಿಗೆಲ್ಲ ಕೊಡಬೇಕು. ಮತ್ತೆ ಕೊಡುವಂತೆ ಕೇಳಿದರೆ ಕೃಷ್ಣ ಸಾಧ್ಯ ಇಲ್ಲ, ಇಲ್ಲಿ ನಿಂತಿರೋದೆಲ್ಲ ಯಾರು ಗೊತ್ತಾ, ಗುರುಗಳೆಲ್ಲ ನಿಂತಿದ್ದಾರೆ. ಈಗ ರಾಜ್ಯ ಬರೋದು ಯಾವಾಗ ಗೊತ್ತಾ, ಇವರೆಲ್ಲ ಸತ್ತ ಮೇಲೆ. ಇವರೆಲ್ಲ ಸತ್ತ ಮೇಲೆ ರಾಜ್ಯ ಬಂದರೆ ಯಾರಿಗೆ ನಾನು ಕೊಡಲಿಲ್ಲ ಅಂತ ಕೇಳ್ತಾ. ಇವತ್ತು ನಮ್ಮ ಜನಕ್ಕೆ ಕಾನ್ಸೆಪ್ಟೇ ಇಲ್ಲ. ಮೊದಲು ಗುರುಗಳಿಗೆ ಆಚಾರ್ಯ, ಆಮೇಲೆ ಪುತ್ರಾಹ, ತಥೈವತ ಪಿತರ ಪುತ್ರಾಹ, ತಂದೆ ತಾಯಿಗಳು, ಮಕ್ಕಳು, ಆಮೇಲೆ ತಾತಂದಿರು, ಆಮೇಲೆ ಬಂಧು ಬಾಂಧವರಿಗೆ ಕೊಡಬೇಕು. ನನಗೆ ತರ್ಜನೆ ಯೋಚನೆ ಮಾಡೋದೇ ಇಲ್ಲ. ಇವತ್ತು ಲಕ್ಷಗಟ್ಟಲೆ ಸಂಬಳ ಬರುತ್ತೆ ನನಗೆ, ನನಗೆ ನನಗೆ ಅಷ್ಟೇ, ಬೇರೆ ಯಾರಿಗೆ ಯೋಚನೆ ಇಲ್ಲ. ಅದು ತಾನೇ 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 ಕೊನೆ ಕುಡಿತಾನೆ, ತಿಂತಾನೆ, ಕೊನೆ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಆಚೆಗೆ ಹೋಗ್ಬಿಡ್ತಾರೆ. ಹಾಗಲ್ಲ, ಮೊದಲು ಗುರುಗಳಿಗೆ ಕೊಡಿ, ತಂದೆ ತಾಯಿ ಕೊಡಿ. ತಂದೆ ತಾಯಿ ಹೊರಗಾಕಿರ್ತಾರೆ, ಏನು ಕೊಡ್ತಾರೆ ಪಾಪ ಅವ್ರಿ? ಯೋಚನೆ ಮಾಡೋ ಅರ್ಜುನ ಆದರ್ಶ ಅರ್ಥ ಮಾಡ್ಕೊಂಡ್ರೆ ಅಂಥವನಿ ಭಗವದ್ಗೀತೆ ಹೇಳಿದ ಭಗವಂತ ಹೊರತು ಯಾರಿಗೋ ಭಗವಂತ ಹೇಳಿದ್ದ. ಸಂಬಳ ತರ್ತಾರೆ, ದೇವರಿಗೆ ಯಾರು ಮಾಡಿಸ್ತಾರೆ ಪ್ರತಿ ತಿಂಗಳು, ಜೀವನದಲ್ಲೇ ಮಾಡಿಸಿ, ಪ್ರತಿ ತಿಂಗಳು ಜೀವನದಲ್ಲೇ ಮಾಡಿಸೋದು ಕಾಣೋದಿಲ್ಲ. ಅಭಿಷೇಕ ಮಾಡಕ್ಕೆ ತುಳಸಿ ದಳ ಹಾಕೋದಿಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಇಲ್ಲ ಅಂದಮೇಲೆ ಈ ಬದುಕು ಯಾತಕ್ಕೆ? ಇವರಿಗೆ ಲಕ್ಷಾಂತರ ಸಂಬಳ ತಗೊಂಡಂತ ಜೀವನ ಮಾಡೋದಕ್ಕಿಂತ ಬಡವನಾಗಿ ದೇವರಿಗೊಂದು ಪತ್ರಂ ಪುಷ್ಪಂ ಫಲಂ ತೋಯಂ ಹಾಕಿದರೆ ವೈಕುಂಠಕ್ಕೆ ಹೋಗ್ತಾ ನೆನಪಿರಬೇಕು. ಸಂಪಾದನೆ ಬೇಡ ಅಂತ ಹೇಳೋದಿಲ್ಲ, ಅದನ್ನು ಉಪಯೋಗದ ದಾರಿ ಗೊತ್ತಿರಬೇಕು. ಇವತ್ತು ಲಕ್ಷ ಬರಲಿ ಕೋಟಿ ಬರಲಿ ಭಾರಿ ಸಂತೋಷ, ಏನೂ ತಪ್ಪಲ್ಲ. ಸದ್ವಿನಿಯೋಗ ಆಗಬೇಕು, ದುರ್ವಿನಿಯೋಗ ಆಗಬಾರದು, ಸದ್ವಿನಿಯೋಗ ಆಗಬೇಕು. ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಜನ ಗೊತ್ತಿಲ್ಲ, ರಾಯರು ಹುಟ್ಟಿದಾಗ ಬರಬರಲ್ಲ, ಭಾರಿ ಶ್ರೀಮಂತ ಬಂತಲ್ಲಿ ರಾಯರು ಹುಟ್ಟಿದ್ದು ಗೊತ್ತೇನು? ರಾಘವೇಂದ್ರ ವಿಜಯ ಓದಿರಿ, ಗೊತ್ತಾಗ್ತದೆ ಎಷ್ಟು ಶ್ರೀಮಂತರು ರಾಯರು ಅಂತ ಕೇಳಿದರೆ, ಅವ್ರ ಪೂರ್ವ ಜೀವನದಲ್ಲಿ ಅವರಿನ್ನೂ ಅವರ ತಾಯಿ ಗರ್ಭಿಣಿ ಗರ್ಭದಲ್ಲಿದ್ದಾರೆ ರಾಯರು. ಎಷ್ಟು ಸಂಪತ್ತು ಬರೆಯಲ್ಲಿತ್ತು ಅಂದರೆ ಅವರ ತಾಯಿ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ ಇಮ್ಯಾಜಿನ್ ಮಾಡಿ. ಚಿನ್ನದ ತಟ್ಟೆಯಲ್ಲಿ ಊಟ, ಚಿನ್ನದ ಲೋಟದ ನೀರು ಕುಡಿತಿದ್ರಂತೆ, ಬರೀ ಪೀತಾಂಬರ ಉಡ್ತಿದ್ರಂತೆ. ಅಂಥ ಒಂದು ಶ್ರೀಮಂತರು, ಭಾರಿ ಶ್ರೀಮಂತರು. ಕಾರಣ ವಿಜೇಂದ್ರ ಸ್ವಾಮಿಗಳು ಇವರ ತಿಮ್ಮಣ್ಣ ಭಟ್ಟರು ಇವರ ತಂದೆ ರಾಯರಿಗೆ, ಭಾರಿ ವಿದ್ವಾಂಸರು ಅವರು ಕೂಡ ಬೇಕಾಡ್ ಜಾಗೀರೆಲ್ಲ ಹಾಕೊಟ್ಬಿಟ್ಟಿತ್ತು. ಹಿಂದಿನ ಕಾಲದ ವಿದ್ವಾಂಸರ ಜೀವನ ಅಂದರೆ ರಾಜವೈಭವ, ಅಂಥ ಒಂದು ಬೆಲೆ ಇತ್ತು ವಿದ್ವಾಂಸರಿಗೆ, ಅಷ್ಟೆಲ್ಲ ಇತ್ತಲ್ಲ, ಅಂಥ ಶ್ರೀಮಂತರಾಗಿದ್ದರು. ಮುಂದೆ ರಾಯರು ಮದುವೆಯಾಗಿ ಕುಂಭಕೋಣದಲ್ಲಿ ಸುಧೀಂದ್ರ ಸ್ವಾಮಿಗಳ ಹತ್ರ ಓದಬೇಕಾದ್ರೆ ಎಷ್ಟು ಬಡವರಾಗಿದ್ದರು ಗೊತ್ತಾ? ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡ್ತಿದ್ದೆ, ನೆನಪಿರಬೇಕು. ಅಂಥ ಶ್ರೀಮಂತಿಕೆಯಲ್ಲಿ ಇಂಥ ಒಂದು ದಾರಿದ್ರ್ಯ ಇಲ್ಲಿ, ಇಮ್ಯಾಜಿನ್ ಮಾಡಕ್ಕೆ ಬರೋದು. ಎರಡು ಹೇಳಿದವರು ಯಾರೋ ಅಲ್ಲ, ರಾಘವೇಂದ್ರನೇ ಎರಡು ಹೇಳೋದು. ಆ ಹಿಂದೆ ಎಷ್ಟು ಸಂಪತ್ತಿತ್ತು ಬರೆದವರು ಅವರೇ, ಇವ್ರ ಕಾಲಕ್ಕೆ ಎಷ್ಟು ದಾರಿದ್ರ್ಯ ಬಂತು ಅಂತ ಹೇಳಿದವರು ಅವರೇನೆ. ದುಡ್ಡು ಎಲ್ಲಿ ಹೋಯ್ತಾ ಆಗಿದ್ದರೆ ಅಂತ ಪ್ರಶ್ನೆ, ಎಲ್ಲಿ ಹೋಯ್ತಾ ಅಷ್ಟು ದುಡ್ಡು? ಇವತ್ತು ಎಲ್ಲೆಲ್ಲ ಹೋಗುತ್ತೆ ಬಿಡಿ, ಯಾವುದು ಯೋಚನೆ ಅಲ್ಲ. ಮಕ್ಕಳ ಆತ್ಮಹತ್ಯೆ ಕಳೆದು ಬಿಡ್ತಾರೆ ದೊಡ್ಡದಲ್ಲ, ಅದೆಲ್ಲಿ ಹೋಯ್ತು ಗೊತ್ತಾ? ಬರೀತಾರೆ ದಾನ ಮಾಡಿ 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 ಅಷ್ಟು ಕಳ್ಕೊಂಡಿದ್ದಾರೆ. ನೆನಪಿರಬೇಕು, ದಾನ ಮಾಡಿ 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 ಎಲ್ಲ ವೈಭವ ಕೊಟ್ಟಿದ್ರು, ಏನು ಪ್ರಯೋಜನ ಗೊತ್ತಾ? ಇವತ್ತು ರಾಯರಾಗಿದ್ದರು ಗೊತ್ತಾ ಫಲ? ಕಲ್ಪವೃಕ್ಷ ಕಾಮಧೇನು, ಅವ್ರು ಮಾಡಿದ ತ್ಯಾಗ ಎಷ್ಟು ಕಾಪಾಡ್ತಿದೆ ಲೆಕ್ಕ ಹಾಕಿದ್ರು. ಇವತ್ತು ಇವರು ರೇಸ್ಕೋಗಿ ಕಳೆದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆದರೆ ದಾನ ಮಾಡಿ ಕಳೆಯೋದಲ್ಲ, ದಾನ ಮಾಡಿ ಉಳಿಸೋದು ಅಂತ ಹೇಳ್ತಾರೆ. ಏನು ದಾನ ಮಾಡ್ತಾರಲ್ಲ, ಜನ್ಮ ಜನ್ಮದ ಆಸ್ತಿ. ಇವತ್ತು ಮುಂದೆ ವೃಂದಾವನ ಪ್ರವೇಶ ಮಾಡಿ ಎಷ್ಟು ವರ್ಷ ಆಗಿದೆ, ಬದುಕಿದವರು ಒಂದು ವರ್ಷ ಮಾಡೋದು ಮಕ್ಕಳು ಸಿಗೋದಿಲ್ಲ ಅಂತ ಕಾಲ ಇತ್ತು. ಅಂಥದ್ದು 335 ವರ್ಷ ಮೀರಿ ಹೋಗಿಬಿಟ್ಟಿದೆ. ಇಷ್ಟಾದರೂ ಕೂಡ ದಿನ ದಿನಕ್ಕೆ ಇಲ್ಲಿ ಅತಿಶಯವೇ ಆಗುವುದು. ಎಷ್ಟು ಲಕ್ಷಾಂತರ ಜನ ಅವರ ಹೆಸರು 30 ಊಟ ಮಾಡ್ತಾರೆ ಅಂದರೆ ಏನು ವೈಭವ ರಾಯಿ? ಅವ್ರ ದಾನದ ಫಲ ಹೇಗೆ ಕಾಪಾಡುತ್ತೆ ನೋಡಬೇಕು. ಅವ್ರು ದಾನ ಮಾಡಿದ ಫಲ, ವಿದ್ಯಾ ಮಾಡಿದ ಫಲ ನಮಗೆ ಅದೆಲ್ಲ ಗೊತ್ತೇ ಇಲ್ಲ. ರಾಯರ ಹತ್ರ ಬರ್ತಾರೆ, ಪ್ರದರ್ಶನ ಹಾಕಿ ಹೋಗಿಬಿಡ್ತಾರೆ ಹೊರತು ಅವರ ಕಥೆ ಓದೋದಿಲ್ಲ. ಅವರ ಜೀವನ ಎಷ್ಟು ವೈಭವದಿಂದ ಕೂಡಿತ್ತು, ಅವರ ಜೀವನ ಸಾಧನೆ ಏನು ಗೊತ್ತಾ? ಎಲ್ಲ ದಾನ ಮಾಡಿದ್ದು ಒಂದು ಕಡೆಗೆ, ವಿದ್ಯೆಯನ್ನು ಓದಿದ್ದು ಇನ್ನೊಂದು ಕಡೆಗೆ. ಒಂದು ಕಡೆಗೆ ಐಶ್ವರ್ಯವರು ದಾನ ಮಾಡಿದರು, ವಿದ್ಯೆಯನ್ನು ಸ್ವೀಕಾರ ಮಾಡಿದರು. ಅದರ ಫಲ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅದನ್ನು ಬಿಟ್ಟರೆ ಆ ಒಳ್ಳೆಯದಾಗಿರೋ ಸಾಧ್ಯ ಇಲ್ಲ. ಇವತ್ತು ರಾಯರ ಜೀವನ ದಾನದ ಮಹತ್ವ ಹೇಳ್ತಾ ಅರ್ಜುನ ಹೇಳ್ತಾನೆ. ಇದೆಲ್ಲ ಕೊಡಬೇಕು, ನಾನು ಯಾರು ಇರೋದಿಲ್ಲ, ಕೊಟ್ಟು ಏನು ಮಾಡಲಿ? ಮನೆ ತೊಟ್ಟೊಯ್ತಾ ಇರ್ತಾನೆ. ತಕ್ಷಣ ಜನ ಏನಂತ ಕೇಳ್ತಾರೆ, ನಿಮ್ಮ ಮಗನಿಗೆ ಮೊಮ್ಮಗನಿ ಅಂತ ಕೇಳ್ತಾರೆ. ನಿಮಗ ಅಂತ ಯಾರು ಕೇಳೋದಿಲ್ಲ. ಆ ಕೇಳಿದ್ರೆ ಅವಸ್ಥೆ ದೇವರೇ ಗತಿ ಆಗಿರಬೇಕಷ್ಟೇ. ಮಗನಿಗೆ ಮೊಮ್ಮಗನಿಗೆ ತೊಟ್ಟ ತಾನು ಕೂಡ ಸಾಧ್ಯತೆ ಇಲ್ಲ, ತಾನು ಮಲಗೋದಿಲ್ಲ. ಮಕ್ಕಳಿಗೆ ಅದೇ ಸಂಪತ್ತು ಅಂದ್ರೆ ಇನ್ನೊಬ್ಬರಿಗೆ, ನಮಗಲ್ಲ ಅಂತ ಹೇಳಿ. ಸಂಪತ್ತು ದಾನಕ್ಕೆ ಹೊರತು ಬೇರೆಯಲ್ಲ. ದಾನಂ ಭೋಗ ನಾಶ. ಸಂಪತ್ತಿನ ಮೊದಲ ಗುರಿ ದಾನ, ಎರಡನೇದು ಉಪಯೋಗ, ಮೂರನೇದು ಕಳ್ಕೊಳ್ಳೋದು. ಮೂರನೇದೊಂದೇ ಆಗ್ತಿರೋದು ಇವತ್ತ ಎಲ್ಲ ಲಾಸ್ಟ್. ಕೋಟ್ಯಂತರ ಆಸ್ತಿ ಬಿಟ್ಟು ಸಾಯ್ತಾರೆ ಗೊತ್ತಾ ಜನ? ಇವತ್ತು ಕೋಟಿ ಗಟ್ಟಲೆ ದುಡ್ದಿರ್ತಾರೆ, ಹಾಗೆ ಬಿಡ್ತಾರೆ. ಕೊನೆ ಕಂಡವ್ರ ಪಾಲಾಗುತ್ತದೆ, ಕೆಲಸಕ್ಕೆ ಪರದ ತೊಗೊಂಡೋಗ್ಬಿಡ್ತಾರೆ ಕೊನೆ. ಅಥವಾ ಯಾರೋ ಮರಣ ಮಾಡಿ ತೊಗೊಂಡೋಗ್ತಾರೆ ಬಿಡೋದು. ಈ ರೀತಿ ಆಗಬಾರದು. ಅರ್ಜುನನ ಧ್ಯೇಯ ಅರ್ಥ ಮಾಡಿಕೊಂಡ್ರೆ ಭಗವಂತ ಯಾತಿ ಗೀತೆ ಹೇಳಿದ ಅಂತ ನಮಗೆ ಅರ್ಥವಾಗಿ. ಅದರ ಫಲ ಮುಂದೆ ಹೇಳ್ತಾನೆ ಕೃಷ್ಣ, ನನ್ನ ಬೇಕಾದ್ರೆ ಅವರು ಕೊಲ್ಲಿ, ನಾನು ಅವರನ್ನು ಏನು ಮಾಡಿದ್ರು ಹೊಡೆಯೋದಿಲ್ಲ ಅಂತ ಹೇಳಿದ. ಯದಿಮಾಮ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರಾರಣೇ ಹನ್ಯು ತನ್ಮಯ ಕ್ಷೇಮತರಂ ಭವೇತ್. ಅವರು ಕೊಲ್ಲಿ, ನಾನು ಕೊಲ್ಲೋದಿಲ್ಲ. ಇಷ್ಟೆಲ್ಲ ಹೇಳಿ ಹಾಗೆ ರಥದಲ್ಲಿ ಕೂತ್ಬಿಟ್ಟಂತ ಅರ್ಜುನ. ಅಲ್ಲಿ ಎತ್ತಾಗಿ ಕೆಳಗೆ ಬಿದ್ದಿದ್ದ ಆ ವ್ಯಕ್ತಿ ರಥದಲ್ಲಿ ಇತ್ತ ಕೂತ್ಬಿಟ್ಟ. ಆ ಕೃಷ್ಣ ಉಪದೇಶ ಮಾಡಿದ ಅರ್ಜುನ ಎತ್ತ. ಅಲ್ಲಿ ಕಥೆ ನೋಡಬೇಕು ಸ್ವಾರಸ್ಯ. ಅಲ್ಲಿ ಅವನು ಎತ್ತಾಗಿ ಹುಟ್ಟಿದ್ದ, ಎತ್ತಾಗಿ ಹುಟ್ಟಿದ್ದ, ಮುಂದೆ ಉದ್ಧಾರ ಆಗಿಬಿಟ್ಟ. ಅರ್ಜುನ ಏನಾದ್ರು ಗೊತ್ತಾ, ಅರ್ಜುನ ಎತ್ತಾಗೆ ಹುಟ್ಟಿದ ತಮಾಷೆ ಅಂತ ಕೇಳಿದರೆ, ಅರ್ಜುನ ಎತ್ತಾಗೆ ಹುಟ್ಟಿದ, ಯಾರ ಮುಂದೆ ಕೊಡಲಿಲ್ಲ, ಮಧ್ವಾಚಾರ್ಯರ ಮುಂದೆ ಕೂತ, ಪಾಠ ಕೇಳ್ತಾ ಕೂತ್ಕೊಂಡ ಅರ್ಜುನ. ಅದೇ ಅರ್ಜುನ ಮುಂದೆ ಏನಾದ, ಇಡೀ ಲೋಕನೇ ಮೇಲೆ ಕೆತ್ತಕ್ಕ ನ್ಯಾಯಸೂಧೆಯನ್ನು ಬರೀತಾನೆ. ಜೈತೀರ್ಥ ಆಗಿಬಿಟ್ಟು ನ್ಯಾಯಸೂಧೆ ಬರೀತಾ. ಎಲ್ಲಿಂದಲ್ಲಿ ಪ್ರಮೋಟ್ ಆಯಿತು ಅರ್ಜುನ ಸ್ಥಿತಿ, ಅಂತ ದುಃಖದ ಸ್ಥಿತಿಯ ಅರ್ಜುನ. ಆ ದುಃಖವನ್ನೆಲ್ಲ ಕಳ್ಕೊಂಡ, ಕರಿಷ್ಯೇ ವಚನಮುತವಾದ ಮೇಲೆ ಎದ್ದ, ಭಗವದ್ಗೀತೆ ಕೇಳಿದ, ಎಲ್ಲ ಆತಂಕ ಕಳ್ಕೊಂಡು ಬಿಟ್ಟ, ಎಲ್ಲ ದುಃಖ ಹೊರಟೋಯ್ತು. ಕೃಷ್ಣ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಈಗ ನಿನ್ನ ಮಾತು ಕೇಳ್ತೇನೆ ಅಂತ ಯುದ್ಧಕ್ಕೆ ನಿಂತ್ಕೊಂಡ, ಯುದ್ಧ ಮಾಡಿದ, ವಿಚಿತ್ರವಾಗಿ ಗೆದ್ದ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಗೆದ್ದೇ ಬಿಟ್ಟ, ಆ ಜನ್ಮ ಮುಗಿತು. ಮುಂದೆ ಎತ್ತಾಗಿ ಹುಟ್ಟಿದ ಆಚಾರ ಮುಂದೆ ಕೂತ್ಕೊಂಡ. ಇದು ಎಲ್ಲರೂ ಕೇಳಿರ್ತಾರೆ, ಎತ್ತಾಗಿ ಕೂತಿದ್ದ ಕತೆ ಜಗತ್ತಿಗೆ ಗೊತ್ತು. ದಿವಸ ಪಾಠ ಕೇಳ್ತಾ ಕೊಡ್ತಿದ್ರು ಆಚಾರ್ಯರು. ಪಾಠ ಹೇಳೋದು ಅವ್ರು ಕೇಳೋದು, ಪಾಠದ ಕಾಲಕ್ಕೆ ಕೇಳೋದು, ಸಂಚಾರದ ಕಾಲ ಪುಸ್ತಕ ಹೊರೋದು ಬೆನ್ನ ಮೇಲೆ. ನಮ್ಮ ಹುಡುಗರು ಪಾಪ ಕೇಜ್ಗಟ್ಟಲೆ ಹೊರತಾರೆ, ಬೆನ್ನು ಬಗ್ಗೆ ಹೋಗ್ತದೆ ಅಷ್ಟೇ. ಆದರೆ ಅರ್ಜುನ ಎತ್ತು ಹತ್ತಿದ ಆಚಾರ ಸರ್ವಮೂಲ ಗ್ರಂಥಗಳನ್ನು ಹೊತ್ತ, ಮಹಾಭಾರತಾದಿಗಳನ್ನು ಹೊತ್ತ, ಅಂದ ಕೂತ್ಕೊಂಡ. ಎಲ್ಲ ಶಿಷ್ಯರು ಕೇಳಿದರು, ಆಚಾರ್ಯ ಇಷ್ಟೆಲ್ಲ ಗ್ರಂಥ ಬರೀತೀರಲ್ಲ ನೀವು, ಇಷ್ಟೆಲ್ಲ ಬರೆದಿದ್ದೀರಿ, ಇದು ಟೀಕಾ ಯಾರು ಬರೆಯುತ್ತಾರೆ ಅಂತ ಕೇಳಿ. ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡಿದ್ರು ಅವರೆಲ್ಲ, ಕೆಲವರೆಲ್ಲ ಕೂಡ. ಪ್ರಶ್ನ ಆಚಾರ್ಯ ಎತ್ತನ್ನು ತೋರಿಸಿದ್ರು, ವ್ಯಾಖ್ಯಾಶ್ಯ ದೇಶ ಗೋರಾಟ್ ಅಂತ ಹೇಳಿ ಎತ್ತು ಟೀಕಾ ಬರೆಯುತ್ತೆ ಅಷ್ಟೇ. ಇದೆಲ್ಲ ನೆನ್ಪು ಮಾಡ್ಕೋಬೇಕು, ಜೈತೀರ್ಥ ಆರಾಧನೆ ಬರ್ತಾ ಇದೆ, ಜ್ಯೇಷ್ಠ ಆಷಾಢ ಮಾಸದಲ್ಲಿ ಅವರ ಆರಾಧನೆ ಬರೋದು ನೆನಪಿಟ್ಕೊಂಡ್ರೆ ಎಂಥ ಮಹಾನುಭಾವರು ಅಂತ ಅರ್ಥ ಆಗುತ್ತೆ. ನೋಡ್ತಾರೆ ಅವ್ರು ಸಿಟ್ಟು ಬಂತಂತೆ, ನಮಗೆಲ್ಲ ಹೇಳಿದೆ ಎತ್ತು ಬರೆಯುತ್ತಾ ಅಂತ ಹೇಳಿ ಸಿಟ್ಟು ಬಂದು ಶಾಪ ಕೊಟ್ಟರು. ಸರ್ಪದಷ್ಟೋ ಮ್ರಿಯೇತ, ಎತ್ತು ಬದುಕಿದ್ರೆ ಟೀಕಾ ಬರೀಲಿಕ್ಕೆ, ಸತ್ತೋಗಲಿ ಅಂತ ಹೇಳಿದ್ರು. ಹಾವು ಹಾವು ಕಡೆ ಸತ್ತಲೆ ಅಂದ್ರೆ ಹಾವು ಬಂತು ಕಚ್ಚಿದ್ದು ಸತ್ತೇ ಹೋಯ್ತು ಎತ್ತು. ಆಚಾರ್ಯ ಸುಮ್ಮನೆ ಇದ್ರು, ಇವ್ರು ಶಾಪ ಕೊಟ್ಟರು ಸುಮ್ಮನೆ ಇದ್ರು, ಹಾವು ಬಂದು ಕಚ್ಚಿದ್ರು ಸುಮ್ಮನೆ ಇದ್ರು. ಅವ್ರ ಕೆಲಸ ಮುಗೀತು. ಆಮೇಲೆ ಆಚಾರ್ಯ ಕೈ ನೀರು ಹಾಕೊಂಡ್ರು. ದ್ವಾದಶ ಸ್ತೋತ್ರ ಪಾಠಂ ಒಂದೇ ವಂದ್ಯಂ ಸದಾನಂದಂ ದಾಸ್ತೋತ್ರ ಹೇಳಿದ್ರು, ಪ್ರೋಕ್ಷಣೆ ಮಾಡಿದ್ರು. ಎತ್ತ ಹಾಗೆ ಎದ್ದು ಕೂತಿತ್ತು. ಮತ್ತೆ ಎಂಥ ಮಿರಕಲ್ ಯೋಚನೆ ಮಾಡಿ, ಸತ್ತವರು ಬಸ ಮೊದಲ ಅಪವಾದ ಮಾಡಿದ್ದು ಮಧ್ವಾಚಾರ್ಯ. ಆ ಎತ್ತು ಹಾಗೆ ಎದ್ದು ಕೂತ್ಕೊಳ್ಳುತ್ತಂತೆ, ಮೊದಲಿಂದ ವಂಚ ಜಾಸ್ತಿ ಆಗಿಬಿಟ್ಟಿದೆ, ಅಷ್ಟು ಕಾಂತಿ ಬಂದಿದೆ ಮುಖದ ಮೇಲೆ. ಹೇಳ್ತಾರೆ ಆಚಾರ್ಯ, ನೋಡಿ ಎತ್ತು ಬದುಕಿತ್ತಲ್ಲ, ಇದು ಎತ್ತೆ ಬರೆಯುತ್ತೆ ಅಂತ ಹೇಳಿ. ಅದು ಬರೆದಿದ್ದೇ ನ್ಯಾಯಸುದಿಯಾಗಿ ಬಂದು ನೆನಪಿರಬೇಕು. ಅವ್ರ ಮೈ ಮೇಲಿನ ಆಚಾರ ಪೋಷಣೆ ಮಾಡಿದ್ರಲ್ಲ ನೀರು, ಅವ್ರ ಬಾಯಿಂದ ನ್ಯಾಯಸುದಿಯಾಗಿ ಹೊರಗೆ ಬಂದ್ಬಿಡ್ತು. ಜಗತ್ತಿಗೆಲ್ಲ ಕೂಡ ಅತ್ಯದ್ಭುತವಾದ ಗ್ರಂಥ ಬಂತು. ಅದು ಬಂತು ಅಂತ ರಾಯರು ಮಗಳಾದವರು ಬಂದರು ವ್ಯಾಖ್ಯಾನ ಬರಲಿಕ್ಕೆ ಅಂತ ಬಂದು. ನಮಗೆ ಹತ್ತೋದಕ ಮಾತ್ರ ರಾಯರು ಬರಲಿಲ್ಲ, ಪಾದಭೋಜವರು ರಾಯರು ಬರಲಿಲ್ಲ, ನ್ಯಾಯಸುದಕ್ಕೆ ಟಿಪ್ಪಣಿ ಬರಬೇಕು ಅಂತ ರಾಯರಂಥವ್ರು ಬಂದು. ವ್ಯಾಸರಾಜರು, ವಾದಿರಾಜರು, ರಘುತ್ತಮರು ಎಲ್ಲ ಬಂದಿದ್ದ ಜಾತಕ್ಕೆ ಈ ಗ್ರಂಥಕ್ಕೆ ಟಿಪ್ಪಣಿ ಬರೀಬೇಕು ಅಂತ ಬರೀತಾರೆ ಅಂತವ್ರು. ಏನು ಭಾಗ್ಯ ಜಯತೀರ್ಥರದು, ಅದು ಗೀತಾ ಕೇಳಿದ ವ್ಯಕ್ತಿ ಏನಾಗ್ತಾನೆ ಅನ್ನೋದು ಅರ್ಜುನ ಸಾಕ್ಷಿ. ಅದು ಈ ವ್ಯಕ್ತಿ ಎಲ್ಲ ಪಾಪ ಕಳ್ಕೊಂಡು ವೈಕುಂಠಕ್ಕೆ ಹೊರಟ, ಅರ್ಜುನ ಎತ್ತಾಗಿ ಆಚಾರಿಗಂತ ಹೊರೋ ಭಾಗ್ಯ, ಮುಂದೆ ವ್ಯಾಖ್ಯಾನ ಬರೆಯೋ ಭಾಗ್ಯ. ಎಂಥ ವೈಭವನೆ ವೈಭವ, ಅಂತ್ಯಂತ ವ್ಯಾಖ್ಯಾನ ಬರೆದಿದ್ದಲ್ಲ ಗೀತೆ ಅರ್ಜುನನಾಗಿ ಕೇಳಿದ್ನಲ್ಲ, ಆಚಾರ ಬಂದು ಪಾಠ ಕೇಳಿದ್ನಲ್ಲ, ಈಗ ಪ್ರಮೇಯ ದೀಪಿಕ ಬರದ ಭಾಷ್ಯಕ್ಕೆ, ನ್ಯಾಯ ದೀಪಿಕ ಬರದ. ಇವತ್ತು ಜಗತ್ತಿನ ಟೆಕ್ಸ್ಟ್ ಬುಕ್ ಅನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಅಂದಮೇಲೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮಹತ್ವಕ್ಕೂ ಮತ್ತು ಭಗವದ್ಗೀತೆಗೆ ಏನು ಸಂಬಂಧ ಇದೆ ಗೊತ್ತಾಗಿಬಿಟ್ರೆ ನಮ್ಮ ಜೀವನದಲ್ಲಿ ಎಲ್ಲ ಈ ಭಗವದ್ಗೀತೆಯ ಕಥೆಗಳು ಕೂಡ ಆ ತತ್ವಕ್ಕೆ ಲಿಂಕ್ ಇಡೋದು. ಆದ್ದರಿಂದ ಭಗವದ್ಗೀತಾ ಮಹಾತ್ಯ ಅಂತ ಹೇಳಿದರೆ ಬರೀ ಕಥೆ ಕೇಳೋದಲ್ಲ, ಇದು ಭಗವದ್ಗೀತೆ ಅರ್ಥ ಮಾಡಿಕೊಳ್ಳೋದು. ಭಗವದ್ಗೀತೆ ಪ್ರತಿಯೊಂದು ಅಧ್ಯಾಯದಲ್ಲಿ ಏನು ಬಂದಿದೆ ಅಂದರೆ ಪ್ರವಚನ ಮಾಡಿ ಎರಡು ವಿಷಯ ಬರುತ್ತೆ, ಪದ್ಮಪುರಾಣದ ಕಥೆ ಮತ್ತು ಗೀತೆಯ ಸಂದೇಶ. ಆ ಅಧ್ಯಾಯದಲ್ಲಿ ಏನು ಬಂದಿರುತ್ತೆ, ಈ ಕಥೆಗೆ ಹೇಗೆ ರೆಲೆವೆಂಟ್ ಆಗುತ್ತೆ ಅಂತ ನೋಡೋದು. ಸೊ ಇನ್ನು ಚಿಕ್ಕದಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಪ್ರಸಂಗನೂ ಬರೋದ್ರಿಂದ ಇದು ಹೆಸರಿ ಗೀತಾ ಮಹಾತ್ಮ ಪ್ರವಚನವಾದರೂ ಕೂಡ ಗೀತಾ ಪ್ಲಸ್ ಗೀತಾ ಮಹಾತ್ಮದ ಪ್ರವಚನ ಅಂತ ತಿಳ್ಕೊಂಡು ಒಂದು ವಾರದಲ್ಲಿ ಎಷ್ಟಾಗುತ್ತೋ ದೇವರಿಗೆ ಗೊತ್ತು, ಅಷ್ಟು ಪ್ರಯತ್ನ ಪಡೋಣ. ಇವತ್ತು ಮೊದಲನೇ ಅಧ್ಯಾಯ ಮುಗಿದಿದೆ, 18 ದಿವಸ ಬೇಕಾಗುತ್ತೆ ಅದಕ್ಕೆ. ಆದರೆ ಎಷ್ಟು ದಿವಸ ಆಗುತ್ತೋ ಅಷ್ಟು ಮಾಡೋಣಂತೆ. ನಾಳೆ ದಿವಸ 2ನೇ ಅಧ್ಯಾಯದ ಮಹತ್ವ, ಅದಂತೂ ಬಹಳ ರೋಚಕವಾದ ಕಥೆ, ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ಇಮ್ಮಿಡಿಯೇಟ್ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ 2ನೇ ಅಧ್ಯಾಯದ ಮಹತ್ವ. ಬಹಳ ರಂಜಕವಾದ ಕಥೆ, ಅಷ್ಟೇ ರೋಚಕವಾದ ತತ್ವ 2ನೇ ಅಧ್ಯಾಯ. ಇಡೀ ಭಗವದ್ಗೀತೆ 2ನೇ ಅಧ್ಯಾಯದ ಗೀತೆಯ ಸಂಕ್ಷಿಪ್ತ ಭಗವದ್ಗೀತೆ ಇದ್ದಾಗ ಲೆಕ್ಕ. ಇವತ್ತು ಶುರುವಾಗದ ತಡ ಇತ್ತು, ನಾಳೆ ಸರಿಯಾಗಿ ಏಳು ಗಂಟೆಗೆ ಪ್ರಾರಂಭ ಮಾಡಿ ಇವತ್ತು ಅದಕ್ಕೆ ಬಿಡೋದು ತಡ ಆಯಿತು, ಎಂಟು ಕಾಲಾಗಿದೆ ನಾಳೆ, ಇವತ್ತೇಳು ಕಾಲದಿಂದ ಎಂಟು ಕಾಲ ಆಯಿತು, ನಾಳೆಯಿಂದ ಏಳರಿಂದ ಎಂಟು ಸರಿಯಾಗಿ ದೂರ ಹೋಗುವ ಜನಗಳಿರ್ತಾರೆ, ಅದಕ್ಕೆ ಏಳರಿಂದ ಎಂಟು ಸರಿಯಾಗಿ ಪ್ರವಚನ ನಡೆಯುತ್ತೆ. ಪ್ರತಿ ದಿವಸವೂ ಕೂಡ ಅಧ್ಯಾಯದ ಕಥೆ, ಅದರ ಭಗವದ್ಗೀತೆಯ ತತ್ವ ಎರಡನ್ನು ನೋಡಿ ಆದಷ್ಟು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ನಮ್ಮ ವ್ಯಾಸಬದ್ಧ ಸಂಶೋಧನಾ ಪ್ರತಿಷ್ಠಾನ ನಮ್ಮ ಸಂಸ್ಥೆಯದು, ಆ ಸಂಶೋಧನಾ ಸಂಸ್ಥೆ, ಇವರಿಗೂ ಅದರಿಂದ 40,000 ಪುಟದಷ್ಟು ಗ್ರಂಥ ಪ್ರಿಂಟ್ ಆಗಿದೆ, ತುಂಬ ಸಿಡಿಗಳೆಲ್ಲ ಅದರಲ್ಲಿ ಪ್ರಕಾಶಿತವಾಗಿದೆ. ಸುಮಾರು ರಾಮಾಯಣ, ಮಹಾಭಾರತ, ಸುಮಧ್ರ ವಿಜಯ, ಶ್ರೀನಿವಾಸ ಕಲ್ಯಾಣ, ಭಗವದ್ಗೀತಾ, ಪ್ರತಿ ಶ್ಲೋಕದ ಅರ್ಥ ಭಗವದ್ಗೀತಾ ಎಲ್ಲ ಅದರಿಂದ ಬಂದಿದೆ. ಪ್ರತಿಯೊಂದು ಕೂಡ MP3 CDಗಳಾದ್ದರಿಂದ ಭಾರಿ ಕಾಂಪ್ಯಾಕ್ಟ್ ಇರ್ತವೆ. ಅದು ಬರೀ 50 ರೂಪಾಯಿ ಒಂದು CD, ಶ್ರೀನಿವಾಸ ಕಲ್ಯಾಣ ಬರೀ 50 ರೂಪಾಯಿ, ಇಡೀ ಸುಮಧ್ರ ವಿಜಯ ಬರೀ 50 ರೂಪಾಯಿ. ಆ CDಗಳೆಲ್ಲ ತಗೊಂಡ್ರೆ ಇಡೀ ಅದರ ಒಂದೊಂದರಲ್ಲಿ ಸುಮಾರು 20 ದಿವಸ ಉಪನ್ಯಾಸ ಇರುತ್ತೆ ಹೆಚ್ಚು ಕಡೆ. MP3 CD ಆದ್ದರಿಂದ ಕಾಂಪ್ಯಾಕ್ಟ್ ಆಗಿರೋದು ಬೇಕಾದ ಉಪಯೋಗ ಮಾಡ್ಕೋಬಹುದು. ಅನೇಕರು ಏನ್ ಮಾಡ್ತಾರೆ, CD ತಗೊಂಡೋಗ್ಬಿಟ್ಟು ಸರಿಯಾಗಿ ಬರೋದಿಲ್ಲ ಅಂತ ಬರ್ತಾರೆ. ಯಾವ್ದು ಅದು ಆ CDಗೆ ಹಾಕಿದ್ರೆ ಬರೋದು, MP3 ಪ್ಲೇಯರ್ಗೆ ಹಾಕಿದ್ರೆ ಬರುತ್ತೆ ಅಷ್ಟೇ. ಬೇರೆ CDಗೆ ಹಾಕ್ಬಿಟ್ಟು ಬರೋದಿಲ್ಲ ಅಂದ್ರೆ ಅದನ್ನ ಹಾಳು ಮಾಡ್ಕೊಂಡ್ಬೇರೆ ಬರ್ತಾರೆ ಜೊತೆಗೆ. ಹಾಗೆ ಮಾಡಬೇಡಿ, ಅದು ಬಹಳ ಮೊದಲು 60 ಇತ್ತು, ಬೆಲೆ ಕಡಿಮೆ ಮಾಡಿಬಿಟ್ಟು ತುಂಬಾ ಜನ ತಗೊಳ್ಳೋಕೆ ಅನುಕೂಲವಾಗಲಿ ಅಂತ ಹೇಳಿ 50 ರೂಪಾಯಿಗೆ ಪ್ರತಿಯೊಂದು ಸಿಗುತ್ತೆ. ಭಾಗವತನೂ ಸಿಗುತ್ತೆ, ಇಡೀ ಭಾಗವತ ಸುಮಾರು 25 ಗಂಟೆ ಭಾಗವತ, ಅದು ಮಾತ್ರ 100 ರೂಪಾಯಿ ಅಷ್ಟೇನೆ. ಇನ್ನು ಮಹಾಭಾರತ, ರಾಮಾಯಣ ಎಲ್ಲ ಸಿಗುತ್ತೆ, ಅನೇಕ ಪುಸ್ತಕಗಳು ಸಿಗುತ್ತೆ. ಆಚಾರ್ಯ ಚರಿತ್ರೆ, ಪೂರ್ಣಪರ್ಗ ದರ್ಶನ, ಜೈತೀರ್ಥರಿತ್ರೆ, ಜೈತೀರ್ಥ ದರ್ಶನ, ರಾಯರದ ರಾಘವೇಂದ್ರ ದರ್ಶನ, ವ್ಯಾಸರಾಜ ದರ್ಶನ, ವಿಜಯೇಂದ್ರ ದರ್ಶನ, ಮತ್ತು ಭಗವದ್ಗೀತೆಯ ಮಹಾತ್ಯ ಪುಸ್ತಕ ಕೂಡ ಸಿಗುತ್ತೆ. ಆಮೇಲೆ ಭಗವದ್ಗೀತಾ ಅನುವಾದ, ಭಗವದ್ಗೀತೆಯ ಬಗ್ಗೆ ಗೀತಾಮೋದ ಅಂತ ಒಂದು ಗ್ರಂಥ, ತಾತ್ಪರ್ಯದ ಅನುವಾದ, ಸ್ವರಮೂಲ ಗ್ರಂಥಗಳೆಲ್ಲ ಸಿಗುತ್ತೆ. ಅದೇ ರೀತಿಯಲ್ಲಿ ಇನ್ನು ಸುಮಧ್ವೀಜ ಪ್ರತಿ ಶ್ಲೋಕದ ಅರ್ಥ, ದೊಡ್ಡ ಪುಸ್ತಕ ಹರಿಕಥಾಪಸ್ತಾರ ಪ್ರತಿ ಪದ್ಯದ ಅರ್ಥ, ಸಂಗ್ರಹ ರಾಮಾಯಣ ಮಂಡ್ಯ ಪ್ರಿಂಟ್ ಆಗಿದೆ ಅದು ಸಿಗುತ್ತೆ. ಆಸಕ್ತರು ಅದನ್ನೆಲ್ಲ ತಗೊಳ್ಬಹುದು, ಅದರ ವ್ಯವಸ್ಥೆ ಇಲ್ಲಿದೆ ಅಂತ ಹೇಳ್ತಾ, ನಾಳೆ ಸರಿಯಾಗಿ 7 ಗಂಟೆ ಪ್ರವಚನ ಪ್ರಾರಂಭ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಶ್ರೀಯತ.